ಪ್ಲಾಸ್ಟಿಕ್ಕಿನ ಡಬ್ಬೆ ಇದ್ರೆ ಕಾಜಿನ ಡಬ್ಬೆ ಅದು ಕಾಣಿಸ್ತದೆ. ಒಂದು ವೇಳೆ ಅದರೊಳಗೂ ನಿಮಗೆ ಗೊತ್ತಾಗೋದಿಲ್ಲ ಎಣ್ಣೆ ಆದರೂ ತುಪ್ಪ ಆಗೋದು ಒಂದು ವೇಳೆ ಬರೀಲಿಲ್ಲ ಅಂತ, ಅಥವಾ ಸತ್ತಿಗೆ ಆಗೋದು ಉಪ್ಪು ಆಗೋದು ಇದನ್ನೆಲ್ಲ ಕರೆಕ್ಟಾಗಿ ಬರೀಬೇಕು. ಅದರ ಸಲುವಾಗಿ ಒಳಗಡೆಗೆ ಏನಿದೆಯೋ ಅದು ಹೊರಗೆ ಹೊರಗಡೆಗೆ ಏನಿದೆಯೋ ಅದು ಒಳಗೆ. ಫಾರ್ ಎಕ್ಸಾಂಪಲ್ ಒಂದು ವೇಳೆ ಒಂದು ಡಬ್ಬಿ ಇದೆ ಅದರೊಳಗೆ ಒಂದು ಪದಾರ್ಥದ ತುಪ್ಪ ಇದೆ, ಮೇಲ್ಗಡೆ ತುಪ್ಪ ಅಂತ ಬರೆದಿದ್ರೆ ಒಳಗಡೆ ತುಪ್ಪ ಇದ್ರೆ ಅದು ಬೆಸ್ಟ್ ಅದ. ಅಥವಾ ಒಳಗೆ ಏನಿರ್ಬೇಕು ಅಟ್ಲೀಸ್ಟ್ ಏನಿರ್ಬೇಕು ಒಳಗೆ ತುಪ್ಪ ಇರ್ಬೇಕು ಹೊಗಲು, ಯಾಕಂದ್ರೆ ನಾವು ತುಪ್ಪ ಹುಡ್ಕಾಕತ್ತೀವಿ. ಅದ್ರ ಹೊರಗಡೆಗೆ ಬೋರ್ಡ್ ಇಲ್ಲ ಅಂದ್ರೆ ನೀವು ಹುಡುಕಿ ಹುಡುಕಿ ಹಂಗಾದ್ರೆ ನೀವು ತುಪ್ಪ ಯಾವ್ದನ್ನ ಹುಡುಕಿ ತೆಗಿಬೋದು. ಅದು ಹೊರಗಡೆ ತುಪ್ಪ ಅಂತ ಬರೆದು ಒಳಗಡೆ ಬೇರೆ ಅನ್ನೋ ಒಂದು ಪದಾರ್ಥ ಇದ್ರೆ ಏನಾಗ್ತದೆ? ಯು ಗಾಟ್ ದ ಪಾಯಿಂಟ್? ಸೊ ದೇರ್ ಶುಡ್ ಬಿ ಮ್ಯಾಚಿಂಗ್ ಬಿಟ್ವೀನ್ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್. ಸೊ ದೇರ್ ಫೋರ್ ದಿಸ್ ಕ್ಲಾಸ್, ಈ ಕ್ಲಾಸ್ ಅದಕ್ಕೆ ನಾವು ಶುರು ಮಾಡಿದ್ವಿ. ಏಕೆ? ಸೊ ವಿ ಕ್ಲೇಮ್ ಅವರ್ ಸೆಲ್ಸ್ ಆಸ್ ವೈಷ್ಣವಸ್, ಸೊ ವಿ ಶುಡ್ ಹ್ಯಾವ್ ದೀಸ್ ಕ್ವಾಲಿಟೀಸ್. ನಾವು ಈ ಗುಣಗಳನ್ನು ಹೊಂದಿರಬೇಕು. ಸೊ ನಾವು ಸರಳವಾಗಿ ನಾವು ಹೇಳ್ತೇವೆ, ನಾವು ಕೃಷ್ಣನ ಜಪ ಮಾಡ್ತಾ ಇದ್ದೀವಿ, ನಾವು ಕೃಷ್ಣನ ಭಕ್ತರು ಅನ್ನೋದನ್ನು ತಿಳ್ಕೊಂಡು ಹಚ್ಕೊಳ್ತೀವಿ. ಹಚ್ಚಬೇಕು ಕೆಲವು ಹಚ್ಚಬೇಕು, ಆನಂತರ ಜ್ಯೋತಿ ಕೂಡ ಹಾಕಬೇಕು. ಸೊ ದಟ್ ಈಸ್ ಎಕ್ಸ್ಟರ್ನಲಿ ವಿ ಆರ್ ಕ್ಲೇಮಿಂಗ್ ಅವರ್ ಸೆಲ್ಸ್ ಆಸ್ ವಾಟ್ ವೈಷ್ಣವ, ವಿಚ್ ಇಸ್ ಪರ್ಫೆಕ್ಟ್ಲಿ ಔಟ್. ಸೈಮಲ್ಟೇನಿಯಸ್ಲಿ ಜೊತೆ ಜೊತೆಗೆ ನಾವೇನು ಮಾಡಬೇಕು, ಒಳಗಡೆ ಆ ಗುಣಗಳನ್ನ ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನ. ಅದರ್ವೈಸ್ ಏನಾಗ್ತದ, ನೋಡೋರಿಗೆ ಅವರಿಗೆ ದೊಡ್ಡ ಕನ್ಫ್ಯೂಷನ್ ಆಗ್ತದೆ, ಹಂಗಾಗಬಾರ್ದು. ಯಾಕಂದ್ರೆ ಈಗ ನಾವು ಯಾರು ಪ್ರತಿನಿಧಿತ್ವ ಮಾಡ್ತೀವಿ? ತಿಲಕ ಸುಳ್ಳೆ ಕೃಷ್ಣ ಬರೀ ಪ್ರತಿನಿಧಿತ್ವ ಹೌದಲ್ಲ. ಸೊ ಹಿಯರ್ ವಿ ಹ್ಯಾವ್ ಅವರ್ ಡಿಯರ್ ಫ್ರೆಂಡ್ ಇವರ್ ನೇಮ್ ಆಗಿ ಮಹಾಂತೇಶ್ವರ ಬಂದಿದ್ದಾರೆ, ಬೆಂಗಳೂರಿನಲ್ಲಿ ಇರ್ತಾರೆ. ಅವರು ವಿ ಐ ಪಿ ಸೆಕ್ಯೂರಿಟಿ ಒಳಗೆ ಇರ್ತಾರೆ, ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್. ಹೌದು, ಸೊ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಅವರು ಬೆಂಗಳೂರಲ್ಲಿ ಜಾಬ್ ಮಾಡ್ತಾರೆ. ಸೊ ಪೊಲೀಸರ ಅವ್ರದ್ದೊಂದು ಡ್ರೆಸ್ ಇರ್ತದೆ, ಅವ್ರಿಗೆ ಪೊಲೀಸ್ ಡ್ರೆಸ್ ಇರ್ತದೆ. ಈ ಪೊಲೀಸ್ ಡ್ರೆಸ್ ಹಾಕ್ಕೊಂಡು ಆ ಪೊಲೀಸರ ರೀತಿಯೇ ವರ್ತನೆ ಮಾಡಬೇಕು, ಅವರು ಅಂದರೆ ಪ್ರಜೆಗಳನ್ನು ಕಾಪಾಡಬೇಕು. ಅಂದರೆ ಹಾಗಾಗಲಿಲ್ಲ ಅಂದರೆ ಏನಾಯ್ತು, ಬೇರೆ ಏನಾದರೂ ಬೇರೆ ಯಾರಾದರೂ ಪೊಲೀಸ್ ಡ್ರೆಸ್ ಹಾಕ್ಕೊಂಡು ಅವ್ರು ಬೇರೆ ಏನಾದ್ರು ತಪ್ಪು ಕೆಲಸ ಮಾಡಿಬಿಟ್ರೆ ಏನಾಯ್ತು, ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಹಿಂಗೆ ಮಾಡ್ಯಾರ ಅಂತಂದು ಹೇಳಿ ಎಲ್ಲರೂ ಏನು ಮಾಡ್ತಾರೆ, ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಅವರು ದೂರ ಮಾಡ್ತಾರೆ ಕಂಪ್ಲೇಂಟ್ ಕೂಡ. ಅದು ಕಂಪ್ಲೇಂಟ್ ನಾವು ಕಳ್ಳರ ಬಗ್ಗೆ ಕೊಡಬೇಕು. ಇಲ್ಲಿ ನಾವು ಈ ಪರಿಸ್ಥಿತಿ ಏನಾಗಿದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಪೊಲೀಸರಿಗೆ ಹೋಗಿ ಅವ್ರು ಕಂಪ್ಲೇಂಟ್ ಕೊಡಬೇಕಾಗ್ತದೆ. ಯಾಕೆ? ಯಾಕಂದ್ರೆ ಒಬ್ಬ ವ್ಯಕ್ತಿ ಪೊಲೀಸ್ ಡ್ರೆಸ್ ಹಾಕೊಂಡು ಪೊಲೀಸಿಗೆ ಕೆಲಸ ಮಾಡಲಿಲ್ಲ ಅಂತ ಆ ಸಮಸ್ಯೆ. ಜೊತೆಗೆ ಅದೇ ರೀತಿ ವೈಷ್ಣವ ರೀತಿ ನಾವು ಯಾವಾಗ ನಾವು ಹಾಗಿದ್ರೆ ಬೇಡ ಬೇಡ ಡ್ರೆಸ್ ಹಾಕೊಳೋದು ಬೇಡ ವೈಷ್ಣವ್ ಅವರು, ಹೌದೌದು ಹಂಗು ನಡೆಯೋದಿಲ್ಲ. ವೈಷ್ಣವ್ರು ಆಗೋದು ಬೇಡ, ಯಾಕಂದ್ರೆ ವೈಷ್ಣವ್ರು ಆಗ್ಬೇಕಂದ್ರೆ ಇಷ್ಟೆಲ್ಲ ಮಾಡ್ಬೇಕಾಗ್ತದೆ, ಇದಂತೂ ಆಗೋದಿಲ್ಲ, ಇದು ಬೇಡ ಅದು ಬೇಡ ಸುಮ್ಮನೆ ಆಗ್ತದೆ. ದೆನ್ ವಿಲ್ ಬಿಕಮ್ ಲೈಕ್ ಅನಿಮಲ್, ನಾವು ಪ್ರಾಣಿ ಥರ ಆಗ್ಬಿಡ್ತೀವಿ. ಅದಕ್ಕೇನಿಲ್ಲ ಒಂದು ಕರಿವಾನ ಅನ್ನೋದು ಇರೋದಿಲ್ಲ, ಅವಾಗ ನಮ್ಮ ಜೀವನ ಪ್ರಾಣಿ ಥರ ಆಗ್ತದೆ ಮತ್ತು ನಾವು ಮುಂದೆ ಪ್ರಾಣಿಯಾಗಿ ಇರಬೇಕಾಗ್ತದೆ. ಮನುಷ್ಯ ಜನ್ಮ ಸಿಕ್ಕಿರೋದ್ರಿಂದ ಸಾರ್ಥಕ ಮಾಡಿಕೊಳ್ಳಿ. ಹೌದು, ಇದು ಒಂದು ವೇಳೆ ನಾವು ಸಾರ್ಥಕ ಮಾಡದೇ ಇದ್ರೆ ಏನಾಗುತ್ತೆ, ಮತ್ತೆ ನಮ್ಮದು ಮನುಷ್ಯನಾಗಿ ಹುಟ್ಟಲಿಕ್ಕೆ ಚಾನ್ಸ್ ಇಲ್ಲ, ಮತ್ತು ಭಗವದ್ಧಾಮಕ್ಕೆ ಹೋಗೋದಂತ ದೂರದ ಮಾತು. ಹೌದು, ಮತ್ತೆ ನಾವು ಪ್ರಾಣಿಯಾಗಿ ಹುಟ್ಟಬೇಕಾಗ್ತದೆ. ಸೊ ಅದಾಗಬಾರ್ದು ಅಂದ್ರೆ ವೈಷ್ಣವರಾಗಲೇಬೇಕು. ವೈಷ್ಣವರಾಗ್ಬೇಕಂದ್ರೆ ಹೊರಗಿಂದನೂ ವೈಷ್ಣವರಾಗಿ ಕಾಣಬೇಕು, ಒಳಗಡೆಗೆ ವೈಷ್ಣವರಾಗಿ ನಾವು ವರ್ತನೆ ಮಾಡಬೇಕು. ಹೆಚ್ಚಾಗಿ ಗುಣಗಳನ್ನು ಒಳಗಡೆ ಹೊಂದಿರೋದು ಶ್ರೇಷ್ಠ. ಹೊರಗಡೆಗೆ ಒಬ್ಬ ವ್ಯಕ್ತಿ ವೈಷ್ಣವ ರೀತಿ ಕಾಣದೇ ಇರ್ಬೋದು, ಪ್ಯಾಂಟ್ ಶರ್ಟ್ ಆಗಿರ್ಬೋದು, ತಿಲಕ ಚಿಂದೆ ಇರ್ಬೋದು, ಅದು ಕೂಡ ಅವನಲ್ಲಿ ಈ ಗುಣಗಳು ಇರಬೇಕು. ಒಂದು ವೇಳೆ ಹೊರಗಡೆ ನಾವು ವೈಷ್ಣವ ರೀತಿ ಡ್ರೆಸ್ ಹಾಕ್ಕೊಂಡಿಲ್ಲ ಅಂತಂದ್ರೆ ಜನರಿಗೆ ಏನು ಅನಿಸ್ತದ, ಇನ್ನು ಸಾಧಾರಣ ವ್ಯಕ್ತಿ ಅಂತ ತಿಳ್ಕೊಂಡು, ಹೀಗಾಗಿ ಅವ್ರು ಯಾರು ಭಗವಂತನ ಬಗ್ಗೆ ನಿಮ್ಮ ಹತ್ರ ಬಂದು ಕೇಳೋದಿಲ್ಲ. ನಿಮ್ಮಲ್ಲಿ ಸಾಕಷ್ಟು ಜ್ಞಾನ ಇದೆ ಭಗವಂತನ ಬಗ್ಗೆ,
ಹೌದಲ್ಲ
ಅಂದ್ರೆ ಏನು, ನೀವ್ ಒಂದ್ ವೇಳೆ ವೈಷ್ಣವ ರೀತಿ ಡ್ರೆಸ್ ಹಾಕಿದ್ರು ಬೇರೆ ಯಾರು ಬಂದು ನಿಮ್ಗೆ ಒಂದು ಪ್ರಶ್ನೆ ಕೇಳ್ತಾರೆ, ಹಿಂಗಾಗ್ತಾ ಇದಾರೆ ಇದಕ್ಕೆ ಅಂತ ಭಕ್ತಿ ಹೆಂಗ್ ಮಾಡಬೇಕು, ಇದಕ್ಕೆ ಏನ್ ಕಾರಣ ಅದಕ್ಕೆ ಏನ್ ಕಾರಣ ಅಂತ ಪ್ರಶ್ನೆ ಯಾವಾಗ ಕೇಳ್ತಾರ, ವೈಷ್ಣವ ರೀತಿ ಡ್ರೆಸ್ ಹಾಕೊಂಡ್ ಹೌದಲ್ಲ. ನಾವು ಯಾವ ರೀತಿ ಮೆಡಿಸಿನ್ ಅಥವಾ ನಮ್ಗೆ ಏನಾರ ಔಷಧಿ ತಗೋಬೇಕಂದ್ರೆ ನಾವು ಕಮಾರ್ ನಂಗಿ ಹೋಗಿ ಔಷಧಿ ತಗೊಂಡ್ರು ಹೌದಲ್ಲ, ಅಥವಾ ನಮಗ ಕಿರಾಣಿ ಸಾಮಾನು ಬೇಕಂದ್ರೆ ಡಾಕ್ಟರ್ ಹತ್ರ ಹೋಗಿ ಕಿರಾಣಿ ಸಾಮಾನು ತಗೊಂಡ್ಬೋದು ಹೌದಲ್ಲ. ಆಮೇಲೆ ನಮಗ ಮತ್ತೇನೋ ಒಂದು ವಸ್ತು ಬೇಕಾಗಿದ್ರೆ ನಾವು ಇನ್ನೊಬ್ಬರ ಹತ್ರ ಹೋಗೋದಿಲ್ಲ ಹೌದಲ್ಲ, ಆ ವ್ಯಕ್ತಿಗೆ ನೋಡ್ತೀವಿ ಇವ್ರ ಹತ್ರ ಈ ಸಾಮಾನು ಸಿಗ್ತದೆ. ಅದ್ರಿಂದ ನಾವು ವೈಷ್ಣವರಾಗಿ ನಾವು ಡ್ರೆಸ್ ಹಾಕೋ ಕೂಡ ಏನಾಗ್ತದೆ, ನಾವು ಈ ಡ್ರೆಸ್ ಹೋದ ಕೂಡ ಎಲ್ಲರೇನಂತಾರೆ ಹರೇ ಕೃಷ್ಣ ಅಂತ, ಹರೇ ಕೃಷ್ಣ ಪ್ರಭುಜಿ ಹರೇ ಕೃಷ್ಣ ಹರೇ ಕೃಷ್ಣ ದೇವರ ಹೆಸರು ಹೇಳ್ದ ಹೌದಲ್ಲ. ಹಾ, ಮಾನವ ಜನ್ಮ ನರಜನ್ಮ ಬಂದಾಗ ನಾಲಿಗೆ ಇದ್ದಾಗ ಕೃಷ್ಣ ಎಂದು ಹೌದು. ಯಾವಾಗ ನೀವು ಈ ರೀತಿ ಅಟ್ಲೀಸ್ಟ್ ನೀವು ಪ್ಯಾಂಟ್ ಶರ್ಟ್ ನೋಡಿ ಇದು ತಿಲಕ್ ಕೂತ್ಕೊಂಡ್ರು ನಿಮ್ಗೆ ಏನಂತ ಗುರುತಿಸ್ತಾರ ಜನ, ಹಾ ಇಲ್ಲಿ ಕೃಷ್ಣ ಭಕ್ತ ಹೋಗಿದ್ದಾರೆ. ಆದ್ರಿಂದ ಈ ರೀತಿ ಹೊರಗಡೆಯನ್ನು ನಾವು ವೈಷ್ಣವ ರೀತಿಯಲ್ಲಿ ನಾವು ಡ್ರೆಸ್ ಮಾಡ್ಕೋಬೇಕು. ಒಂದ್ ವೇಳೆ ನಾವು ವೈಷ್ಣವರಾಗಿ ವೈಷ್ಣವ ರೀತಿಗಳನ್ನು ನಾವು ಡ್ರೆಸ್ ಮಾಡ್ಕೊಳ್ಳಿ ಅಂದ್ರೆ ಸಾಧಾರಣ ವ್ಯಕ್ತಿಯಾಗಿ ವೈಷ್ಣವ ರೀತಿ ಡ್ರೆಸ್ ಮಾಡ್ಕೊಳ್ತಾನೆ ಹೌದಲ್ಲ. ಯಾರಿಗೆ ಕೃಷ್ಣನ ಬಗ್ಗೆ ಹೇಳೋದು ಕೇಳೋದು ಏನು ಇಲ್ಲೇ ಇಲ್ಲ, ಅವನ ಯಾಕೆ ಕೃಷ್ಣನ ರೀತಿ ವೈಷ್ಣವ ರೀತಿ ಡ್ರೆಸ್ ಮಾಡ್ಕೊಳ್ತಾನೆ. ಇಫ್ ಎನಿಥಿಂಗ್ ಐ ಮೀನ್ ವಿ ಆರ್ ದ ಪೀಪಲ್ ಹೂ ಆರ್ ರೆಪ್ರೆಸೆಂಟಿಂಗ್ ಕೃಷ್ಣ, ನಾವು ಕೃಷ್ಣನ ಪ್ರತಿನಿಧಿತ್ವ ಮಾಡ್ತಾ ಇದ್ದೀವಿ. ಅಂದ್ರೆ ನಾವು ವೈಷ್ಣವ ರೀತಿ ಒಳಗೆ ಅಟ್ಲೀಸ್ಟ್ ನಾವು ತಿಲಕ್ ಹಚ್ಕೊಳಕ್ ನಾವು ನಾಚಿಕೆ ಪಟ್ಟರೆ ಹೊರಗಡೆ ಯಾರು ಆ ರೀತಿ ಮಾಡಕ್ ನಮ್ಮ ಪರಿಸ್ಥಿತಿ ಹೆಂಗಿತ್ತದ ಹೊರಗಡೆ ಪರಿಸ್ಥಿತಿ ಹೆಂಗಿರ್ಬೇಕು ಇನ್ನೂ ಕಠಿಣ. ಜೈಸೆ ಬೋಲ್ತಾನೆ ಗರ್ವ ಸೇಕೋ ಹಂ ಮುಂದೆ ಕೃಷ್ಣ ಗರ್ವ ಸೇಕೋರು ಅಹಂಕಾರದಿಂದ ಹೇಳಿದ್ರು ಏನಂತ ನಾನು ಕೃಷ್ಣ ನೀವು ನಾವು ಚರ್ಚೆ ಮಾಡ್ಕೊಳ್ತೀವಿ. ಒಬ್ಬ ವ್ಯಕ್ತಿಗೆ ಅವನ ಗುರುತೇನು, ವಾಟ್ ಇಸ್ ದ ಐಡೆಂಟಿಟಿ ಆಫ್ ಅ ಪರ್ಸನ್, ಕೃಷ್ಣೇರ ಸ್ವರೂಪ ದೇವರ ಸ್ವರೂಪ ಕೃಷ್ಣೇರ ಅದರ ನಮ್ಮ ನಿಜವಾದ ಗುರುತು ನಮ್ಮ ನಿಜವಾದ ಐಡೆಂಟಿಟಿ ಇಸ್ ಓನ್ಲಿ ಒನ್, ದಟ್ ಇಸ್ ದೇರ್ ಸರ್ವೆಂಟ್ಸ್ ಆಫ್ ಕೃಷ್ಣ ಅಂಡ್ ಎವ್ರಿಥಿಂಗ್ ಎಲ್ಸ್ ಬಾಕಿ ಏನೇ ಇದೆ ಅಲ್ಲ ಅದೆಲ್ಲ ಕ್ಷಣಿಕ. ಹೌದಲ್ಲ, ನಾವು ಇಂಡಿಯನ್ ಇರ್ಬೋದು, ನಾನು ಅಮೇರಿಕನ್ ಇರ್ಬೋದು, ನಾನು ಸ್ತ್ರೀ ಇರ್ಬೋದು, ನಾನು ಪುರುಷ ಇರ್ಬೋದು, ನಾನು ಬ್ರಹ್ಮಚಾರಿ ಇರ್ಬೋದು, ನಾನು ಗೃಹಸ್ಥ ಇರ್ಬೋದು, ನಾನು ದಪ್ಪ ಇರ್ಬೋದು, ನಾನು ತಳಗ ಇರ್ಬೋದು, ನಾನು ಎತ್ತರ ಇರ್ಬೋದು, ನಾನು ಬೀಟಿ ಇರ್ಬೋದು, ನನಗೆ ಇಂಗ್ಲೀಷ್ ಬರ್ಬೋದು, ನನಗೆ ಇಂಗ್ಲೀಷ್ ಬರದೇ ಇರ್ಬೋದು, ಇವೆಲ್ಲ ಏನು ಕ್ಷಣಿಕ, ಕೇವಲ 50-60 ವರ್ಷಕ್ಕೆ ಇದೆಲ್ಲ ಸಮಾಪ್ತಿ ಆಗ್ತದೆ. ಯಾರು ಆಮೇಲೆ ವಿಚಾರ ಮಾಡೋದಿಲ್ಲ, ಈ ವ್ಯಕ್ತಿ ಇಲ್ಲಿ ಹೋಗ್ತಾರಲ್ಲ ಯಾರು ವಿಚಾರ ಮಾಡೋದಿಲ್ಲ, ಈಗ ಎತ್ತರಿದ್ರೆ ಕೆಳಗ ತೆರಳಿದ್ರೆ ದಪ್ಪಿದ್ರೆ ಅಂತ ಯಾರು ಕೇಳೋದಿಲ್ಲ. ಅವ್ರು ಇಂಗ್ಲೀಷ್ ಬರ್ತಿರ್ತಾರಿಲ್ಲ ಅಂತ ಅದನ್ನು ಕೇಳೋದಿಲ್ಲ, ಅವ್ರು ಶ್ರೀಮಂತರಿಂದ ಬಡೋದಿದ್ರೆ ಅದನ್ನು ಕೇಳೋದಿಲ್ಲ, ಅಲ್ಲಿ ಅವ್ರು ಅಮೇರಿಕನ್ ಇದ್ರೆ ಆಮೇಲೆ ಇಂಡಿಯನ್ ಇದ್ರೆ ಅಥವಾ ಭಾರತದೊಳಗೆ ಧಾರವಾಡದವರು ಆಮೇಲೆ ಎಲ್ಲಿ ಹುಟ್ಟಿದ್ರು ಅವ್ರ ಊರು ಯಾವುದು ಯಾರು ಕೇಳೋದಿಲ್ಲ, ಯಾಕಂದ್ರೆ ಎಲ್ಲ ಮುಗಿದು ಅಲ್ಲಿ ಪೂರ್ಣ ವಿರಾಮ. ಒಂದ್ ವೇಳೆ ಆ ವ್ಯಕ್ತಿ ಒಂದ್ ವೇಳೆ ಅವನ ಕೃಷ್ಣ ಭಕ್ತಿ ಮಾಡಿದ್ದ ಅಂದ್ರೆ ಅವಾಗ ವಿಷ್ಣು ಭಕ್ತರು ಬಂದು ವಿಷ್ಣು ಪುತ್ರ ಬಂದು ಅವರನ್ನು ವೈಕುಂಠ ತಗೊಂಡು ಅಲ್ಲಿ ಜೀವನ ಶಾಶ್ವತ. ಅವ ಈ ಅಶಾಶ್ವತ ಜೀವನಕ್ಕಾಗಿ ನಮಿಷ್ಟೆಲ್ಲ ಕಷ್ಟಪಡ್ತಾ ಇರುವಾಗ ಶಾಶ್ವತವಾದ ಜೀವನಕ್ಕೆ ಎಷ್ಟು ಕಷ್ಟಪಡಬೇಕು. ಅದಲ್ಲ ಒಂದು ಸಣ್ಣ ಹಿತ್ತಾಳಿ ಹೋಗಲ್ಲ, ಹಿತ್ತಾಳಿ ನಾನು ಕಾಪಾಡ್ಲಿಕ್ಕೆ ನಾನು ಬಹಳ ಕಷ್ಟ ಕೊಡ್ತೇನೆ. ಒಂದ್ ವೇಳೆ ಬಂಗಾರದಾಗಿದ್ರೆ ಎಷ್ಟು ಕಷ್ಟ ಪಡ್ತೇನೆ, ಹಿತ್ತಾಳಿ ಬೆಲೆ ಜಾಸ್ತಿ ಬಂಗಾರದ ಬೆಲೆ ಜಾಸ್ತಿ, ಮತ್ತೆ ಹಿತ್ತಾಳಿಗೆ ನಾನು ಅತ್ಯಂತ ಬೆಲೆ ಕೊಡ್ತೀನಿ, ಅದಕ್ಕೆ ಬಹಳಷ್ಟು ಸಂರಕ್ಷಣೆ ಕೊಡ್ತೀನಿ. ಅದರ ಬಂಗಾರ ನಾನು ಕೊಡೋದಿಲ್ಲ ಅಂದ್ರೆ ನಾನು ಹುಚ್ಚ ಹೋಗಲ್ಲ. ಅದೇ ರೀತಿ ಅಂದ್ರೆ ಈ 80 or 70 or 60 ವರ್ಷಕ್ಕಾಗಿ ನಾನು ಇಷ್ಟು ಬೆಲೆ ಕೊಡ್ತೀನಿ, ಮತ್ತೆ ಹಾಗಿರುವಾಗ ಎಟರ್ನಲಿ ಅಂದ್ರೆ ಎಟರ್ನಿಟಿ ಅಂದ್ರೆ ಶಾಶ್ವತ ಕಾಲಕ್ಕೆ ನಾವು ಬಾಳಬಹುದು ವೈಕುಂಠದಲ್ಲಿ, ಮತ್ತು ಆ ಜೀವನಕ್ಕೆ ನಾವು ಎಷ್ಟು ಬೆಲೆ ಕೊಡಲ್ಲ. ಆಧ್ಯಾತ್ಮಿಕ ಜೀವನ ಅಂದ್ರೆ ಅದೇ. ಆದ್ದರಿಂದ ಈ ರೀತಿ ಈ ಗುಣಗಳನ್ನು ನಾವು ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡೋದು. ಇವತ್ತು ನಾವೆಲ್ಲ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಪೀಸ್ಫುಲ್. devotee is disciplined or shanta. Ille Satsuru Das Maharaj Varitara. A devotee is peaceful because he realizes that Krishna is everything. अब वो व्यक्ति शांत आगे ले क्या होता है तेरा जोर ही शांति और जावे सिक्कर तेरे ये अल्लाह तेरे लिए ना वो कृष्ण ना होता अब एक करें उन बर्दर make peace with God भगवान तेरे जितने ये मर्डी राज्य आएगा भगवान तेरे जितने ये मर्ड को बोलो राज्य मर्ड को बोलो माया जितनी क्या बात भगवान तेरे जितने राज्य मर्ड को तेरे ना पता शांति सिक्कर ಭಗವಂತನ ವಿರುದ್ಧವಾಗಿ ನಾವು ಹೋಗ್ತೇವೆ ಅಂತಂದ್ರೆ ನಮಗೆ ಶಾಂತಿ ಅನ್ನೋದು ಇಲ್ಲ. ಪ್ರಭುಪಾದರ ಉದಾಹರಣೆ ಹೇಳ್ತಾ ಇದ್ರು, ಅವ್ರದ್ದು ಪ್ರಯಾಗ್ ಫಾರ್ಮಸಿ ಅಂತ ಒಂದು ಇದಿತ್ತು ದೊಡ್ಡದೊಂದು. ಆಗಿನ ಕಾಲದಲ್ಲಿ 40,000 ರೂಪಾಯಿ ಬಂಡವಾಳ ಹಾಕಿತ್ತು ಅಂದ್ರೆ 40,00,000 ರೂಪಾಯಿ. ಆಗಿನ ಕಾಲದಲ್ಲಿ 40,00,000 ರೂಪಾಯಿ ಬಂಡವಾಳ ಹಾಕಿ ನೀವೇನೋ ಬಿಸ್ನೆಸ್ ಶುರು ಮಾಡಿದ್ರೆ ಅದಕ್ಕೆ ಎಷ್ಟು ನೀವು 40,000ಕ್ಕಿಂತ 40,00,000ಕ್ಕಿಂತ ಹೆಚ್ಚು ಬೆಲೆ ಆಗಿದೆ. ಸುಮಾರು 1 ಕೋಟಿ ರೂಪಾಯಿ ನೀವು ಒಂದು ವೇಳೆ ಬಂಡವಾಳ ಹಾಕಿ ಒಂದು ಬಿಸ್ನೆಸ್ ಮಾಡ್ತೇನೆ ಅಂದ್ರೆ ಎಷ್ಟು ಕಷ್ಟಪಡ್ತಾರೆ. ಪ್ರಭುಪಾದ ಏನ್ ಮಾಡಿದ್ರು, ಪ್ರಯಾಗ್ ಫಾರ್ಮಸಿ ಅಂತಂದು ಹೇಳಿ ಪ್ರಯಾಗ್ ಅಲಹಾಬಾದ್ ಏನು ಕುಮ್ಮೇಲೆ ಆಯ್ತಲ್ಲ ಅಲ್ಲಿ ಒಂದು ದೊಡ್ಡ ಕಂಪ್ನಿ ಶುರು ಮಾಡಿದ್ರು ಪ್ರಯಾಗ್ ಫಾರ್ಮಸಿ. ಅವರೆಲ್ಲ ಬೇರೆ ಬೇರೆ ಔಷಧಿ ತಯಾರು ಮಾಡ್ತಾರೆ. ಔಷಧಿ ತಯಾರು ಮಾಡಿ ಅವರು ಸೇಲ್ಸ್ ಮ್ಯಾನ್ ಇದ್ರು, ಜೊತೆಗೆ ಅವರು ಕಂಪ್ನಿ ಮ್ಯಾನೇಜಿಂಗ್ ಡೈರೆಕ್ಟರ್ ಇದ್ರು. ಎಲ್ಲ ಕಡೆಗೂ ಅಡ್ಡಾಡ್ತಾರೆ, ಇಡೀ ಭಾರತನ ಅಡ್ಡಾಡಿದ್ರು ಅವರು ಲೆಕ್ಕ ಹಾಕಿದ್ರು. ಇಡೀ ಭಾರತಕ್ಕೆ ಅವರು ಎಲ್ಲ ಕಡೆಗೂ ತಮ್ಮೊಂದು ಸೂಟ್ಕೇಸ್ ಅಥವಾ ಒಂದು ಬ್ಯಾಗ್ ಹಿಡ್ಕೊಂಡು ಇಡೀ ಇಂಡಿಯಾ ಅಡ್ಡಾಡಿದ್ರು ಸೇಲ್ಸ್ ರೆಪ್ರೆಸೆಂಟೇಟಿವ್ ಆಗಿ. ಆಮೇಲೆ ಈಗೇನೋ ಇಷ್ಟು ಟ್ರೈನು ಬಸ್ಸು ಆಗಿದ್ದಾವೆ, ಆವಾಗ ಭಾಳ ಕಡಿಮೆ ಇತ್ತು, ಓಡಾಟ ಮಾಡಲಿಕ್ಕೆ ಇಷ್ಟೊಂದು ಸೌಕರ್ಯ ಇರಲಿಲ್ಲ. ಆದ್ರೂ ಅವರು ಇಷ್ಟೆಲ್ಲ ಕಷ್ಟಪಟ್ಟು ಎಲ್ಲ ಕಡೆಗೂ ಹೋಗಿ ಮಾಡಿದ್ರು. ಆಮೇಲೆ ಮೋಸ್ಟ್ಲಿ ಅವರು ಥರ್ಡ್ ಕ್ಲಾಸ್ ಒಳಗೆ ಟ್ರಾವೆಲ್ ಮಾಡಿದ್ರು ಅಂತ ಹೇಳ್ತಾರೆ. ರಿಸರ್ವೇಷನ್ ಆವಾಗ ಅವಶ್ಯಕತೆಯೂ ಇರಲಿಲ್ಲ, ಪೂರ ಎಲ್ಲ ಟ್ರೈನ್ ಪೂರ ಥರ್ಡ್ ಕ್ಲಾಸ್ ಹೋಗ್ತಾರೆ. ಥರ್ಡ್ ಕ್ಲಾಸ್ ಅಂದ್ರೆ ಏನು ಅಂದ್ರೆ ಸೀಟ್ ರಿಸರ್ವ್ ಬುಕ್ಕಿಂಗ್ ಮಾಡ್ತಾ ಇರಲಿಲ್ಲ, ಮಾಡಿದ್ರಲ್ಲಿ ಒಂದು ಎರಡು ಡಬ್ಬಿ ಇತ್ತು. ಯಾಕಂದ್ರೆ ಅವರಲ್ಲಿ ಅಷ್ಟೊಂದು ಇದನ್ನು ಇರಲಿಲ್ಲ, ಎಲ್ಲ ಕಡೆಗೆ ಟ್ರಾವೆಲ್ ಮಾಡ್ಲಿಕ್ಕೆ ಅನುಕೂಲ. ಇಷ್ಟೆಲ್ಲ ಕಷ್ಟಪಟ್ಟು ಅವ್ರು ಟ್ರಾವೆಲ್ ಮಾಡ್ತಾ ಇದ್ರು. ಒಂದ್ಸರಿ ಅವ್ರಿಗೆ ಒಂದು ತಾರ್ ಬಂದು, ತಾರ್ ಅಂದ್ರೆ ಗೊತ್ತಲ್ಲ ಈಗ ತಾರ್ ಯಾರು ಮಾಡೋದೇ ಇಲ್ಲ, ಮೊಬೈಲ್ ಬಂದ್ಬಿಟ್ಟು ಒಂದು ಕಾಲದೊಳಗೆ ತಾರ್ ಇತ್ತು. ಆರು ಬಂದ ಕೂಡಲೇ ಜನರು ನಡುತ್ತಾರೆ, ಏನಿತ್ತು ಏನಿತ್ತು ಅದರೊಳಗೆ ಅದಲ್ಲ. ಅವ್ರಿಗೊಂದು ತಾರ ಬಂತು, ತಾರನೊಳಗೆ ಏನು ಬಂತು ಸುದ್ದಿ, ಅವ್ರದ್ದು ಪೂರ ಪ್ರಯಾಗ ಫಾರ್ಮಸಿ ಏನಿತ್ತಲ್ಲ ಅಲಹಾಬಾದ್ನೊಳಗೆ, ಇಷ್ಟೆಲ್ಲ ಕಷ್ಟಪಟ್ಟು ಅವ್ರು ಅದಕ್ಕೆ ಬಂಡವಾಳ ಹಾಕಿ ಸಾಕಷ್ಟು ಮಂದಿಗೆ ನೌಕರಿ ಇದ್ರು ಅವರು. ಅವ್ರದ್ದು 30-40 ಮಂದಿ ಅಷ್ಟು ಮಂದಿಗೆಲ್ಲ ಅವರು ಜಾಬ್ ಕೊಟ್ಟು ನಡ್ಸ್ಕೊಂಡು ಹೋಗ್ತಿದ್ರು. ಏನಾದ್ರು ಅಚಾನಕ್ಕಾಗಿ ಅವ್ರಿಗೆ ಒಂದು ಸುದ್ದಿ ಬಂತು. ಏನ್ ಸುದ್ದಿ, ಪೂರ ಪ್ರಯಾಗ್ ಫಾರ್ಮಸಿ ಅದನ್ನು ತೊಳ್ಕೊಂಡು ಹೋಗ್ಬಿಟ್ಟು, ಟ್ರೆಜರಿ ಇದ್ದದ್ದು ಟ್ರೆಜರಿ ಹೊಡೆದು ಅದರಿಂದ ಹಣ ತಗೊಂಡು ಆಮೇಲೆ ಪ್ರಯಾಗ್ ಫಾರ್ಮಸಿ ಇದ್ದದ್ದು ಎಲ್ಲ ಏನ್ ಮೆಡಿಸಿನ್ ಇದ್ದಲ್ಲ ಅವೆಲ್ಲ ಖಾಲಿ ಮಾಡಿ ಪೂರ ಇದ್ರ ಸಮೇತ ಫರ್ನಿಚರ್ ಸಮೇತ ಪೂರ ಖಾಲಿ ಮಾಡಿ. ಅವಾಗ ಪ್ರಭುಪಾದರಿಗೆ ಸುದ್ದಿ ಬಂತು ಹಿಂಗಾಯ್ತು. ಬೇರೆ ಯಾರಾಗಿದ್ರೆ ಏನಾಗ್ತಿತ್ತು, ಅವ್ರದ್ದು ಹಾರ್ಟ್ ಅಟ್ಯಾಕ್ ಆಗಿ ಅಲ್ಲೇ ಹೋಗ್ತಾರೆ. ಪ್ರಭುಪಾದ ಏನು ಮಾಡಿದ್ರೆ ತನ್ನಾಗ್ತಾರೆ. ಆಮೇಲೆ ಅವ್ರಿಗೆ ಅವ್ರೇನು ಅವ್ರಿಗೇನು ನೆನಪಾದ್ರು ಭಾಗವತರ ಒಂದು ಶ್ಲೋಕ ನೆನಪಾಯ್ತು, ಯಸ್ಯಾಹಂ ಅನುಗೃಹಾಮಿ ಹರಿಷ್ಯತನುಷಣ ಅನ್ನೋ ಒಂದು ಶ್ಲೋಕ ನೆನಪಾಯ್ತು. ಆ ಶ್ಲೋಕ ಯಾರು ಹೇಳ್ತಾರ, ಯುಧಿಷ್ಠಿರ ಮಹಾರಾಜ ಹೇಳ್ತಾರೆ. ಯಾರಿಗೆ ಕೃಷ್ಣನ ಅನುಗ್ರಹ ಅಂತ ಆಗ್ತದ ಅವ್ರಿಗೇನಾಗ್ತದ, ಹರಿಷ್ಯ ತದ್ದನಂಶನೆ ಅವರ ಎಲ್ಲನೂ ಏನಾಗ್ತದ ಅವ್ರ ಕೈಯಿಂದ ಬಿಟ್ಟು ಹೋಗ್ತದೆ. ಅವರಲ್ಲಿ ಪ್ರಭುಪಾದರು ಹೇಳಿದ್ರು ಇನ್ನೊಂದು ಹಿಂಗಾಗಿದೆ ಅಂದ್ರೆ ಇದಕ್ಕೇನು ಕಾರಣ? ಕೃಷ್ಣನನ್ನು ಅನುಗ್ರಹ ಮಾಡಿದ್ರೆ ನಮ್ಮ ತಂದೆ ಕಾರಣ. ನಾವೇನು ತಿಳ್ಕೊಂತೀವಿ, ನಮಗೆ ಯಾರಿಗಾದ್ರು ಹಿಂಗಾದ ಅಂದ್ರೆ ನಾವೇನು ತಿಳ್ಕೊಂತೀವಿ? ಇದಕ್ಕೆಲ್ಲ ಅವನ ಕಾರಣ, ಯಾಕಂದ್ರೆ ನಾವು ಅವನು ಭಕ್ತಿ ಮಾಡಿ. ಹೌದು, ಭಕ್ತಿ ಮಾಡಿದ ಮೇಲೆ ಹಿಂಗಾದ್ರೆ ಅದಕ್ಕೆ ಯಾರು ಕಾರಣ? ಅವನ ಕಾರಣ ಅಂತ ಹೇಳಿ ನಾವೇನ್ ಮಾಡ್ತೀವಿ, ಕೃಷ್ಣನ್ ನಾವು ಹೊಣೆ ಹೊರಿಸ್ತೇವೆ. ಆಗ ಪ್ರಭುಪಾದರು ಏನ್ ಮಾಡಿದ್ರು, ಅವ್ರು ಹೇಳಿದ್ರು, ಇಲ್ಲ ಇದಕ್ಕೆ ಇದು ಕೃಷ್ಣನ ವಿಶೇಷ ಅನುಗ್ರಹ ನನಗಾಗಿದೆ, ಅದರಿಂದ ನನಗೆ ಈ ರೀತಿಯಾಗಿದೆ. ಅಷ್ಟೊಂದು ಕಷ್ಟದ ಪರಿಸ್ಥಿತಿಯಲ್ಲಿ ಅವರಲ್ಲಿ ಶಾಂತತೆ ಇತ್ತು. ಬೇರೆ ಸಾಧಾರಣ ವ್ಯಕ್ತಿಗಿದು ಸಾಧ್ಯ ಇದೆ. ಯಾಕಂದ್ರೆ ಉದಾಹರಣೆ ಬೇಕು ನೋಡ್ರಿ. ಹೌದು, ಶಾಂತತೆ ನಾವು ಹೇಳ್ತೇವೆ, ಇಂಥವ್ರು ಯಾರು ಇದ್ದಾರ ಉದಾಹರಣೆ, ಇಂಥ ಕಷ್ಟದ ಪರಿಸ್ಥಿತಿಗಳು ಶಾಂತತೆ ಅಂತ. ಯಾಕಂದ್ರೆ ಅವ್ರಿಗೇನು ಗೊತ್ತಿತ್ತು, ಈ ಫಾರ್ಮುಲಾ ಗೊತ್ತಿತ್ತು, ಭೋಕ್ತಾರ ಯಜ್ಞ ತಪಸ ಸರ್ವಲೋಕ ಮಹೇಶ್ವರ ಸ್ವರ್ಗಂ ಸರ್ವಭೂತಾನ ಯಾತ್ವಾಮ ಶಾಂತಿ ಇರುತ್ತೆ. ಭಗವದ್ಗೀತೆಯೊಳಗೆ ಶ್ಲೋಕ ಹೇಳ್ತಾರೆ, 5.29 ಐದನೇ ಅಧ್ಯಾಯದೊಳಗೆ ಹೇಳ್ತಾರೆ, ಭೋಕ್ತಾರ ಯಜ್ಞ. ಕೃಷ್ಣ ಹೇಳ್ತಾನೆ ಅರ್ಜುನ, ಭೋಕ್ತಾ ಅಹಂ ಭೋಕ್ತಾರಹಂ, ನಾನು ಈ ಭೋಕ್ತಾ ಇರ್ತೀನಿ ಅಂದ್ರೆ ನಾನು ಸ್ವಾಮಿ. ಭೋಕ್ತಾರಂ ಯಜ್ಞ ತಪಸ್ಸಾಮ್, ಎಲ್ಲ ಯಜ್ಞ ಮತ್ತು ತಪಸ್ಸುಗಳಿಗೆ ಭೋಕ್ತಾ ಯಾರು? ಸ್ವಾಮಿ ಯಾರು? ನಾನು. ಆಮೇಲೆ ಸರ್ವಲೋಕ ಮಹೇಶ್ವರ, ನಾ ಎಲ್ಲ ಲೋಕಗಳಿಗೆ ನಾನೇ ಮಹೇಶ್ವರ. 14 ಲೋಕಗಳಿದ್ದಾವೆ ಭೂಮಂಡಲದಲ್ಲಿ, ಹೌದು, ಅದಕ್ಕೆಲ್ಲರೂ ನಾನೇ ಸ್ವಾಮಿ ಅಂತ ಕೃಷ್ಣ. ನೋಡ್ರಿ, ಕೃಷ್ಣ ಎಲ್ಲಿನೂ ಅವನ ತಂದು ಬೋರ್ಡ್ ಹಾಕೋದಿಲ್ಲ, ಟ್ರೆಸ್ ಪಾಸರ್ಸ್ ವಿಲ್ ಬಿ ಪ್ರಾಸಿಕ್ಯೂಟೆಡ್. ಅದರಲ್ಲಿ ನಾವು ಈ ಥರ ಬೋರ್ಡ್ ಹಾಕ್ಬೇಕಾಗ್ತದೆ ಎಲ್ಲರೂ ಒಂದು, ನಾವು ಏನಾದ್ರು ಜಾಗ ತಗೊಂಡು ಅಲ್ಲಿ ಭಾಳ ದಿವಸ ಬರೋಂಗಿಲ್ಲ, ಇಟ್ರ ಬಂದ್ರೆ ಬೇರೆಯವ್ರು ಬಂದು ಅದನ್ನು ಕತ್ತಲು, ಅದಕ್ಕೆ ಅಲ್ಲೇನು ಬೋರ್ಡ್ ಹಾಕ್ತಾರ, ಟ್ರೆಸ್ ಪಾಸರ್ಸ್ ವಿಲ್ ಬಿ ಪ್ರಾಸಿಕ್ಯೂಟೆಡ್ ಅಂತ. ಬೇರೆ ಯಾರು ಬಂದು ಇಲ್ಲೇನ್ರ ಅವರು ಚೆಂಡ ಊರಿದ್ರೆ ಅವ್ರಿಗೆ ನಾವು ಶಿಕ್ಷೆ ಕೊಡ್ಬೇಕಾಗ್ತದೆ ಅಂತ ಹೇಳ್ತೇವೆ. ಅದು ಪಾಲಿಕೆ ಸ್ವತ್ತು ಒಳಗೆ ಯಾರು ಬರಬಾರ್ದು ಅಂತ ಇಲ್ಲ, ಬರ್ತಾರೆ ಪಾಲಿಕೆ ಒಡೆತನ ಅಂತ ಹಿಂಗೆ ಬರ್ತದೆ. ಸೊ ಆದರೆ ಕೃಷ್ಣ ಏನ್ ಹೇಳ್ತಾನೆ, ಸರ್ವ ಲೋಕ ಮಹೇಶ್ವರಂ. ಕೃಷ್ಣ ಹೇಳ್ತಾನೆ ಕೇವಲ ನಮ್ದು ಜಾಗ ಎಷ್ಟಿರ್ತದ, 1 ಎಕರೆ ಅಥವಾ 4 ಎಕರೆ, 100 ಎಕರೆ, ಎಷ್ಟಾದ್ರೂ ಇರ್ತದೆ. ಆದ್ರೆ ಕೃಷ್ಣಂದ ಏನದ, ಈ ಕುಳಿ ಇಡೀ ಜಗತ್ತನ್ನು ಅವನೇ ಸೃಷ್ಟಿ ಮಾಡ್ತಾನೆ. ನಾ ಕೇವಲ ಈ ಜಗತ್ತು, ಆಧ್ಯಾತ್ಮಿಕ ಜಗತ್ತು, ನಂತರ ಸ್ವರ್ಗ ಲೋಕ ಮತ್ತು ನರಕ ಲೋಕ ಎಲ್ಲಕ್ಕೂ ಅವನೇ ಸ್ವಾಮಿ. ಸೂರ್ಯದಂ ಸರ್ವಭೂತಾನ, ಸೂರ್ಯದ ಅಂದ್ರೆ ಒಬ್ಬ ಗೆಳೆಯ, ಎಲ್ಲ ಗೆಳೆಯರಿಗೆ ಶ್ರೇಷ್ಠವಾದ ಮಿತ್ರ ಯಾರು? ಯಾಕೆ ಅವ ನಮ್ಮ ಹೃದಯದಲ್ಲೇನೆ ಇದ್ದ, ನಮ್ಮ ಹೃದಯದಲ್ಲೇ ಇದ್ದ. ನಾವು ಕಷ್ಟದಲ್ಲಿ, ನಾವು ನಷ್ಟದಲ್ಲಿದ್ದಾಗ, ನಾವು ಸಂತೋಷದಲ್ಲಿದ್ದಾಗ ಅವ ಎಂದು ನಮ್ಮನ್ನು ಬಿಟ್ಟು. ಸೂರ್ಯನ ಸರ್ವಭೂತ, ನಾ ಕೇವಲ ಮನುಷ್ಯರಿಗೆ ಮಾತ್ರ ಅಲ್ಲ, ಪ್ರಾಣಿ ಪಶು ಪಕ್ಷಿಗಳಿಗೂ ಕೂಡ ದೇವರು ಅವ್ರ ಹೃದಯದಲ್ಲಿ ಪರಮಾತ್ಮ ರೂಪದಲ್ಲಿದ್ದ. ಆನಂತರ ಏನ್ ಹೇಳ್ತಾನೆ, ಜ್ಞಾತ್ವ ಮಾಂ ಶಾಂತಿ ರುಚಿ, ಇದನ್ನ ಯಾರು ತಿಳ್ಕೊತಾರಲ್ಲ ಅವ್ರಿಗೆ ಮಾತ್ರ ನಿಜವಾದ ಶಾಂತಿ ಉಂಟು. ಏನು ಎಲ್ಲ ಯಜ್ಞ ತಪಸ್ಸುಗಳಿಗೆ ಅಂತಾನೆ ಸ್ವಾಮಿ ತಿಳ್ಕೊಳ್ಳೋದು, ಅಂದ್ರೆ ಎಲ್ಲ ಭೌತಿಕ ಬ್ರಹ್ಮಾಂಡ ಎಲ್ಲ ವಸ್ತುಗಳಿಗೆ ಅವನೇ ಸ್ವಾಮಿ, ಎಲ್ಲ ಜೀವಿಗಳಿಗೆ ಅವನೇ ಒಬ್ಬ ನಿಜವಾದ ಗೆಳೆಯ. ಇದನ್ನ ಮೂರು ನಾವು ಅರ್ಥ ಮಾಡಿಕೊಂಡ್ರೆ ನಮ್ಗೆ ನಿಜವಾದ ಶಾಂತಿ ಉಂಟಾಗ್ತದೆ. ಈ ಶ್ಲೋಕ ಬಯಾಟ್ ಮಾಡೋದು ಅತ್ಯಂತ ಸರಳ, ಆದ್ರೆ ಇದನ್ನ ಸಾಕ್ಷಾತ್ಕಾರ ಮಾಡ್ಕೊಂಡು ಕಠಿಣ. ಆದ್ರೂ ನಾವು ಪ್ರಯತ್ನ ಮಾಡ್ತೀವಿ. ಆಮೇಲೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಶ್ಲೋಕ, ಇನ್ನೊಂದು ಶ್ಲೋಕ ನಿನ್ನೆ ಹೇಳ್ತಾರೆ, ಬಹುನಾಮ ಜನ್ಮನಾಮಂತೆ ಜ್ಞಾನವಾನ್ ಮಹತ್ವಪತ್ತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಶ್ಲೋಕ. ಯಾವ ವ್ಯಕ್ತಿ ಭಗವಂತನೇ ಎಲ್ಲದು ಅಂತ ತಿಳ್ಕೊಂಡಿರ್ತಾನೆ ಅಂತ ವ್ಯಕ್ತಿ ಈ ಜಗತ್ತಲ್ಲಿ ನೋಡೋದು ಅತ್ಯಂತ ವಿರಳ. ಅಟ್ಲೀಸ್ಟ್ ನಾವು ಆ ದಾರಿಯಲ್ಲಿ ಇದ್ದೀವಿ ಇವತ್ತು, ನಮ್ಗೆ ಇನ್ನೂ ಪೂರ್ಣ ಸಕ್ಸಸ್ ಆಗಿರದೇ ಇರಬಹುದು, ಆದರೂ ಕೂಡ ಆ ದಾರಿಯಲ್ಲಿ ಇದ್ದೀವಿ. ಇದೇ ದಾರಿಯಲ್ಲಿ ನಾವು ಮುಂದೆ ನಡ್ಕೊಂಡು ಹೋದ್ರೆ ಏನಾಗ್ತದೆ, ನಮ್ಗೆ ಈ ಸಾಕ್ಷಾತ್ಕಾರ ಉಂಟಾಗ್ತದೆ. ಸಾಕ್ಷಾತ್ಕಾರ ಅಂದ್ರೆ ಏನು, ಕೇವಲ ಅದನ್ನ ಬಾಯಾಟ್ ಮಾಡಿ ಹೇಳೋದಲ್ಲ, ಅದನ್ನ ನಿಜವಾಗಿ ಅದನ್ನ ಅರ್ಥಕೊಳ್ಳೋದು. ಅದಕ್ಕೆ ಇಂಗ್ಲಿಷ್ ನೊಳಗೆ ಏನ್ ಹೇಳ್ತಾರೆ, ಸಬ್ಜೆಕ್ಟು ರಿಯಲೈಸೇಷನ್ ಅಂತ. ಹೌದು, ನಾನು 50 ಲಕ್ಷ ರೂಪಾಯಿ ಒಂದು ಚೆಕ್ ಕೊಡ್ತೇನೆ, But that is subject to realization. That means I have to have 50 lakh rupees in my bank account. More than that. Then only I can give you a check worth 50 lakh rupees. Otherwise, I can give whatever number of amount of check. But that doesn't mean anything. Because ನೀವು ನಾನು ಕೊಟ್ಟದ್ದು ಚೆಕ್ ಯಾವಾಗ ಬೆಲೆ ಅದ ನನ್ನಲ್ಲಿ ಎಷ್ಟು ಹಣ ಇರೋದು ಇಲ್ಲದ್ರ ಆ ಚೆಕ್ಗೆ ಏನು ಬೆಲೆನೇ ಇಲ್ಲ. ಅದರಿಂದ ಸಬ್ಜೆಕ್ಟ್ ಟು ರಿಯಲೈಸೇಷನ್ ಅಂದ್ರೇನು, ನಮಗೆ ಹಣದ ಸಾಕ್ಷಾತ್ಕಾರ ಆಗೋದ್ಮೇಲೆ ನಾವು ನಿಮ್ಮ ಮೇಲೆ ನಮ್ಗೆ ಇರ್ತೇವೆ ಅಂತ ಹೇಳ್ದಂಗಪ್ಪ. ಸಬ್ಜೆಕ್ಟ್ ಟು ರಿಯಲೈಸೇಷನ್ ಅಂದ್ರೆ ಏನರ್ಥ, ನಮಗೆ 50 ಲಕ್ಷ ರೂಪಾಯಿ ನಮ್ಮ ಬ್ಯಾಂಕ್ ಅಕೌಂಟ್ ನೊಳಗೆ ಬಂದು ಬೀಳಬೇಕು. ಆವಾಗ ನೀವು ಈ ಕೊಟ್ಟದ್ದು ಚೆಕ್ಕಿಗೆ ಅರ್ಥ ಸಬ್ಜೆಕ್ಟ್ ಟು ರಿಯಲೈಸೇಷನ್. ಅದೇ ರೀತಿ ಈ ಶ್ಲೋಕಗಳನ್ನು ನಾವು ಬಹಳ ಮಾಡಬೇಕು. ಮೊದಲನೇದು ಅದನ್ನು ನಾವು ಏನು ಮಾಡಬೇಕು, ಸಾಕ್ಷಾತ್ಕಾರವನ್ನು ಮಾಡ್ಬೋದು. ಅಂದರೆ ಈ ವಸ್ತುಗಳನ್ನು ಈ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕೆ ಅರ್ಥ ಇದೆ. ಹೆಂಗೆ ಆಗ್ತದೆ, ಇದು ರಾತ್ರಿ ಆಗೋ ವಿಷಯ ಅಲ್ಲ, ಇದು ವಿಶ್ವಾಸದ ವಿಷಯ. ವಿಶ್ವಾಸ ಹೆಂಗೆ ಬೆಳೀತದೆ, ಕೃಷ್ಣ ಕಥೆಯನ್ನು ಕೇಳೋದ್ರಿಂದ ವಿಶ್ವಾಸ ಬೆಳೀತದೆ. ಈಗ ನಾವು ಸ್ಕೂಲ್ನೊಳಗೆ ಹೋಗಿ ನಾವು ಕಲಿತವರು, ಆಮೇಲೆ ಇಂಜಿನಿಯರಿಂಗು, ಮೆಡಿಸಿನ್ ಅಥವಾ ಬೇರೆ ಯಾವುದೋ ಒಂದು ಲಾ ಸಬ್ಜೆಕ್ಟ್ ಏನೋ ಕಲಿತ್ರು ಅಲ್ಲಿ ಹೋಗಿ ನಾವು ಕುತ್ಕೊಂಡು ಕೇಳ್ತೇವೆ ಬೆಳಗಿಂದ ಸಾಯಂಕಾಲ. ಸ್ಟೂಡೆಂಟ್ ಜೊತೆ ಕುತ್ಕೊಂಡು ಕೇಳ್ತೀವಿ. ಒಂದು ಸ್ಕೂಲ್ ಅಂತಂದು ಇರ್ತೈತಿ, ಅಲ್ಲಿ ಒಬ್ಬರು ಟೀಚರ್ ಇರ್ತಾರೆ, ಆಮೇಲೆ ಇತರ ನಮಗೆಲ್ಲ ಫ್ರೆಂಡ್ಸ್ ಇರ್ತಾರೆ, ಅವರು ಕೂಡ ಅದನ್ನು ಕಲಿತಾ ಇರ್ತಾರೆ. ಸಂಘದೊಳಗೆ ನಾವು ಕುತ್ಕೊಂಡು ಯಾವಾಗ ಯಾವುದೇ ವಿಷಯದ ಬಗ್ಗೆ ನೀವು ಚರ್ಚೆ ಮಾಡಿದ್ರೆ ಅದ್ರ ಬಗ್ಗೆ ವಿಶ್ವಾಸ ಹೆಚ್ಚಾಗ್ತದೆ. ಇದು ಭೌತಿಕ ವಿಷಯದ ಬಗ್ಗೆನೂ ನಿಮ್ಗಿರುವಾಗ ಆಧ್ಯಾತ್ಮಿಕ ವಿಷಯ ಇನ್ನಿಷ್ಟು ಇರ್ಬಾರ್ದು. ಆದ್ರಿಂದ ನಾವು ಭಕ್ತರ ಸಂಘದಲ್ಲಿ ಬಂದು ಕುತ್ಕೊಂಡು ನಾವು ಯಾವಾಗ ಕೇಳ್ತೀವಿ ಕೃಷ್ಣನ ಕಥೆ, ಅವಾಗ ಕೃಷ್ಣನ ಮೇಲೆ ವಿಶ್ವಾಸ ಪ್ರತಿದಿನ ಹೆಚ್ಚಾಗ್ತಾ ಹೋಗ್ತದೆ. ಆದ್ರಿಂದ ಈ ಇದೇನೈತಲ್ಲ, ವೈಷ್ಣವ ಸಂಘ ಮತ್ತು ವೈಷ್ಣವರ ಸಂಘದಲ್ಲಿ ಕುತ್ಕೊಂಡು ನಾವು ಹರಿಕಥೆ ಕೇಳೋದು ಅದು ಅತ್ಯಂತ ಮಹತ್ವವಾದ ವಿಷಯ. ಅದಕ್ಕೆ ನೀವು ಎಲ್ಲರೂ ಇವತ್ತು ಬಂದಿದ್ದೀರಿ, ಅದಕ್ಕೆ ನಾನು ವಿಶೇಷವಾದ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಎಲ್ಲರಿಗೂ ಜವಾಬ್ದಾರಿ ಅನ್ನೋದಿದೆ, ಅವ್ರ ಹಣೆ ಅನ್ನೋದಿದೆ. ಅದನ್ನು ಅಷ್ಟೆಲ್ಲ ಸಮಯ ನೀವು ಕೊಟ್ಟು ಇಷ್ಟು ದೂರ ಬಂದಿದ್ದೀರಿ, ಇದರಿಂದ ನಾವೇನು ಅರ್ಥ ಮಾಡ್ಕೋಬೋದು, ನೀವು ಆ ಮಾರ್ಗದೊಳಗೆ ಪ್ರಯಾಣ ಶುರುವಾಗಿದೆ ಅಂತಂದು ಅರ್ಥ. ಇದೇ ರೀತಿ ಪ್ರಯಾಣ ನಾವು ಕೊನೆ ತನಕ ಮಾಡಬೇಕು, ಕೊನೆ ಉಸಿರು ಅಂತ. ಅವಾಗ ಕೃಷ್ಣ ಏನು ಮಾಡ್ತಾನೆ, ನಮಗೊಂದು ಭಗವದ್ ಭಕ್ತಿ ಹೆಂಗೆ ಗೊತ್ತಾನೆ, ಹೊರಗಿನ ನೀವು ವಿದ್ಯಾಭ್ಯಾಸದೊಳಗೆ ಒಂದು ವೇಳೆ ನಾವು ಪೂರ್ಣ ಮಾರ್ಕ್ಸ್ ನಾವು ತೊಗೊಳಿಲ್ಲ ಅಂದ್ರೆ ನಾವು ಫೇಲ್ ಆಗ್ಬಿಡ್ತೀವಿ. 35 ತೊಗೊಂಡ್ರೆ ಪಾಸ್ ಆಗ್ತೀವಿ, 35 ಇತ್ತಂದ್ರೆ ಅದು 34 ಬಿದ್ದರೆ ನಾವು ಫೇಲ್ ಆಗ್ತೀವಿ. ಅವ್ರು ಹೆಂಗೋ ಗ್ರೇಸ್ ಮಾರ್ಕ್ ಹಾಕಿ ಕೊಟ್ರೆ ಸರಿ, ಇಲ್ಲ ಅಂದ್ರೆ ಫೇಲ್ ಅನ್ನ. ಆದ್ರೆ ಆಧ್ಯಾತ್ಮಿಕ ಜೀವನ ಅಂತಂದ್ರೆ ಹೆಂಗ ಅಂತಂದ್ರೆ, ನಾವು ನಮ್ಮ ಪ್ರಯತ್ನ ಮಾಡೋದು. ಆಮೇಲೆ ಗೋಲ್ಡ್ ಮೆಡಲ್ ಎಷ್ಟು ಮಂದಿಗೆ ಸಿಗ್ತದ ಜಗತ್ ನೋಡ, ಒಬ್ಬರಿಗೆ ಗೋಲ್ಡ್ ಮೆಡಲ್, ಉಳಿದ ಎರಡನೇದವ್ರಿಗೆ ಬೆಳ್ಳಿ, ಮೂರನೇದವ್ರಿಗೆ ಕಂಚು, ನಾಲ್ಕು ಉಳಿದವ್ರಿಗೆ ಏನಿಲ್ಲ. ಆದ್ರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಈ ರೀತಿ ಗೋಲ್ಡ್ ಮೆಡಲ್ಗೆ ಕೊರತೆ ಅನ್ನೋದಿಲ್ಲ. ನಾವು ಯಾರು ಆಧ್ಯಾತ್ಮಿಕ ಜೀವನದೊಳಗೆ ನಾವು ಕಾಲಿಡ್ತೇವೆ, ಎಲ್ಲರಿಗೂ ಗೋಲ್ಡ್ ಮೆಡಲ್ ಕೊಡ್ತಾನೆ ಕೃಷ್ಣ. ಯಾಕಂದ್ರೆ ಅವನಿಗೇನು ಒಂದು ಎರಡು ಯಾರಿಗೂ ಭೇದ ಭಾವ ಮಾಡೋದಿಲ್ಲ, ಯಾರಿಗೂ ಭೇದ ಭಾವ ಮಾಡೋದಿಲ್ಲ. ಇವನು ಫಸ್ಟ್ ಇವ್ನು ಸೆಕೆಂಡ್ ಇವ್ನು ಥರ್ಡ್ ಅಂತ ಹೇಳೋದಿಲ್ಲ ಕೃಷ್ಣ ಎಲ್ಲರಿಗೂ. ಅರ್ಥಾತ್ ಈ ಮಾರ್ಗದೊಳಗೆ ನಾವು ಯಾವಾಗ ಕಾಲಿಡ್ತೀವಿ, ಯಾವಾಗ ನಾವು ನಡ್ಕೊಂಡು ಮುಂದೆ ಹೋಗ್ತೀವಿ, ನಮ್ಗೆ ವಿಜಯ ನಿಶ್ಚಿತ ಮತ್ತು ನಮಗೆ ಆ ಪಾರಿತೋಷಿಕ ಬಹುಮಾನ ಅದು ಕೂಡ ನಿಶ್ಚಿತ. ಆದ್ದರಿಂದ ಪ್ರತಿಯೊಬ್ಬರು ನಮ್ಗೆ ಯಥಾ ರೀತಿ ನಾವು ಪ್ರಯತ್ನ ಮಾಡಲೇಬೇಕು. ಅದು ಎಲ್ಲಿ ತನಕ ಪ್ರಯತ್ನ, ಕೊನೆ ಉಸಿರಿರೋ ತನಕ. ಕೃಷ್ಣ ಅದನ್ನೇ ನೋಡಿ, ನಮ್ಮ ಭಕ್ತಿ ಎಷ್ಟು ವರ್ಷ ಮಾಡಿದ, ಎಷ್ಟು ವರ್ಷ ಮಾಡಿದ, ಕೆಲವೇ ವರ್ಷ ಮಾಡಿ ನಡೀಬಿಟ್ಟ ಅಂದ್ರೆ ಅವಾಗ ಏನಾಗ್ತದೆ, ಅವನಿಗೆ ಅದು ಪಾರಶುದ್ಧ ಸಿಗೋದಿಲ್ಲ. ಕೊನೆ ತನಕನು ಆ ಭಕ್ತಿ ಮಾಡ್ಕೊಂಡು ಹೋಗ್ಬೇಕು. ಕೃಷ್ಣ ಏನ್ ನೋಡ್ತಾನ, ಕನ್ಸಿಸ್ಟೆನ್ಸಿ ನೋಡ್ತಾನ. ಕನ್ಸಿಸ್ಟೆನ್ಸಿ ಅಂದ್ರೆ ಕಂಡದ ಸದಾ ಮಾಡ್ತಾರೆ, ಅದು ಕೇವಲ ಒಂದ್ ತಿಂಗಳ ಅಥವಾ ಒಂದ್ ವರ್ಷ ಅಥವಾ ಹತ್ತು ವರ್ಷ ಮಾಡಿ ಆಮೇಲೆ ಇಲ್ಲ ಪ್ರಾಣ ಪಡ ಬೇರೆ ಏನೋ ಬಂದ ಸಮಸ್ಯೆ. ಯಾವ ರೀತಿ ನದಿ ಗಂಗಾ ನದಿ ಹುಟ್ಟದು ಗಂಗೋತ್ರಿಯಲ್ಲಿ, ಅವಳು ಬಂಗಾಲ ಸಾಗರ ಹತ್ತ ಕಲ್ಕತ್ತಾದ ಹತ್ರ ಹೋಗಿ ಸಮುದ್ರಕ್ಕೆ ಕೂತ ನಡಿ ಇಷ್ಟು ಎಲ್ಲ ದೊಡ್ಡ ದೊಡ್ಡ ಅಡೆತಡೆಗಳು ಬರ್ತಾವ, ಆದ್ರೂ ಗಂಗಾ ಎಂದೂ ವಾಪಸ್ ಹೋಗೋದಿಲ್ಲ. ಗಂಗಾ ಕವಿ ಉಲ್ಟಿ ಬೇಯ್ತೀನಿ ನೆಸಗೊಳ್ತೆ, ಉಲ್ಟಿ ಗಂಗಾ ಬೇರೆ ರಸಗೊಳ್ತೆ, ಅಗರ್ ಕೊಯ್ ಅಗರ್ ಛೋಡಿದೀಯ ಅದನ್ನ ಧ್ಯೇಯ. ಯಾರು ತಮ್ಮ ಗುರಿಯನ್ನ ಮುಟ್ಟಕ್ಕಾಗದೆ ಅವರು ಬೇರೆ ಕಡೆಗೆ ಹೋಗ್ಬಿಟ್ರು ಅಂದ್ರೆ ಅವ್ರಿಗೂ ಅಲ್ಲಿ ಗಂಗಾ ಉಲ್ಟಾ ಹೋಗ್ತಾ ಇದ್ರು. ಗಂಗಾ ಎಂದು ಉಲ್ಟಾ ಹೋಗೋದಿಲ್ಲ, ಅವಳು ಗಂಗೋತ್ರಿ ಬಿಟ್ಟರೆ ಎಷ್ಟೊದಿದ್ರು ಎಲ್ಲಿಗೆ ಹೋಗ್ಬಿಡ್ತಾಳೆ, ಸಮುದ್ರಕ್ಕೆ ಹೋಗಿನೆ ಅವಳದು ಪ್ರಯಾಣ ಸಮಾಪ್ತಿ ಆಗ್ತದೆ. ಅದೇ ರೀತಿ ನಮ್ದು ಪ್ರಯಾಣ ಹೆಂಗಿರ್ಬೇಕು, ಗಂಗಾ ನದಿ ಥರ ಪ್ರಯಾಣ ಇರಬೇಕು. ಮಾರ್ಗದಲ್ಲಿ ಸಾಕಷ್ಟು ಅಡೆತಡೆಗಳು ಬರ್ತವೆ, ಕಲ್ಲು ಮಣ್ಣು ಗುಡ್ಡ ಆಮೇಲೆ ಬ್ರಿಡ್ಜ್ ಆಮೇಲೆ ಅಣೆಕಟ್ಟು ಡ್ಯಾಮ್ ಎಲ್ಲನೂ ಬರ್ತದೆ, ಅದನ್ನು ಗಂಗಾನನ್ನು ಯಾರು ತಡೆಯೋಕ್ಕೂ ಸಾಧ್ಯ ಇಲ್ಲ. ಆ ರೀತಿ ಇದ್ದಾಗ ಮಾತ್ರ ನಾವು ನಮ್ಮ ಗುರಿಯನ್ನು ತಲುಪಬಹುದು. ಅರ್ಥಾತ್ ಪ್ರತಿಯೊಬ್ಬರ ಜೀವನದಲ್ಲಿ ಕಷ್ಟ ನಷ್ಟ ಇರೋದು, ಅದನ್ನ ನಾವು ಅದನ್ನ ಒಂದು ದೊಡ್ಡ ವಿಷಯ ಮಾಡ್ಕೊಂಡು ನಾವು ಭಕ್ತಿನ ನಾವು ಒಂದ್ ವೇಳೆ ಕಡಿಮೆ ಮಾಡಿಬಿಟ್ರೆ ಏನಾಗ್ತದ, ನಾವು ಕೊನಿತನಕ ಹೋಗಿ ದೇವರ ಭಗವಂತನ ಮುಟ್ಟದೆ ನಮ್ಮ ಜೀವನ ಏನಾಗ್ತದ ಅಪರಿಪೂರ್ಣ ಆಗ್ತದೆ, ಮತ್ತೆ ನಾವು ಜಗತ್ತಿಗೆ ಬರ್ಬೇಕಾಗ್ತದೆ ಬಂದ್ ಮತ್ತೆ ಅದೇ ಕೆಲಸನ ಮತ್ತೆ ಶುರು ಮಾಡಬೇಕು. ಆದ್ರಿಂದ ಇಲ್ಲಿ ಬಂದೆ ಅಂತಂದ್ರ ಏನ್ ಮಾಡ್ಬೇಕು, ಪೂರ ಕೆಲಸ ಮುಗಿಸ್ಕೊಂಡ ಹೋಗ್ಬೇಕು. ಮಾರ್ಕೆಟ್ಗೆ ಹೋಗ್ತಿರ್ಲಿ ಮೊದಲು, ಒಂದೊಂದ ನಿಮಗೇನ ಪದಾರ್ಥ ಬೇಕಾಗಿರ್ತವೆ ಒಂದೊಂದ ಪದಾರ್ಥ ಒಂದೊಂದ್ಸರಿ ಹೋಗ್ತಿದೆ, ಹೆಂಗ್ ಮಾಡ್ತೀವಿ ಎಲ್ಲ ಲೀಸ್ ಮಾಡ್ಬೋದು. ಇನ್ನೊಂದ್ಸರಿ ಕೇಳಿದ್ರೆ ಮತ್ತೇನ್ರಿತಾರೆ ಈಗ ಹೇಳ, ಮತ್ತೆ ಹೋಗಂಗಿಲ್ಲ ಹಗಲೆಲ್ಲ ಅಡ್ಡಾಡಕ್ ಆಗೋದು ಅಂತಿರಲಿ ನೀವು. ಅದೇ ರೀತಿ ಈ ಜಗತ್ತಿಗೆ ಬಂದ ಮೇಲೆ ಒಂದ್ ಲಿಸ್ಟ್ ಮಾಡ್ಕೋಬೇಕು ನಾವು. ಆ ಲಿಸ್ಟ್ ನೋಡಿ ಮೊಟ್ಟ ಮೊದಲಿಗೆ ಏನಿರ್ಬೇಕು, ಹೆಸರು ಕೃಷ್ಣ ಭಕ್ತಿ, ಅದೆಲ್ಲ ತೆಗೆದಬಾರದು, ಅದು ಟಾಪ್ ನೋಡಿ ಇರ್ಬೇಕು. ಅದ್ರ ಕೆಳಗೆ ಬರ್ಬೋದು ಈ ಜಗತ್ತಿಗೆ ನಾನು ಬಂದ ಇಷ್ಟು ವಸ್ತುಗಳು ನಾನು ಪಡ್ಕೊಂಡ ಹೋಗ್ತೆ ಅನ್ನೋ ಒಂದು ನಮ್ಮಲ್ಲಿ ಏನ್ ಬೇಕು ದೃಢ ನಿರ್ಧಾರ. ನಿರ್ಧಾರ ಮಾಡ್ಲಿಲ್ಲ ಅಂತಂದ್ರೆ ಏನಾಗ್ತದ, ಹಗಲನ್ನ ನೀವು ಮಾರ್ಕೆಟ್ ಅಡ್ಡಾಡೋದಾಗ್ತದೆ, ಹಂಗಾಗ್ತದೆ. ಇಲ್ಲಿ ಬಂದೇ ಅಂದ್ರೆ ಕೆಲಸ ಮುಗಿಸ್ಕೊಂಡು ಎಲ್ಲ ಮುಗಿಸ್ಕೊಂಡೆ ಹೋಗ್ಬಿಡ್ಬೇಕು, ಹಗಲೆಲ್ಲ ಅಡ್ಡಾಡೋ ಅವಶ್ಯಕತೆ. ಯಾಕೆ ಮಾರ್ಕೆಟ್ಗೆ ಹೋಗಬಾರ್ದು, ಯಾಕಂದ್ರೆ ಅಲ್ಲಿ ನಿಲ್ಲಕ್ಕೆ ಜಾಗ ಇಲ್ಲ, ಅಡ್ಡಾಡಕ್ಕೆ ಜಾಗ ಇಲ್ಲ, ಉಸಿರಾಡೋ ಗಾಳಿ ಇಲ್ಲ, ಕುತ್ಕೊಂಡು ತಂದು ಒಂದು ಜಾಗ ಇಲ್ಲ. ಹಂಗಿದ್ರೆ ನಾವು ಮಾರ್ಕೆಟ್ ಯಾಕೆ ಮಾರ್ಕೆಟ್ನೊಳಗೆ ಯಾಕೆ ಜೀವನ ಮಾಡಂಗಿಲ್ಲ ನಾವು, ಯಾಕಂದ್ರೆ ಈಗೆಲ್ಲ ಸಮಸ್ಯೆ. ಆದ್ರಿಂದ ಅಲ್ಲಿ ಹೋಗಿದ ಮೇಲೆ ಮೂಲ ಕೆಲಸ ಮುಗಿಸ್ಕೊಂಡು ಬಂದ್ಬಿಡು. ಅದೇ ರೀತಿ ಇಲ್ಲಿ ಮಾರ್ಕೆಟಿಂಗ್ ನಾವು ಬಂದಿದ್ವಿ, ಇದೇನಿದು ಹೊತ್ತಿಗೆ ಜಗತ್ತು. ಈ ಮಾರ್ಕೆಟಿಗೆ ಬಂದಿವಿ, ಈ ಕೆಲವೊಂದೆಲ್ಲ ವಸ್ತುಗಳು ನಾವು ತೊಗೊಂಡು ಹೋಗ್ತೀವಿ, ಅದು ಯಾವುದನ್ನು ತೊಗೊಂಡು ಹೋಗಕ್ಕಾಗಲ್ಲ. ಈ ಮಾರ್ಕೆಟಿಗೆ ಬಂದೇವಿ, ನಾವು ಶಾಪಿಂಗ್ ಮಾಡ್ತಾ ಇದ್ದೇವೆ, ಆದ್ರೆ ಯಾವ ವಸ್ತುನ ನಾವು ತಗೊಂಡು ವಾಪಸ್ ಹೋಗಕ್ಕಾಗಲ್ಲ, ಅದ್ರ ಒಂದು ವಸ್ತು ಮಾತ್ರ ನಾವು ತಗೊಂಡು ಹೋಗ್ಬೋದು, ಅದೇನು ಭಗವಂತನಿಗೆ ಭಕ್ತಿ. ಅದು ಒಂದನ್ನು ಬಿಟ್ಟು ನಾವು ಓದುದನ್ನು ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ, ಶಾಪಿಂಗ್ ಮಾಡ್ತಾ ಇದ್ದೀವಿ, ಆದ್ರೆ ನಮ್ಗೆ ಗೊತ್ತಿರ್ಬೇಕು ಯಾವ ವಸ್ತು ನಾವು ತಗೊಂಡು ಹೋಗ್ತಾ, ಅದ್ರ ಯಾವ ವಸ್ತು ನಾವು ತಗೊಂಡು ಹೋಗ್ಬೋದು ಅದ್ರ ಬಗ್ಗೆ ನಾವು ಅಲಕ್ಷ್ಯ ಮಾಡ್ತಾ ಇದ್ದೀವಿ. ಅದು ಕೃಷ್ಣ ಭಕ್ತಿ. ಕೃಷ್ಣ ಭಕ್ತಿಯನ್ನ ಒಂದು ಬಿಟ್ಟು ಈ ಜಗತ್ತಿಂದ ನೀವು ಏನನ್ನು ವಾಪಸ್ ತಗೊಳಕ್ಕಾಗಲ್ಲ. ಅದಾಗಿರುವಾಗ ಅದು ನಮ್ಮ ಶಾಪಿಂಗ್ ಲಿಸ್ಟ್ ಒಳಗೆ ಫಸ್ಟ್, ಆಮೇಲೆ ಉಳಿದಿದ್ದೆಲ್ಲ. ಆದ್ರಿಂದ ಯಾವ ವ್ಯಕ್ತಿ ಈ ರೀತಿ ಅವನು ನಿರ್ಧಾರ ತಗೊಳ್ತಾನೆ, ಅವನಲ್ಲಿ ನಿಜವಾದ ಶಾಂತಿ ಉಂಟಾಗ್ತದೆ. ಯಾಕಂದ್ರೆ ಒಂದ್ ವೇಳೆ ಶಾಂತಿ ನೆಮ್ಮದಿ ಸಮಾಧಾನ ಇಲ್ಲಪ್ಪ ಒಬ್ಬ ವ್ಯಕ್ತಿಗೆ ಅಂತಂದ್ರೆ ಏನಾಗ್ತದೆ, ಅವನ ಜೀವನ ನರಕ ಆಗ್ಬೋದು, ಇದೇ ಜೀವನ ನರಕ ಅವ ಅನುಭವಿಸ್ಬೇಕಾಗ್ತದೆ. ಆದ್ರಿಂದ ಈ ವೈಷ್ಣವ ಅಂತಂದ್ರೆ ಏನು, ಅವನಲ್ಲಿ ಈ ಗುಣನೂ ಇದೆ, ಹಾಲಾಕಿ ಅವನ ಜೀವನದೊಳಗೆ ಸಾಕಷ್ಟು ಏರುಪೇರು ನಡೀತಾ ಏರುಪೇರು ಆಗ್ತದೆ ಅದು ಕೂಡ. ಯಾಕಂದ್ರೆ ಅವನದು ಒಂದು ಇದು ಭದ್ರೆ ಇದೆ, ಕಳಪಾಯ ಭದ್ರೆ ಇದೆ. ಕಳಪಾಯ ಭದ್ರೆ ಇದ್ರೆ ಸಣ್ಣ ಪುಟ್ಟ ಏನೋ ಭೂಕಂಪ ಬರ್ತಾವಲ್ಲ, ಭೂಕಂಪ ಅಂದ್ರೆ ಬೀಳೋದಿಲ್ಲ ಮಾಡೋದು, ಸಣ್ಣ ಪುಟ್ಟ ಭೂಕಂಪ ಆಗ್ತಾನೆ ಇರ್ತದೆ, ಅದನ್ನ ಕಳಪಾಯ ಹಾಕ್ಬಿಡ್ತಾರೆ. ತಳಪಾಯ ಭದ್ರ ಇಲ್ಲ ಅಂದ್ರೆ ಏನಾಗ್ತದೆ, building the road. ಅದನ್ನು ಪ್ರಭಾವ ಇದಕ್ಕೆ ಶಾಂತಿ ಸೂತ್ರ ಅಂತ ಬರ್ತದೆ. ಭೋಕ್ತಾರ ನಿರ್ಮಿ ತಪಸ ಸರ್ವರೂಪನಂದು ಶಿವ. ಆಮೇಲೆ ಒಂದ್ಸರಿ ಪ್ರಭುಪಾದರದು ಏನಾಯ್ತಂದ್ರೆ, ಅವ್ರು ಆಮ್ಸ್ಟರ್ಡಮ್ ನೋಡಿದ್ರು. ಆಮ್ಸ್ಟರ್ಡಮ್ ಅಂದ್ರೆ ಹಾಲೆಂಡ್, ನೆದರ್ಲೆಂಡ್ಸ್, ಯುರೋಪ್ನಲ್ಲಿ ಒಂದು ರಾಷ್ಟ್ರ. ಅಲ್ಲಿ ಅವ್ರದೊಂದು ಟೆಂಪಲ್ ಓಪನಿಂಗ್ ಇತ್ತು, ಹೊಸ ಮಂದಿರ ಕಟ್ಟಿದ್ರು. ಅಲ್ಲಿ ಓಪನಿಂಗ್, ಅಲ್ಲಿ ಪಾಶ್ಚಾತ್ಯ ರಾಷ್ಟ್ರದ ಜನರು ಇದ್ರು. ಅವರೆಲ್ಲರೂ ಅವರಿಗೆ ಭಗವಂತನ ವಿಗ್ರಹ ಪೂಜೆ ಮಾಡೋದು ಏನು ಗೊತ್ತು, ಅವ್ರಿಗೆ ಭಕ್ತಿಯಿಂದ ಏನು ಗೊತ್ತು, ಏನು ಗೊತ್ತಾಯಿತು. ಪ್ರಭುಪಾದರು ಅದನ್ನು ನೋಡಿ ಅವರಿಗೆ ಬಹಳ ಅಸಮಾಧಾನ ಆಯ್ತು. ಪ್ರಭುಪಾದರು ಇಷ್ಟೆಲ್ಲ ಹೇಳ್ತದೆ, ನೀವು ಅರ್ಥ ಮಾಡ್ಕೊಡ್ತಾರೆ. ಪ್ರಭುಪಾದರು ಮೂರ್ತಿಗೆ ತಗೊಂಡು ಬರ್ರಿ ಅಂತಂದ್ರು. ದೊಡ್ಡವರು ಜಗನ್ನಾಥ ಮೂರ್ತಿ ತಗೊಂಡು ಬಂದರು. ಆಲ್ಟರ್ನೊಳಗ ಅದು ಈ ಥರ ಆಲ್ಟರ್ ಇತ್ತು, ಆಲ್ಟರ್ನೊಳಗೆ ಇಡ್ರಿ ಅಂತ ಹೇಳಿ. ಆಲ್ಟರ್ನೊಳಗೆ ಹೋಗ್ತಾನೆ ಇಲ್ಲ ಅವರು, ಆಲ್ಟರ್ನೊಳಗೆ ಹೋಗ್ತಾ ಇಲ್ಲ. ಅವ್ರು ಏನು ಮಾಡ್ತಾರೆ, ಆದರೂ ದೂಗಿಸಾಕತ್ತಾರೆ ಜಗನ್ನಾಥ ಟೈಟ್ ಟೈಟ್ ಅಗ್ದಿ. ಪ್ರಭುಪಾದ ಏ ನಿಮ್ಗೆ ಏನು ಅರ್ಥ ಆಗೋದಿಲ್ಲ ಅಂತ ಜೋರಿಗೆ ಬಾಯ ಮಾಡೋದು ಶುರು ಮಾಡಿದ್ರು. ಆಮೇಲೆ ಯಾರಂದ್ರು ಏನು ಮಾಡೋದಿಲ್ಲ ಅಂಥೇಳಿ ಆಲ್ಟರ್ ಕಟ್ ಮಾಡೋಕೆ ಶುರು ಮಾಡಿದರು. ಆಲ್ಟರ್ ಕಟ್ ಮಾಡೋಕೆ ಶುರು ಮಾಡಿದರು. ಇದೆಲ್ಲ ಸಾವಿರಾರು ಮಂದಿ ಬಂದು ಕೂತ್ಕೊಂಡ್ರು, ಅವ್ರ ಎದುರಿಗೆ ಆಗ್ತಾ ಇದೆ ಲೆಕ್ಕ ಹಾಕಿ ಆಲ್ಟರ್ ಕಟ್ ಮಾಡೋಕೆ ಶುರು ಮಾಡಿದ್ರು. ಪ್ರಭುಪಾದ ಹೇಳಿ ಅವಕ್ಕೆ ನೀವು ಕಟ್ ಆಲ್ಟರ್ ರೆಡಿ ನಾನ್ ಡಿಪೆಂಡ್ ಅನ್ಕೊಲ್ಲ ಅಂತಂದೆಲ್ಲ ಹೇಳೋಕೆ ಶುರು ಮಾಡಿದ್ರು. ಆಮೇಲೆ ಅವ್ರಿಗೆ ಏನು ಮಾಡ್ಬೇಕು ಅನ್ನೋದನ್ನು ಅರ್ಥ ಆಗ್ತಾರೆ. ಪ್ರಭುಪಾದ ಕೋಪ ಮಾಡ್ಕೊಳ್ತಾರೆ. ಅಷ್ಟರೊಳಗೆ ಟಿ ವಿ ಅವ್ರು ಬಂದ್ಬಿಟ್ರು, ಏ ಇಲ್ಲೇ ಇಸ್ಕಾನ್ ಟೆಂಪಲ್ ಓಪನಿಂಗ್ ಇದು ಮಾಡಿ ಹೋಗೋಣ ಅಂತೇಳಿ ಅವ್ರ ದೊಡ್ಡ ಟಿ ವಿ ಅವರ ಇದನ್ನು ಕ್ಯಾಮ್ರಾ ತೊಗೊಂಡೆಲ್ಲ ಅವರು ಅವ್ರಿಗೇನು ಗೊತ್ತು ಹೌದಲ್ಲ, ಇದು ಕೂಡ ಒಂದು ಏನೋ ಒಂದು ಸಮಾರಂಭದ ಒಂದು ವಿಶೇಷ ಇರ್ಬೋದು ಅಂತೇಳಿ ಅದನ್ನು ಅವರು ಶೂಟಿಂಗ್ ಮಾಡಕ್ಕೆ ಪ್ರಭುಪಾದ ಅವ್ರ ಮೇಲೇನು ಸಿಟ್ ಮಾಡಾಕತ್ತಿದ್ರು, ಏ ವೈ ಆರ್ ಯು ಶೂಟಿಂಗ್ ದಿಸ್ ಒನ್. ಆಮೇಲೆ ಹಿಂಗ್ ನಡೀತಾ ಇದೆ ಎಲ್ಲ ಕಡೆಗೂ. ಆಮೇಲೆ ಪ್ರಭುಪಾದ ಹೇಳಿದ್ರು ಇದನ್ನು ತಗೊಂಡ್ಬಿಡ್ರಿ ಇದಕ್ಕೆ ಫಾರ್ ಯಜ್ಞ ಮಾಡಲಿಕ್ಕೆ ಏನ್ ಬೇಕು, ಹಣ್ಣು ಬೇಕು, ಬಾಳೆಹಣ್ಣು ಅವೆಲ್ಲ ಬೇಕಲ್ಲ, ಯಜ್ಞಕ್ಕೆ ಬಾಳೆಹಣ್ಣು ಅವರು ತಂದಿಟ್ರು. ಆಮೇಲೆ ಅವ್ರು ಬಾಳೆಹಣ್ಣು ಇದ್ರೊಳಗೆ ಹಾಕಿದೆ ಅಂತ ಹೇಳಿದ್ರು ಯಜ್ಞದವರು. ಏ ಯಜ್ಞದೊಳಗೆ ಹೆಂಗೆ ಬಾಳೆಹಣ್ಣು ಹಾಕ್ಬೋದು, ಅದು ತಿನ್ನೋ ವಸ್ತು ಅಂತಂದೇಳಿ ಪ್ರಭುಪಾದ ಜೊತೆಗೆ ಅವರು ವಾದ ಮಾಡೋಕೆ ಶುರು ಮಾಡಿದ್ರು. ಪ್ರಭುಪಾದ ಆಮೇಲೆ ಅವ್ರು ಹೇಳಿದೆ, ವೈ ಡೋಂಟ್ ಯು ಲಿಸನ್ ಟು ಮೀ, ನನ್ನ ಮಾತು ಯಾಕೆ ಕೇಳ್ತಾ ಇಲ್ಲ ಅಂಥೇಳಿ ಪ್ರಭುಪಾದ ಅವರಲ್ಲಿ ಕೋಪ ಮಾಡ್ತಾರೆ. ಆ ನಂತರ ಪ್ರಭುಪಾದರು ಅಗ್ದಿ ಸಿಟ್ಟಿಗೆ ಬಂದ್ಬಿಟ್ಟಿದ್ರು, ಇದೆಲ್ಲ ನೋಡಿ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ, ಇವ್ರು ಹೆಂಗೆ ಹೇಳೋದು. ಆಮೇಲೆ ಪ್ರಭುಪಾದರು ಅಗದಿ ಎಲ್ಲರ ಜೊತೆಗೂ ಈ ರೀತಿ ಮಾಡ್ತಾ ಮಾಡ್ತಾ ಮಾತಾಡ್ತಾ ಹೋಗ್ತಾ ಇದ್ರು. ಆಮೇಲೆ ಪ್ರಭುಪಾದರು ಹಿಂದೆ ಒಬ್ಬ ಹಿಪ್ಪಿ ಬಂದ, ಹಿಪ್ಪಿ ಹಿಪ್ಪಿ ಬಂದ ಅವ್ರಿಗೆ ಹಿಂದೆ ಹಿಂಗೆ ಕೈ ತಟ್ಟಿದ್ರು. ಪ್ರಭುಪಾದ ಹಿಂದೆ ತಿರುಗಿ ನೋಡಿದ್ರು, ವಾಟ್ ಅಂತ ಏನಂತ ಅವನು ಹೇಳ್ದ, ಚಾಟ್ ಹರೇ ಕೃಷ್ಣ ಅಂಡ್ ಬಿ ಹ್ಯಾಪಿ ಅಂತ. ಪ್ರಭುಪಾದ್ರೆ ಈಗ ನಾವಾಗಿದ್ರೆ ಏನ್ ಮಾಡ್ತಿದ್ವಿ, ನನಗ ಹೇಳ್ತೀನಿ ನಾನ ಕಲಿಸ್ಕೊಟ್ಟೇನಿ ನನಗ ಚಾಂಡ ಹರೇ ಕೃಷ್ಣ ಅಂತ ಹೇಳ್ರಿ ಅಂತೇಳಿ ನಾನು ಹೇಳ್ತೀನಿ. ಪ್ರಭುಪಾದ್ರಿಗೆ ಏನಿತ್ತು, ಒಂದು ಕೋಲ್ ಇತ್ತು. ಪ್ರಭುಪಾದ್ರ ಅವ್ರ ಮನಸ್ಸು ಮಾಡಿದ್ರೆ ಒಂದು ಕೋಲಿಂದ ಹೊಡಿಬೋದು, ತಪ್ಪೇನಿತ್ತು. ಪ್ರಭುಪಾದ್ರ ಏನ್ ಮಾಡಿದ್ರು, ಎಸ್ ಎಸ್ ದಿಸ್ ಇಸ್ ದ ರೈಟ್ ಫಾರ್ಮುಲಾ ಅಂತೇಳಿ ಅವರು ಹರೇ ಕೃಷ್ಣ ಹರೇ
ಕೃಷ್ಣ 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 ಹರೇ 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 ರಾಮ ಹರೇ ರಾಮ ರಾಮ ರಾಮ.
ಆಕ್ಚುಲಿ ಪ್ರಭುಪಾದ ಸ್ಟಾರ್ಟೆಡ್ ಚಾಂಟಿಂಗ್ ಹರೇ ಕೃಷ್ಣ ಅಂತ ಬಿಡ್ಬೇಕೊಂಡು ಹರೇ ಕೃಷ್ಣ ಜಪ ಶುರು ಮಾಡಿದ್ರು. ಆಮೇಲೆ ಸಮವರ ಪ್ರೋಗ್ರಾಮ್ ಎಂಡೆಡ್. ಅಂದ್ರೆ ದಿಶ ಸಾಯಂಕಾಲ ಹೋಗಿ ಭಕ್ತರು ಅವ್ರಿಗೆ ಕೇಳಿದ್ರು, ಪ್ರಭುಪಾದ ನೀವು ಮಧ್ಯಾಹ್ನ ಬಹಳ ಸಿಟ್ಟಿಗಾಗಿದ್ರಿ, ನಾವು ಕ್ಷಮ ಮಾಡ್ರಿ, ಯಾಕಂದ್ರೆ ನಾನು ಮೂರ್ಖತನದಿಂದ ನಿಮ್ಗೆ ಇಷ್ಟೆಲ್ಲ ಕಷ್ಟ ಆಯ್ತು, ನೀವು ಸಿಟ್ಟಿ ಹೇಳ್ಬೇಕಾಯ್ತು, ಅದು ನಮ್ಗೆ ಈ ರೀತಿ ನಮ್ದೇನು ಇಷ್ಟ ಇರಲಿಲ್ಲ. ಹೌದು ನೀವು ಮಧ್ಯಾಹ್ನ ನೋಡಿದಂಗ ನರಸಿಂಗ ಕಣ್ಣಂಗೆ ಕಾಣಬೇಕಿದೆ, ಆಮೇಲೆ ಈಗ ನೋಡಿದ್ರೆ ಅಗ್ದಿ ಜಾಲಿ ಅಂತಿರಲ್ಲ ಭಕ್ತರ ಜೊತೆಗೆ ಅವರು ಅಗ್ದಿ ನಕ್ಕೊಂತ ಮಾತಾಡಬೇಕಿದ್ರು ಕೆಲವೇ ಗಂಟೆ ಒಳಗೆ. ಓ ಇವತ್ತು ಸ್ಪೀಕಿಂಗ್ ಅಬೌಟ್ ದಟ್ ಇನ್ಸಿಡೆಂಟ್ ಇನ್ ದ ಮಾರ್ನಿಂಗ್, ಓ ದಟ್ ಇಸ್ ಆಲ್, ದಟ್ ಓನ್ಲಿ ಆನ್ ದ ಸರ್ಫೇಸ್, ಆನ್ ದ ಡೀಪರ್ ಲೆವೆಲ್ ದರ್ ಇಸ್ ಲಾಟ್ ಆಫ್ ಪೀಸ್, ದರ್ ಇಸ್ ಕಂಟೆಂಟ್ಮೆಂಟ್, ಹ್ಯಾಪಿನೆಸ್. ಅಂದ್ರೆ ಏನ್ ಹೇಳಿದ್ರು, ಒಬ್ಬ ವೈಷ್ಣವ ಒಂದು ಆಳೆಷ್ಟು ಇರ್ಬೇಕು ಸಮುದ್ರ ರೀತಿಯಲ್ಲಿ ಅವನ ಒಂದು ವ್ಯಕ್ತಿತ್ವ ಅಷ್ಟು ಆಳವಾದ ವ್ಯಕ್ತಿತ್ವ. ಆಳದಲ್ಲಿ ಹೋಗಿ ನೋಡಿದ್ರ ಸಮುದ್ರದ ಆಳದಲ್ಲಿ ಅಲ್ಲೇನು ಇದು ಇಲ್ಲ, ದೊಡ್ಡ ದೊಡ್ಡ ತೆರೆಗಳು ಬರ್ತಾ ಇದೆ. ದೊಡ್ಡ ದೊಡ್ಡ ತೆರೆಗಳು ಹೆಂಗ್ ಬರ್ತಾವ? ಸರ್ಫೇಸ್ ನೋಡೋದು ಬರ್ತಾವ. ಅದು ದಂಡಿ ಒಳಗೆ ಒಳಗಡೆ ಗೊತ್ತಿರೋ ತೆರೆ ಇರೋದಿಲ್ಲ ಹೆಚ್ಚಾಗಿ, ದಂಡಿ ಒಳಗೆ ಹೆಚ್ಚಾಗಿ ತೆರೆಗಳು. ಆಮೇಲೆ ವಿಶೇಷವಾಗಿ ಚಂಡಮಾರುತ ಅಥವಾ ತುಫಾನ್ ಬಂತಂದ್ರೆ ಒಳಗಡೆ ತೆರೆಗಳ, ಆದ್ರೆ ತೆರೆಗಳು ಏನಿರ್ತಾವಲ್ಲ ಅವೆಲ್ಲ ಎಲ್ಲೇ ಸರ್ಫೇಸ್ ಒಳಗೆ ಮಾತ್ರ ಇರ್ತಾವ. ಮತ್ತೆ ಒಳಗಡೆ ಹೋದಷ್ಟು ಏನಿರ್ತದೆ ಅಲ್ಲಿ ಶಾಂತಿ ಇರ್ತದೆ. ಅದೇ ರೀತಿ ಒಬ್ಬ ಪ್ರಭಾವಂತ ಅತ್ಯಂತ ಪ್ರಾಮಾಣಿಕ ಶುದ್ಧ ಭಕ್ತರ ಜೀವನ ಹೆಂಗಿರ್ತದ, ಅವರು ಹೊರಗಡೆಗೆ ನೋಡ್ಲಿಕ್ಕೆ ಅವರು ಈ ರೀತಿ ಅವ್ರದ್ದು ವರ್ತನೆ ಇರ್ಬೋದು, ಆದ್ರೆ ಅವ್ರ ಡೀಪ್ ಅವ್ರ ವ್ಯಕ್ತಿತ್ವ ಆಳದಲ್ಲಿ ಹೋಗಿ ನೋಡಿದ್ರೆ ಅವ್ರಿಗೆ ಇದ್ರದಿಂದ ಏನು ಫರ್ಕ ಬೀಳೋದಿಲ್ಲ. ನಾವು ಸಾಧಾರಣ ವ್ಯಕ್ತಿ ಆಗಿದ್ರೆ ಏನ್ ಮಾಡ್ತಾ ಇರ್ತ, ಅವ್ನು ಸುಮಾರು ದಿವಸದ ತನಕ ಅವನ ಜೊತೆ ಮಾತಾಡೋದು ಬಿಡೋದು ಅಥವಾ ಇನ್ನೇನಾದ್ರೂ ಮಾಡೋದು ಮಾಡ್ತದೆ. ಪ್ರಭಾದರಿಗೆ ಈ ಸಣ್ಣ ಪುಟ್ಟ ವಿಷಯಕ್ಕೆ ಚಿಂತೆ ಮಾಡಕ್ ನಮ್ಗೆ ಟೈಮ್ ಇಲ್ಲ. ಮತ್ತೆ ಅವ್ರು ಹೇಳಿದ್ರು, ಸೊ ಅನ್ಲೆಸ್ ಐ ಟೆಲ್ ಯು ಹೌ ಯು ಅಂಡರ್ಸ್ಟ್ಯಾಂಡ್, ಒಂದ್ ವೇಳೆ ನಾನ್ ನಿಮಗೆ ಇದನ್ನೆಲ್ಲ ತಿಳಿಸಿ ಹೇಳಲಿಕ್ಕೆ ನಿಮ್ಗೆ ಅರ್ಥ ಹೆಂಗಾಗ್ಬೋದು? ಹೌದು, ಅದರಿಂದ ನಾವೇನ್ ಹೇಳ್ತೀವಿ, ಬುದ್ಧಿ ಹೇಳದ ತಂದೆ, ತಿದ್ದಿ ಹೇಳದ ಗುರು, ಬಿದ್ದಿರಲು ಬಂದು ನೋಡದ ತಾಯಿ, ಶುದ್ಧವಾಗಿ ಸರ್ವಜ್ಞ. ಗುರು ಆದನ ಏನ್ ಮಾಡ್ಬೇಕು? ಕೃಷ್ಣನಿಗೆ ಅವನಿಗೆ ತಪ್ಪನ್ನ ತಿದ್ದಿ ಹೇಳಬೇಕು. ಬುದ್ಧಿ ಹೇಳದ ತಂದೆ, ತಂದೆ ಆದನು ಬುದ್ಧಿ ಹೇಳಬೇಕು ಮಕ್ಕಳು. ಗುರು ಅದನ್ನು ತಿದ್ದಿ ಹೇಳಬೇಕು. ತಿದ್ದಿ ಹೇಳೋದಂದ್ರೆ ಏನು? ಇದನ್ನ ಸರಿಯಾಗಿ ಯಾವ ರೀತಿ ಮಾಡಬೇಕು ಅದನ್ನು ಕೂಡ ಅವನು ಗುರು ಹೇಳಬೇಕು. ಆಮೇಲೆ ಬಿದ್ದಿರಲು ಬಂದು ನೋಡದ ತಾಯಿ, ಒಂದ್ ವೇಳೆ ಮಗು ಬಿದ್ದು ಅಳತಾ ಇದೆ ಅವನ ತಾಯಿ ಬಂದು ನೋಡ್ಲಿಲ್ಲ ಅಂದ್ರೆ ಸರ್ವಜ್ಞ ಏನ್ ಹೇಳ್ತಾನೆ, ಇವ್ರ ಮೂರು ನಿಮ್ ವೈರ್ಗಳನ್ನ ತಿಳ್ಕೊಡ್ರಿ. ಆದ್ರ ಈಗ ಹೆಂಗಾಗ್ಬಿಡದ, ಅಮೇರಿಕದೊಳಗ ತಂದೆ ತಾಯಿ ಏನಾದ್ರೂ ಮಕ್ಕಳಿಗೆ ಹೊಡೆದ್ರ ಮಕ್ಕಳು ಏನ್ ಮಾಡ್ತಾರ, ಡೈರೆಕ್ಟ್ ಆಗಿ 100 ಡೈಲ್ ಮಾಡಿಬಿಡ್ತಾರ, ಪೊಯ್ ಅಂತ ಬಂದ್ಬಿಡ್ತಾರೆ. ಯಾರು ಪೊಲೀಸರು ಬಿಡ್ತಾರೆ, ಹೊಡೆದಿದೆಲ್ಲ ಸಮಸ್ಯೆಗಳು. ತಂದೆ ತಾಯಿ ಮಕ್ಕಳಿಗೆ ಹೊಡೆಯಂಗಿಲ್ಲ, ಹೊಡೆದ್ರೆ ಮಕ್ಕಳು ಏನ್ ಮಾಡ್ತಾರ, ಕಂಪ್ಲೇಂಟ್ ಕೊಡ್ತಾರ ಪೊಲೀಸರಿಗೆ, ಪೊಲೀಸರು ಬಂದು ತಂದೆ ತಾಯಿಗೆ ಅಳ್ಕೊಂಡು ಹೋಗ್ತಾರ. ಇದು ಕಲಿಯುಗ ಹೇಳ್ತಾರ, ಲೆಕ್ಕ ಹಾಕ್ತಾರೆ, ಈಗಾಗಲೇ ಶುರುವಾಗೈತಿ. ಆಮೇಲೆ ನಾವು ನಮ್ಗೆಲ್ಲಾನು ಅಮೇರಿಕದ್ದನ ಬೇಕು, ಹೌದಲ್ಲ? ಮತ್ತು ಅಲ್ಲಿ ಕಲ್ಚರ್ ನಾವು ಇನ್ಫಾರ್ಮ್ ಆಗ್ಬೇಕು. ಈ ಕಲ್ಚರ್ ಇನ್ನೂ ಒಂದು ತಲೆಮಾರಿನೊಳಗೆ ಬರ್ಬೋದು, ಮಕ್ಕಳು ನೀವೇನು ಅನ್ನಂಗಿಲ್ಲ ಅಂದ್ರೆ ಮಕ್ಕಳು ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ. ತಂದೆ ತಾಯಿ ಬುದ್ಧಿ ಹೇಳದೆ ಇದ್ರೆ ಮಕ್ಕಳು ಹೆಂಗ್ ಸುಧಾರಿಸ್ಬೇಕು? ಅದ್ರ ಗೌರ್ಮೆಂಟ್ ತಲೆಗಳು ಏನ್ ತುಂಬಿದ ಅದನ್ನ ನೋಡ್ರಿ, ಅವ್ರೇನಂತಾರ, ಏ ಮಕ್ಕಳು ನೀವು ಹೊಡಿಬಾರ್ದು ಸ್ಕೂಲ್ನೊಳಗೆ, ಏನೋ ಇವರೆಲ್ಲ ಈ ಹೊಸ ಇವು ಬಂದಂತೇನು ರೂಲ್ಸ್, ಮಕ್ಕಳಿಗೆ ಒಟ್ಟ ಹೊಡೆಯಂಗಿಲ್ಲ. ನಾನು ಪೇಪರ್ನೊಳಗು ನೋಡ್ತಾ ಇದ್ದೀನಿ, ಇಲ್ಲಿ ಇವರು ಹೂ ಕೊಡ್ತಾರೆ ಬೆಳಿಗ್ಗೆ ಪ್ರತಿ ದಿವಸ, ಆ ಹೂ ಕೊಟ್ಟರು ಒಂದ್ ದಿವಸ ಅಂದ್ರೆ ಹೂ ತೆಗೆದು ನೋಡಿದ್ರೆ ನಾನೇ ಮಕ್ಕಳಿಗೆ ಹೊಡಿಬಾರ್ದು ಅಂತ ದೊಡ್ಡದೊಂದು ಪೇಜ್ ಆರ್ಟಿಕಲ್ ಅದು. ಮಕ್ಕಳಿಗೆ ಹೊಡೆಯ ಅವಶ್ಯಕತೆ ಇಲ್ಲ, ಆದ್ರೆ ಗದರಿಸ್ಬೇಕಾದ್ರೆ ಅಟ್ಲೀಸ್ಟ್. ನಮ್ಗೆ ಇನ್ನೂ ನೆನಪದು, ನಮ್ಗೊಬ್ರು ಸೈನ್ಸ್ ಟೀಚರ್ ಇತ್ತು, ಅವ್ರ ಹೆಸರು ಸಣ್ಣಮನಿ, ಸಣ್ಣಮನಿ ಅವರು ಸೈನ್ಸ್ ಹೇಳ್ತಾ ಇದ್ರು ನಮ್ಗೆ 5, 6, 7, 3. ಅವ್ರ ಹತ್ರ ಒಂದು ದೊಡ್ಡದೊಂದು ಚಡಿ ಚಡಿ ಅಲ್ಲ, ರೂಲ್ ಮೇಡಿ ಅವಲ್ಲ, ರೂಲ್ ಹಾಕ್ಬಿಟ್ರು ಅವರು, ಹಾಜರಿ ರೂಲ್ ಹಾಕ್ಲಿಕ್ಕೆ ಒಂದು ಸ್ಕೇಲ್ ಅಲ್ಲದ ಕಟ್ಟಿಗೆ ರೌಂಡ್ ಇದ್ದದ ಬಡಿಗೆ ಬಂಪು ಅಲ್ಲದ ಕಟ್ಟಿಗೆ ಟೀಚರ್ ಅದಲ್ಲ, ಅದನ್ನ ಹಿಡ್ಕೊಂತಿದ್ದರು ಅವರು. ಯಾರ ಅವ್ರು ಹೋಮ್ವರ್ಕ್ ಮಾಡಿಲ್ಲ ಅಂದ್ರೆ ಅವ್ರಿಗೆ ಸಾಲಿನೊಳಗೆ ಬರ್ಬೋದು, ಒಬ್ಬೊಬ್ಬರಾಗಿ ಬರ್ಬೇಕು. ಆಮೇಲೆ ಹಿಂಗ ನಾವು ಹಿಡಿದಿದ್ವಿ, ಎರಡು ಕೈ ಒಂದು ಹೊಡಿತಾರೆ. ಆಮೇಲೆ ಅವ್ರು ಹೊಡೆಯಕ್ ಹೋದ್ಬಿಡಿ ಕೆಲವ್ರು ಹಿಂಗ್ ಹಿಂಗ್ ಕೈ ತಕೊಂಡ್ಬಿಡ್ರು, ಆವಾಗ ಅವ್ರಿಗೆ ಜಾಸ್ತಿ ಸಿಕ್ಬಿಡ್ದು. ಆಯ್ತು, ಹಿಂಗಿಡಿ ಈಗ ಅಂತದ್ರು, ಹಿಂಗಿಡಿಲಿಲ್ಲ ಅಂದ್ರೆ ಹಿಂಗಿಡಿಬೇಕು, ಇದ್ರೊಳಗೆ ತಪ್ಪಿಸ್ಕೊಂಡಿದ್ರೆ ಕೈ ಬಿಟ್ಟ ಹಿಡಿಬೇಕು.
ಇಲ್ಲಿ ನೀವು ಓಡಿದ್ರೆ ಇನ್ನು ಏನ್ ಸಮಸ್ಯೆ ಆಗಲಿಲ್ಲ, ಯಾಕಂದ್ರೆ ಇಲ್ಲೇ ಮಾಂಸ ಇರ್ತದೆ, ಇಲ್ಲಿ ಇರ್ತದೆ, ಇಲ್ಲೇ ಕೇಳಬಾದ ಅದಲ್ಲ. ಇಲ್ಲಿ ನಿಮ್ಗೆ ಏನಾದ್ರು ತಪ್ಪಿಸ್ಕೊಂಡ್ರೆ ಹಿಂಗ್ ಕೈ ಉಲ್ಟಾ ಹಿಡಿಯಬೇಕಾಗ್ತದೆ, ಜೋರಾಗಿ ಬಿಡ್ತದೆ. ಇನ್ನೇ ನೆನಪದ ನಮ್ಗೆ ಅವೆಲ್ಲ ನೆನಪದ, ಅವ ಹೆಂಗ್ ಮಾಡ್ಲಿಕ್ಕೆ ಸಾಧ್ಯ ಹಂಗಂತ ಹೇಳಿ ನಾವು ಏನೋ ಒಂದೆರಡು ಪಾಠ ಕಲ್ತು, ಆದ್ರೆ ಇವಾಗ ಎಲ್ಲ ಉಲ್ಟಾ ಆಗ್ತದೆ. ತಂದೆ ತಾಯಿ ಮತ್ತು ಗುರು ಅವನು ಪಾಠ ಹೇಳಿ ಅವನ ಪದ ಶಿಷ್ಯನಿಗೆ ಅವನು ತಿದ್ದಿಲ್ಲ ಅಂತ ನಮ್ಮ ಶಿಷ್ಯನ ಗತಿ ಅದಲ್ಲ. ಈಗೇನಾಗ್ಯದ ಅಂದ್ರೆ ಶಿಶು ಗುರು ಅಂದ್ರೆ ಇವ್ರು ನಮ್ಮ ಗುರುಗಳು ಅಂತಂದು ಒಂದು ಫೋಟೋ ಹಾಕ್ಲಿಕ್ಕೆ ಒಬ್ಬ ಗುರುವಿನ ಚಿತ್ರ ಬೇಕು. ಆದ್ರೆ ಆ ಗುರು ಆ ರೀತಿ ನಿಮ್ಗೇನು ಹೇಳದೆ ಇದ್ರೆ ಮತ್ತೆ ನೀವು ಕಲಿಯುದೇ ಅವಾಗ. ಈಗ ನಾವೇನು ಹುಟ್ಟ ನಾವೇನು ಆಧ್ಯಾತ್ಮಿಕ ಭಗವದ್ಗೀತೆ ಹಿಡ್ಕೊಂಡು ಬಂದ್ವ, ನಮ್ಮ ತಾಯಿ ಹೊಟ್ಟಿಂದ ಹುಟ್ಟಬೇಕು ಅಂತಾರಲ್ಲ, ಹುಟ್ಟ ನಾವ ಹಿಡ್ಕೊಂಡು ಬಂದ ಹುಡುಗಂಗ ಹಿಡ್ಕೊಂಡು ಬಂದ ಅಂತ ಹೇಳ್ತಾರೆ. ನಾವು ಹುಟ್ಟ ಭಗವದ್ಗೀತೆ ಹಿಡ್ಕೊಂಡು ಬರಲಿಲ್ಲ, ಎಲ್ಲಾನು ಇಲ್ಲಿ ಬಂದು ನಾವು ಕಲಿಬೇಕಾಗ್ತದೆ. ಸಾಧಾರಣ ವಿದ್ಯೆ ಕಲೀಲಿಕ್ಕೆ ಇಷ್ಟೆಲ್ಲ ನಾವು ಕಷ್ಟ ಪಡ್ತೀವಿ, ಇಷ್ಟೆಲ್ಲ ನಾವು ಹೇಳದಂತೆ ಕೇಳಿದ್ರೆ ಮತ್ತೆ ಆಧ್ಯಾತ್ಮಿಕ ವಿದ್ಯೆ ಅದನ್ನ ಕಲೀಲಿಕ್ಕೆ ಎಷ್ಟು ನಮ್ಮಲ್ಲಿ ಕಲಿ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ನಾನು ಎಲ್ಲ ವಿದ್ಯೆಗಳಲ್ಲಿ ಆಧ್ಯಾತ್ಮ ವಿದ್ಯೆ, ಎಲ್ಲ ವಿದ್ಯೆಗಳಲ್ಲಿ ಸರ್ವಶ್ರೇಷ್ಠವಾದ ಆಧ್ಯಾತ್ಮಿಕ ಅದನ್ನ ನಾವು ಕಲಿ. ಆದ್ರಿಂದ ಒಬ್ಬ ವೈಷ್ಣವ ಹೊರಗಡೆ ನಾವು ಉದಾಹರಣೆ ಕೊಟ್ಟೆ ಬರೋಬಾರ್ದು, ಅವರು ಸರ್ಫೇಸ್ ಒಳಗೆ ಅವರಷ್ಟು ಅವ್ರ ಭಕ್ತರನ್ನ ತಿದ್ದಲಿಕ್ಕೆ ಅವರು ಈ ರೀತಿ ವರ್ತನೆ ಮಾಡಿದ್ರು, ಹೊರತು ಅವ್ರಿಗೇನು ಯಾರ ಮೇಲೆ ಏನೇ ಇರಲಿಲ್ಲ ಓಪನ್. ಅದಕ್ಕೇನು ಉದಾಹರಣೆ, ಕೆಲವು ಕ್ಷಣದಲ್ಲಿ ಮುಂದೆ ಅವರು ಯಥಾರೀತಿ ಇದ್ದರು. ಇದು ಒಬ್ಬ ನಿಜವಾದ ಶಾಂತ ಈ ಗುಣದ ಒಂದು ಇದು ಒಂದು ಅಭಿವ್ಯಕ್ತಿ. ಆದ್ರಿಂದ ಕೃಷ್ಣ ಏನಿದನಲ್ಲ ಒಬ್ಬ ಗಿಡ ಇದ್ದಾನೆ, ಯಥಾರ್ಥರೋ ಮೂಲ ನಿಶೇಚನೆಯನ್ನು ತೃಪ್ತಿ ತತ್ಸ್ಕಂದ ಜ್ಯೋತಿಷಾಕ ಪ್ರಾಣೋಪಹಾರಾಚ್ಯ ಯಥೇಂದ್ರಿಯಾನ ಯಥಾರ್ಹ ಅಚ್ಯುತ ನಿಜ. ಅಚ್ಯುತ ಅಂದ್ರೆ ಕೃಷ್ಣ, ಕೃಷ್ಣನ ಪೂಜೆ ಹಿಂಗ ಗಿಡಕ್ಕೆ ನೀರು ಹಾಕ್ತಾನೆ, ಗಿಡಕ್ಕೆ ನೀರು ಹಾಕಿದ್ರೆ ನೀರು ಯಾರಿಗೆ ಹೋಗ್ತದೆ ವಾಪಸ್? ಗಿಡ ಏನ್ ಮಾಡ್ತದೆ, ಕುತ್ಕೊಂಡು ಕುಡಿಯೋದಿಲ್ಲ, ಎಲ್ಲ ಪಂಗೆ ಎಲೆ ಕಾಯಿ ಹಣ್ಣು ಚಿಗುರು ಎಲ್ಲದಕ್ಕೂ ಎಲೆ ನೀರು ಹೋಗ್ತದೆ. ಆದ್ರೆ ಕೃಷ್ಣನ ಸೇವಾ ಮಾಡಿದ್ರೆ ಫಾಯ್ದಾ ನಮ್ದನ್ನ, ಯಾಕಂದ್ರೆ ಕೃಷ್ಣನ ಸೇವಾ ಮಾಡಿ ಕೃಷ್ಣನ ಹೊಟ್ಟೆ ತುಂಬಿಸುವ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಕೃಷ್ಣ ಎಂದೇ ನೀನು ಆತ್ಮತೃಪ್ತಿದ್ದಾನ. ಆತ್ಮತೃಪ್ತ ಅಂದ್ರೆ ಏನು, ಅವನಿಗೆ ನಾವು ಕೊಡೋ ನೈವೇದ್ಯದಿಂದ ಏನು ಆಗೋ ಏನು ಆಗೋದಿಲ್ಲ, ಏನು ಅವನಿಗೇನು ಹೊರಗೆ ಬೀಳೋದಿಲ್ಲ. ನಾವು ಕೊಡಲಿಲ್ಲ ಅಂದ್ರೆ ಅವನದು ಹೊಟ್ಟೆ ಹಸಿಯೋದಿಲ್ಲ, ಕೊಟ್ಟರೆ ಒಂದು ಹೊಟ್ಟೆ ತುಂಬೋದಿಲ್ಲ. ಆದ್ರೆ ನಾವು ಕೃಷ್ಣನ ನೈವೇದ್ಯ ಮಾಡಿದ್ರೆ ನಮ್ಮ ಜೀವನ ಉದ್ಧಾರ ಆಗ್ತದೆ, ನಾವು ನಮ್ಮ ಜೀವನ ಸಾರ್ಥಕ ಆಗ್ತದೆ. ಆದ್ರಿಂದ ಕೃಷ್ಣನ ಪೂಜೆ, ಕೃಷ್ಣನ ಆರಾಧನೆ, ಕೃಷ್ಣನ ಭಕ್ತಿಯಿಂದ ಫಾಯ್ದಾ ನಮ್ಗೆ ಉಂಟು. ಹೊರತು ಆಧ್ಯಾತ್ಮಿಕ ಜಗತ್ತಿನೊಳಗ ಸಮಸ್ಯೆನೂ ಇಲ್ಲ, ಏ ಕೃಷ್ಣನಿಗೆ ಕೆಲವರು ಸೇವಾ ಮಾಡೋರು ಕಡಿಮೆ ಇದ್ದಾರ, ಅದಕ್ಕೆ ಧಾರವಾಡದಾಗಿ ಸ್ವಲ್ಪ ಸತ್ಸಂಗ ಕಾರ್ಯಕ್ರಮ ಮಾಡೋದು, ಅಲ್ಲಿ ಅಲ್ಲಿ ಜನರಿಗೆ ಮ್ಯಾಲೆ ಕರ್ಸ್ಕೊಂಡ್ಬಿಡೋಣ, ಯಾಕಂದ್ರೆ ಇಲ್ಲಿ ಕೆಲಸ ಮಾಡೋರು ಕಡಿಮೆ ಆಗ್ಬಿಟ್ರು ವೈಕುಂಠದೊಳಗ ಅಂತಂದು ಎಂದು ಕೃಷ್ಣನಿಗೆ ಸಮಸ್ಯೆ ಬರೋದಿಲ್ಲ. ಒಂದ್ ವೇಳೆ ನಾವು ವೈಕುಂಠಕ್ಕೆ ಹೋಗ್ಲಿಲ್ಲ ಅಂದ್ರೂ ಕೃಷ್ಣಿಗೆ ಏನು ಸಮಸ್ಯೆ ಇಲ್ಲ. ಒಂದ್ ವೇಳೆ ಇಡೀ ಜಗತ್ತೇ 600 crore ಬಂದಿದ್ದಾರೆ, 600 crore ಪೂರ ಖಾಲಿ ಆದ್ರೂ ಕೂಡ ವೈಕುಂಠದೊಳಗ ಏ ಫುಲ್ ನೋ ವೇಕೆನ್ಸಿ ಅಂತಂದ್ರೂ ಬೋರ್ಡ್ ಹಾಕೋದಿಲ್ಲ, ವೈಕುಂಠದೊಳಗೆ ಬರ್ಲಿಕ್ಕೆ ಈಗ ಸ್ವಲ್ಪ ತಡೀರಿ ಅಂತಂದು ಕೃಷ್ಣನ ಬೋರ್ಡ್ ಹಾಕ, ಯಾಕಂದ್ರೆ 600 crore ಮಂದಿ ಬಂದ್ಬಿಟ್ಟಾರಲ್ಲ ಅಂತ ಕೃಷ್ಣನ ಬೋರ್ಡ್ ಹಾಕಿದ್ರು. ಯಾಕಂದ್ರೆ ಎನಿಥಿಂಗ್ ಎವ್ರಿಥಿಂಗ್ ಅಬೌಟ್ ಕೃಷ್ಣ ಇಸ್ ಅನ್ಲಿಮಿಟೆಡ್, ಕೃಷ್ಣನ ಸಂಬಂಧಿಸಿದಂತೆ ಎಲ್ಲ ವಿಷಯಗಳು ಅಗಣಿತ ಅಪರಿಮಿತ, ಅದಕ್ಕೇನು ಮಿತಿನೇ ಇಲ್ಲ. ವೈಕುಂಠ ಅಂದ್ರೆ ವೈಕುಂಠದ ಉದ್ದ ಅಳತೆ ನೀವು ಚೆಕ್ ಮಾಡಕ್ ಆಗೋದಿಲ್ಲ, ವೈಕುಂಠದ ಉದ್ದ ಅಳೆ ಅಗಲ ಎತ್ತರ ಮತ್ತು ಆಳ ಅದು ಎಷ್ಟು ವಿಶಾಲ ಐತೆ ಅನ್ನೋದನ್ನ ಕೃಷ್ಣನಿಗೇನ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ಈಗ ಕೃಷ್ಣನಲ್ಲಿ ಎಷ್ಟು ಐಶ್ವರ್ಯ ಇದೆ ಅಂದ್ರೆ ಅದಲ್ಲ ಈಗ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲರಿಗೂ ನಮಗೆ ಗೊತ್ತಿರ್ತದೆ ಇಷ್ಟೈತ ನಮ್ಮ ಹತ್ರ. ಅದು ಪ್ರತಿನಿತ್ಯ ಏನಾಗ್ತದ ಏನಾಗ್ತದ ಕಡಿಮೆ ಆಗ್ತದ, ಯಾಕಂದ್ರೆ ಹಣ ಖರ್ಚು ಹಾಕಿ ಹೋಗ್ತದೆ. ನೀವು ಬ್ಯಾಂಕ್ನವ್ರು ತುಂಬದೇ ಇದ್ರೆ ಬ್ಯಾಲೆನ್ಸ್ ಕಡಿಮೆ ಹಾಕೋ ಕಡಿಮೆ ಆಗ್ತದೆ, ವಯಸ್ಸು ನಮ್ದು ಕಡಿಮೆ ಹಾಕೋ. ಎಲ್ಲಾನು ಜಗತ್ತಿನೊಳಗೆ ಬಂದ ಕೂಡಲೇ ಇನ್ನೊಂದು ಟೈಮ್ ಬಾಂಬ್ ಇದ್ದಂತ ಕೃಷ್ಣ ಟೈಮ್ ಬಾಂಬ್ ಹಚ್ಚಿತ್ತು. ಅಷ್ಟು 22:50 ಇದು ಬಾಂಬ್ ಸ್ಫೋಟ ಆಗಿದೆ. ಕಡಿಮೆ ಸ್ಟಾಪ್ ವಾಚ್ ಒಳಗೆ ಏನಂತದ್ದು ಟೈಮ್ ಕಡಿಮೆ ಹಾಕೊಂಡು ಕಡಿಮೆ ಹಾಕೊಂಡು ಅದರ ಟೈಮ್ ನಮ್ಮ ಆಯುಷ್ಯ ಕಡಿಮೆ ಆಗ್ತದೆ, ನಮ್ಮ ಅಂತಸ್ತು ನಮ್ಮ ಬುದ್ಧಿ ಶಕ್ತಿ ಕಡಿಮೆ ಆಗ್ತದೆ, ಸ್ಮರಣ ಶಕ್ತಿ ಕಡಿಮೆ ಆಗ್ತದೆ, ಆಮೇಲೆ ಆರೋಗ್ಯನೂ ಕೂಡ ಕಡಿಮೆ ಆಗ್ತದೆ, ಹದಗೆಡ್ತದೆ. ಅದಕ್ಕೆಲ್ಲ ವಸ್ತುಗಳು ಮಾಯರು ಏನ್ ಮಾಡ್ತಾರೋ ಎಲ್ಲಾನು ವಸ್ತುಗಳನ್ನು ಕಳೆದಿರ್ತಾರೆ. ಅದು ಕೃಷ್ಣದ ಉಲ್ಟ, ಯಾವುದೇ ಕೃಷ್ಣ ಸಂಬಂಧಪಟ್ಟಂತೆ ಎಲ್ಲಾ ವಿಷಯಗಳು ಏನಾಗ್ತದೆ ವೃದ್ಧಿ ಆಗ್ತದೆ, ವೃದ್ಧಿ ಆಗ್ತದೆ, ವೃದ್ಧಿ ಆಗ್ತದೆ, ಎಲ್ಲೂ ಕಡಿಮೆ ಆಗ್ತದೆ. ಆದ್ರಿಂದ ನಾವು ಯಾವಾಗ ಕೃಷ್ಣನ ಭಕ್ತಿಯನ್ನು ಮಾಡ್ತೀವಿ, ಯಾವಾಗ ನಾವು ಕೃಷ್ಣನ ಆರಾಧನೆ ಮಾಡ್ತೀವಿ, ಅವಾಗ ಏನಾಗ್ತದ ಆ ವ್ಯಕ್ತಿಯ ಒಂದು ಚೇತನ, ಒಂದು ಒಂದು ಕಾನ್ಶಿಯಸ್ನೆಸ್ ಮತ್ತು ಅವನ ಜೀವನ ಮತ್ತು ಎಲ್ಲದರೊಳಗೂ ನಾವೇನು ನೋಡ್ತೀವಿ ವೃದ್ಧಿಯನ್ನು ನೋಡ್ತೀವಿ, ವೃದ್ಧಿಯನ್ನು ನೋಡ್ತೀವಿ. ಆದ್ರಿಂದ ನಾವು ಕೃಷ್ಣ ಭಕ್ತಿಯನ್ನು ಮಾಡ್ತೀವಿ, ಅವಾಗ ನಮಗೆ ನಿಜವಾದ ಶಾಂತಿ ಅನ್ನೋದು ಉಂಟಾಗ್ತದೆ ಹೊರತು ಅಲ್ಲಿವರೆಗೂ ಆಗೋದು. ಮತ್ತೆ ಇನ್ನೊಂದೆರಡು ಉದಾಹರಣೆಗಳನ್ನು ಕೊಡ್ತಾ ಇಲ್ಲಿ ಸಮರ್ಥಿ ಮಾಡೋಣ. ಕುರೇಶ್ ಅಂತಂದು ಒಬ್ಬ ವೈಷ್ಣವರಿದ್ರು, ಅವರು ರಾಮಾನುಜಾರರ ಶಿಷ್ಯರು. ಅವರಿಗೆ ಒಂದ್ಸರಿ ಅವರು ಊರು ಬಿಟ್ಟು ಊರಿಗೆ ಹೋಗ್ತಾ ಇರ್ತಾರೆ, ಯಾಕಂದ್ರೆ ರಾಮಾನುಜಾರರಿಗೆ ಕೋಲತುಂಬ ಅಂತ ಒಬ್ಬ ಇವನಿದ್ದ ರಾಜ ಇದ್ದ, ಅವನು ಅವ್ರಿಗೆ ಶಿಕ್ಷೆ ಕೊಡ್ಬೇಕಂತ ಅವನ ಎಲ್ಲ ಸೈನಿಕರನ್ನು ಬಿಟ್ಬಿಟ್ಟಿದ್ದ. ಸೈನಿಕರು ಹುಡುಕೊಂತ ಇದಕ್ಕೆ ಬರ್ತಾರ, ಅವಾಗ ಕುರೇಶ್ ಏನು ಮಾಡ್ತಾನ, ಇಲ್ಲ ನೀವು ಇದರಿಂದ ತಪ್ಪಿಸ್ಕೋಬೇಕು ಅಂತ ಹೇಳಿ ಕುರೇಶ ಗೃಹಸ್ಥ ಇದ್ದರು, ಸನ್ಯಾಸಿ ಇದ್ದರು ರಾಮಾನುಜಾರ. ಅವ್ರು ಹೇಳಿದ್ರು ಇಲ್ಲ ನೀವು ಡ್ರೆಸ್ ಬದಲಿ ಮಾಡ್ಕೊಳಕ್ಕೆ ಬೇಕಂತ ಹೇಳ್ತಾರೆ. ಕುರೇಶ ಅವ್ರ ಡ್ರೆಸ್ ಹಾಕೊಳ್ತಾನ, ಇವರು ಅವ್ರ ಡ್ರೆಸ್ ಹಾಕೊಳ್ತಾರೆ, ಆಮೇಲೆ ಅವ್ರಿಗೆ ವಾಪಸ್ ಕಳಿಸ್ಕೊಳ್ತಾನೆ ಶ್ರೀರಂಗ. ಕುರೇಶ್ ಮತ್ತು ಅವನ ಪತ್ನಿ ಈ ಕಡೆಗೆ ಹೋಗ್ತಾ ಇರ್ತಾರೆ, ಆಮೇಲೆ ಅಲ್ಲಿ ಸೈನಿಕರು ಬಂದು ಬೆಟ್ಟೆ ಅವಾಗ ಬೆಟ್ಟೆ ಹಾಕೋದ್ ಮೊದ್ಲು ಒಂದು ರಾತ್ರಿ ಎಲ್ಲ ಒಂದು ಕಡೆ ಉಳಿತಾರ ಉಳಿತಾರ. ಆಮೇಲೆ ಅವ್ರ ಪತ್ನಿ ಅಗ್ದಿ ಹೆದರಿಕೆ ಆಗ್ತದೆ, ಅಗ್ದಿ ಭಯ ಪಡ್ತಾರೆ. ಕುರೇಶ್ ಹೇಳ್ತಾನೆ ಯಾಕೆ ಭಯ ಪಡ್ತಾರೆ, ಏನು ಇಲ್ಲಿ ಯಾರು ಇಲ್ಲೇ ಇಲ್ಲ ಯಾಕೆ ಭಯ ಪಡ್ಲಿಕ್ಕೆ ಇಂತ ಇಲ್ಲ ಭಾಳ ಭಯ ಆಗ್ತದೆ ಇಂತ ಅದನ್ನು ಏನಾದ್ರೂ ತಂದೆ ಏನಂತಂದು. ಹೌದು ನೀವು ಕುರೇಶ್ ಅಂದ್ರೆ ಅಗ್ನಿ ದೊಡ್ಡ ಜಮೀನ್ದಾರ ಇದ್ದವರು, ಜಮೀನ್ದಾರ ರಾಜ ಇದ್ದ, ಅಗ್ನಿ ದೊಡ್ಡ ಅವ್ರಿಗೆ ಆಸ್ತಿ ಇತ್ತು, ಎಲ್ಲ ಆಸ್ತಿ ಎಲ್ಲ ಬಿಟ್ಟು ಬಿಟ್ಟು ಎಲ್ಲ ಬಂದ್ಬಿಟ್ಟವಿ, ಆದ್ರೆ ಕೊನೆ ಪಕ್ಷ ನಿಮಗೆ ಹಾಲು ಕೊಡ್ಲಿಕ್ಕೆ ನಾನು ಒಂದು ಬಂಗಾರದ ಲೋಟ ತಂದೇನೆ ಅಂತ ಹೇಳಿ ಅದನ್ನ ನಾನು ತಗೊಂಡಂದೇನೆ. ನನಗೇನು ಅನಿಸದೆ ಮತ್ತೆ ಯಾರು ಕದ್ರ ಏನಾದಿತ್ತು, ಹಾ ನಿನ್ನ ಭಯಕ್ಕೆ ಇದೇ ಕಾರಣ ಅಂತೇಳಿ ಕುರೇಶ್ ಅದನ್ನು ತಗೊಂತಾರ, ತಗೊಂಡು ದೂರ ಎಸೆದ್ರು ಏನ ಬಂಗಾರದ ಲೋಟ. ಅವಾಗ ಹೇಳ್ದ ಇವಾಗ ಯಾಕೆ ಕಳ್ಳ ಬಂದ್ರು ನಿನಗೇನು ಮಾಡೋದಿಲ್ಲ, ಅದು ಸರಗಳರಿದ್ದಾರೆ ಎಚ್ಚರಿಕೆ. ಬಂಗಾರ ಎಲ್ಲಿರ್ತದ ಅಲ್ಲಿ ಏನಂತಾರ, ಅಲ್ಲಿ ಕಳ್ಳರು ಕಾಕರು ಬರ್ತಾರೆ. ಬಂಗಾರ ಇಲ್ಲ ಅಂತಂದ್ರೆ ಯಾರು ನಿಮ್ಗೇನು. ಅದಕ್ಕೆ ಪ್ರಭುಪಾದ ಹೇಳಿದ್ರು ಇಸ್ಕಾನ್ ಟೆಂಪಲ್ ನೊಳಗೆ ಕೃಷ್ಣಮೂರ್ತಿಗೆ ಎಂದು ಬಂಗಾರದ ಒಳಗೆ ಹಾಕುವ, ಭಕ್ತರು ಬರೋದ್ ಬಿಟ್ಟು ಯಾರು ಬರ್ತಾರೆ ನಮ್ಮ ಮಂದಿರಕ್ಕೆ ಕಳ್ಳರು. ಅದರಿಂದ ಇಸ್ಕಾನ್ ಟೆಂಪಲ್ ನಲ್ಲಿ ನಾವೇನು ನೋಡ್ತೀವಿ, ಇಸ್ಕಾನ್ ಅಲ್ಲಿ ಸಾಕಷ್ಟು ಹಣ ಇರಬಹುದು ಇದೇ ಕೂಡ, ಅದು ಕೂಡ ಬಂಗಾರದ ನಾವು ಒಡವೆ ದೇವರಿಗೆ ಮಾಡಿ ಹಾಕೋದಿಲ್ಲ. ಒಂದೇ ಕಾರಣ, ಏನ್ ಕಾರಣ, ಅದು ಕಳ್ಳರು ಕಾಕರು ಬಂದು ಅವರು ಏನ್ ಮಾಡ್ತಾರ ಸಮಸ್ಯೆ ಉಂಟು ಮಾಡ್ತಾರೆ. ಆದ್ರಿಂದ ಬಂಗಾರದ ಒಡವೆ ನಾವು ಕೃಷ್ಣನಿಗೆ ಹಾಕೋತೀವಿ, ಇಸ್ಕಾನ್ ನಲ್ಲಿ ಆ ಪದ್ಧತಿ ಹೊರತು ಬೇರೆ ಏನು ಕಾರಣ ಇಲ್ಲ. ಎಲ್ಲಕರ ಮಂದಿರಕ್ಕೆ ದೊಡ್ಡ ಸಮಸ್ಯೆ ಉಂಟಾಗ್ತದೆ. ಆದ್ರಿಂದ ಎಲ್ಲಿವರೆಗೂ ಇದೇ ರೀತಿ ಇನ್ನೊಂದು ಉದಾಹರಣೆ, ಸನಾತನ್ ಗೋಸ್ವಾಮಿ ಅವರು ಅವ್ರೇನ್ ಮಾಡ್ತಾ ಇದ್ರು, ಒಂದ್ಸರಿ ಅವರು ಚೈತನ್ಯ ಮಹಾಪ್ರಭುನ ಭೇಟಿಯಾಗಿ ಹೋಗ್ತಾರೆ. ಚೈತನ್ಯ ಮಹಾಪ್ರಭು ಹೇಳಿದ್ರು, ಇದೆಲ್ಲ ಸನಾತನ್ ಗೋಸ್ವಾಮಿ ಬಂಗಾಲದವರು ಮುಖ್ಯಮಂತ್ರಿ ಇದ್ರು, ಆಮೇಲೆ ರೂಪ್ ಗೋಸ್ವಾಮಿ ಅವರು ಗೃಹ ಮಂತ್ರಿ ಇದ್ರು, ಫೈನಾನ್ಸ್ ಮಿನಿಸ್ಟರ್, ಆರ್ಥಿಕ ಮಂತ್ರಿ. ಅವ್ರಿಬ್ಬರಿಗೂ ಚೈತನ್ಯ ಮಹಾಪ್ರಭು ಹೇಳಿದ್ರು, ಇಲ್ಲ ಅದೆಲ್ಲ ಬಿಟ್ಟು ನೀವು ಬಂದು ಬೃಂದಾವನದಲ್ಲಿ ಸೇವೆ ಮಾಡ್ರಿ ಅಂತ ಅವ್ರು ಅವ್ರಿಗೆ ಆದೇಶ ಕೊಟ್ಟರು. ಅವ್ರ ಆದೇಶ ಪಾಲನೆ ಮಾಡ್ಲಿಕ್ಕೆ ಅವ್ರು ಏನ್ ಮಾಡಿದ್ರು, ರಾಜ್ಯ ಬಿಟ್ಟು ಬಂಗಾಲದಿಂದ ಬೃಂದಾವನಕ್ಕೆ ಹೋಗ್ತಾ ಇದ್ರು. ದಾರಿಯಲ್ಲಿ ಅವರು ಒಂದು ಹಳ್ಳಿಗೆ ಬಂದ್ರು. ಆ ಹಳ್ಳಿ ಒಳಗ ಸಂತೋಷ್ ದತ್ ಅಂತ ಒಬ್ಬ ವ್ಯಕ್ತಿ ಬಿಟ್ಟ. ಸಂತೋಷ್ ದತ್ ಯಾರು, ಅವರ ಅತ್ಯಂತ ಅವ್ರ ತಂಗಿ ಮಗ, ಸನಾತನ ಗೋಸ್ವಾಮಿ ತಂಗಿ ಮಗ. ಅವ ಅವ್ರಿಗೆ ಭೇಟಿ ಆದ, ಭೇಟಿ ಆದ ಕೂಡಲೇ ಅವ್ರ ಹತ್ರ ಸ್ವಲ್ಪ ಹಣ ಇತ್ತು. ಸನಾತನ ಗೋಸ್ವಾಮಿ ಅವ್ರ ಜೊತೆಗೆ ಅವ್ರು ಬರ್ತಾರೆ, ನಾನು ಬರ್ತೇನೆ ಅಂದರು. ಹಂಗಾದ್ರೆ ನಿನ್ನ ಹತ್ರ ಏನದಲ್ಲ ಎಲ್ಲ ನೀನ್ ಬಿಟ್ಟು ಬರ್ಬೇಕು ನಮ್ಮ ಹತ್ರ ತಗೊಂಡು ಆಯ್ತಂತ ಹೇಳಿ ಅವ್ರ ಹತ್ರ ಒಂದು ಹಣದ್ದು ಒಂದು ಚೀಲ ಇತ್ತು, ಬಂಗಾಳದ ಇದು ನಾಣ್ಯದ ಒಂದು ಚೀಲ, ಅದನ್ನು ಕೊಟ್ಬಿಡು ಅಂತ ಹೇಳಿದ್ರು. ಅವ್ರು ಕೊಟ್ಬಿಟ್ಟು ಆಮೇಲೆ ಅವರು ರಾತ್ರಿ ಬಂದು ಒಂದ್ ಕಡೆಗೆಲ್ಲ ಒಂದ್ ಕಡೆಗೆ ಕಾಡಿನೊಳಗೆ ಮಲಗಿದ್ರು. ಅವಾಗ ಸಂತೋಷ್ ದತ್ ಅವನು ಭಯ ಪಡ್ಲಿಕ್ಕೆ ಶುರು ಮಾಡ್ತಾನೆ. ಅವ್ರಂದ್ರೆ ಭಯ ಕೊಡೋದು, ನನ್ನ ಹತ್ರ ಏನಿಲ್ಲ, ನಿಮ್ಮತ್ರ ಏನಿಲ್ಲ, ಯಾಕೆ ಭಯ ಪಡ್ತೀವಿ, ಇಲ್ಲ ನನ್ನ ಹತ್ರ ಎಲ್ಲ ಒಂದು ನಾಣ್ಯ ಇಟ್ಟುಕೊಂಡು ಬಂದೆ, ಯಾಕಂದ್ರೆ ಮತ್ತೆ ಭವಿಷ್ಯದೊಳಗೆ ಅಂತ ಖರ್ಚಿಗೆ ಬಂದ ಖರ್ಚಿಗೆ ಬೇಕಾಗ್ತದೆ. ನಾ ಹೇಳಿದ್ದೆ ನಿನಗೇನು ತರಬೇಡ ಅಂತಂದು, ಆದ್ರೂ ನೀನು ತಂದಿದ್ದೆ ಅಂತ ಹೇಳಿದ್ದೆ. ಅವರು ಸನಾತನ ಗೋಸ್ವಾಮಿ ಏನ್ ಮಾಡ್ತಾರ, ಆ ನಾಣ್ಯ ಕೈಯೊಳಗೆ ತಗೊಳ್ತಾರ, ಕೈ ತಗೊಂಡಿದ್ದನ್ನು ಅವ್ರು ಕೈ ಕೊಡ್ತಾರೆ, ಇತ್ತು ಒಂದು ನಾಣ್ಯ ನೀನು ಹೋಗ್ಬಿಡು, ವಾಪಸ್ ಹೋಗ್ಬಿಡು, ಯಾಕಂದ್ರೆ ಇದ್ರದ್ದು ಅವಶ್ಯಕತೆ ನನಗಿಲ್ಲ ಅಂತ ಹೇಳ್ತಾರೆ. ಅವಾಗ ಅವ್ರು ತಗೊಂಡು ವಾಪಸ್ ಹೋಗ್ತಾರೆ. ಅರ್ಥಾತ್ ಒಬ್ಬ ವೈಷ್ಣವ ಏನ್ ನಾವೇನ್ ಅರ್ಥ ಮಾಡ್ಕೊಳ್ತೀವಿ, ಇದೆಲ್ಲಾ ವಸ್ತುಗಳು ಭಗವಂತನಿಗೆ ಸಂಬಂಧಪಟ್ಟದ್ದು ಅಂತ ನಾವು ಅರ್ಥ ಮಾಡ್ಕೊಂಡು ಯಾವಾಗ ನಾವು ಜೀವನ ನಾವು ಅವ್ರು ತ್ಯಾಗ ಮಾಡಿದ ರೀತಿಯಲ್ಲಿ ನಾವು ತ್ಯಾಗ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಮಾಡೋ ಅವಶ್ಯಕತೆ ಇಲ್ಲ. ಅದ್ ನಾವೇನ್ ಅರ್ಥ ಮಾಡ್ಕೊಳ್ಬೇಕು, ಈ ನನ್ನ ಎಲ್ಲ ನನಗೆ ಸಂಬಂಧಪಟ್ಟಂತೆ ಎಲ್ಲ ವಸ್ತುಗಳು ನಂದಲ್ಲ. ಯಾಕಂದ್ರೆ ಉದಾಹರಣೆ ಕೊನೆ ಉದಾಹರಣೆಯನ್ನು ಕೊಡ್ತಾರೆ ಅವರು, ಹೂ ಇಸ್ ದ ಓನರ್, ಹೂ ಇಸ್ ದ ಓನರ್ ಆಫ್ ಆಲ್ ದೀಸ್ ಥಿಂಗ್ಸ್, ಈ ಎಲ್ಲ ವಸ್ತುಗಳಿಗೆ ಒಡೆತನ ಒಡೆ ಯಾರು, ಅದಲ್ಲ ನಾವು ಬರುವಾಗ ನಾವು ಏನು ತರಲಿಲ್ಲ, ಹೋಗುವಾಗ ಏನು ತಗೊಂಡು ಹೋಗಿಲ್ಲ. ಆಮೇಲೆ ಕಾರ್ಪೆಂಟರ್ಸ್ ಅಥವಾ ಇಲ್ಲಿವೆಲ್ಲ ಇವ್ರ ಮನೆ ಕಟ್ಟಾಕತ್ತ, ಹೌದಲ್ಲ, ಇವ್ರ ಮನೆ ಕಟ್ಟಾಕ ಇವ್ರಿಗೆ ಸಿಮೆಂಟ್ ಕೊಟ್ಟರು ಯಾರು, ಯಾರು ಕೊಟ್ರು, ಇಟ್ಟಂಗಿ ಯಾರು ಕೊಟ್ರು, ಅಂಗಡಿಯವ್ರು ಕೊಡ್ಲಿಲ್ಲ, ಮಾಲಕ ಕೊಟ್ಟ, ಮಾಲಕ ಹಣ ಕೊಟ್ಟ, ಆಮೇಲೆ ಅದರಿಂದ ಅಂಗಡಿಯವ್ರು ಕೊಟ್ರು, ಹೌದಲ್ಲ, ಇಟ್ಟಂಗಿ ಯಾರು ಕೊಟ್ರು, ಸ್ಟೀಲ್ ಯಾರು ಕೊಟ್ರು, ಯಾರು ಕೊಟ್ರು, ಮತ್ತು ಅದನ್ನ ಹೇಳ್ತಿರಲ್ಲ, ಅಂಗಡಿಯವ್ನ ಯಾಕೆ ಕೊಡ್ತಾನ, ಅಂಗಡಿಯವ್ರಿಗೆ ಹಣ ಕೊಟ್ಟಿರ್ತ ಅಂಗಡಿಯವ್ನ ಕೊಡ್ತಾನ, ಅದು ಯಾರು ಕೊಡ್ತಾ ಇದಾರೆ ಅನ್ನೋದು ನಿಜವಾಗ್ಲು, ಮನೆ ಕಟ್ಸ ಹೋಗಲ್ಲ, ಇಟ್ಟಂಗಿ ಯಾರು ಕೊಟ್ರು, ಉಸುಗೆ ಯಾರು ಕೊಟ್ರು, ಸಿಮೆಂಟ್ ಯಾರು ಕೊಟ್ರು, ಸ್ಟೀಲ್ ಯಾರು ಕೊಟ್ರು, ನಿಮಗೆ ಮಜೂರಿ ಯಾರು ಕೊಟ್ರು, ಯಾರು ಕೊಟ್ರು, ಹೌದಲ್ಲ, ಮನೆ ಕಟ್ಟೆ ಆಗಿದ ಕೂಡಲೇ ಅವ ಅಂತಾನೆ, ಏ ನಂದ ಅದು ಮನೆ ಅಂತ ಅಂತ. ಅರೆ ಹಂಗೇನ್ ಸಾಧ್ಯ, ಎಲ್ಲ ಕೊಟ್ಟನು ಮಾಲೀಕ, ಸಿಮೆಂಟು ಇಟ್ಟಂಗಿ ಸ್ಟೀಲು ಅದು ಎಲ್ಲ ಕೊಟ್ಟವನು ಮಾಲೀಕ, ಕಟ್ಟದೋನು ಇವನು ಕಟ್ಟಿದ್ದ ಇವನ್ ಕೆಲಸ ಖರೆ ಒಪ್ಕೋಬಹುದು, ಆದ್ರೂ ಕೂಡ ಅದ್ ಮನಿ ಯಾರ್ದು. ಅದೇ ರೀತಿ ಈ ಜಗತ್ತಿಗೆ ನಾವು ಬರ್ತೀವಿ, ನಾವು ಈ ಜಗತ್ತಿಗೆ ಬಂದು ಇಲ್ಲಿ ವಸ್ತುಗಳನ್ನ ಕೂಡಿಸ್ತೇವೆ, ಕೆಲವೊಂದು ಇಲ್ಲಿ ವಸ್ತುಗಳನ್ನ ನಾವು ಕೂಡಿಸಿ ನಾವು ಒಂದು ಏನೋ ಒಂದು ನಂದು ತಯಾರು ಮಾಡ್ತೀವಿ, ಅದಕ್ಕೆ ನಾವೇನು ಹೇಳ್ತೀವಿ ಇದು ನಂದು ಅಂತ. ಆ ರೀತಿ ಆ ವ್ಯಕ್ತಿ ಈ ಮನೆ ನನ್ನ ಅನ್ನೋದು ಎಷ್ಟು ಮೂರ್ಖತನನೋ ಅಷ್ಟೇ ಮೂರ್ಖತನ ಈ ಶರೀರ ನಂದು ಅಂತ ನಾವು ಯಾವಾಗ ಹೇಳ್ಕೊಂತೀವಿ, ಅಷ್ಟೇ ದೊಡ್ಡ ಮೂರ್ಖತನ. ಯಾಕಂದ್ರೆ ಈ ಶರೀರ ಕೊಟ್ಟವರು ನಾವೇನು ಈ ಶರೀರನ್ನು ತಗೊಂಡು ಬರಲಿಲ್ಲ, ಈ ಶರೀರ ಕೊಟ್ಟನು ಭಗವಂತನ ಭೂಮಿ ಆಪುರ್ ಅನಲು ವಾಯು ಖಂ ಅವದಲ್ಲ ಅವ್ರ ವಾಟರ್ ಫೈರ್ ಏರಿ ಸರ್ ಹಾಗಾಗಿ ಈ ಐದು ವಸ್ತುಗಳಿಂದ ಪಂಚಮಹಾಭೂತಗಳಿಂದ ಈ ಶರೀರ ಉಂಟಾಗಿತ್ತು. ಈ ಶರೀರನು ನಮ್ದಲ್ಲ ಅನ್ನುವಾಗ ಮತ್ತೆ ಈ ಶರೀರ ಸಂಬಂಧಪಟ್ಟಂತೆ ಯಾವ ವಸ್ತುಗಳು ನಮ್ದಾಗ್ಲಿಕ್ಕೆ ಸಾಧ್ಯ? ಹಾ, ಅವನ್ನ ಉಪಯೋಗಿಸ್ಬಹುದು, ಅದರಲ್ಲಿ ಏನು ತಪ್ಪಿಲ್ಲ. ಅವನ್ನ ಎಲ್ಲ ವಸ್ತುಗಳನ್ನು ಮತ್ತು ಈ ಶರೀರವನ್ನು ನಾವು ಭಗವಂತನ ಸೇವೆಯಲ್ಲಿ ಉಪಯೋಗಿಸಿದ್ರೆ ಅದಕ್ಕೊಂದೇನೋ ಒಂದು ಬೆಲೆ. ಆದ್ದರಿಂದ ಯಾವ ವಸ್ತುಗಳು ನಾವು ತರಲಿಲ್ಲ, ಯಾವ ವಸ್ತುಗಳು ನಾವು ಹೋಗೋದಿಲ್ಲ. ಮತ್ತು ಹಂಗಿರುವಾಗ ನಾವೇನು ಮಾಡಬೇಕು? ಒಬ್ಬ ವ್ಯಕ್ತಿ ಶಾಂತಿ ಯಾವಾಗ ಸಿಗ್ತದೆ ಅಂತಂದ್ರೆ, ಇಲ್ಲಿ ಹೇಳ್ತಾರೆ ಇವರು, ಎಲ್ಲ ವಸ್ತುಗಳು ಭಗವಂತನಿಗೆ ಸಂಬಂಧಪಟ್ಟಿದ್ದು, ಎಲ್ಲ ವಸ್ತುಗಳು ನಾವು ಭಗವಂತನ ಸೇವೆಯಲ್ಲಿ ಯಾವಾಗ ನಾನು ತೊಡಗಿಸ್ತೀನಿ ಆವಾಗ ನನಗೊಂದು ನಿಜವಾದ ಒಂದು ಶಾಂತಿ ಸಮಾಧಾನ ನೆಮ್ಮದಿ ಅನ್ನೋದು ಉಂಟಾಗುತ್ತೆ. ಮತ್ತು ಅಲ್ಲಿವರೆಗೆ ಏನಾಗ್ತದೆ, ಅದೊಂದು ದೊಡ್ಡ ಸಮಸ್ಯೆ. ಯಾವ ರೀತಿ ಸಮಸ್ಯೆ? ಒಂದು ವೇಳೆ ನೀವು ಒಳಗೆ ಬರ್ತಾ ಹಾವು ನೋಡಿದ್ರಿ, ಹಾವು ಎಲ್ಲಿ ಹೊತ್ತದು, ಇದರೊಳಗಿಂದ ಹಿಂಗೆ ಬಂತು, ಮನೆಯೊಳಗೆ ಬಂತದ್ದು. ಅದು ನೀವು ಯಾವ ಮನೆಯೊಳಗೆ ಕುತ್ಕೊಂಡ್ರಿ, ಅಲ್ಲಿ ಒಂದು ಹಾವು ಐತೆ ಅಂತಂದ್ರೆ ನಿಮ್ಗೆ ಆರಾಮಾಗಿ ಕುತ್ಕೊಂಡು ಅಲ್ಲಿ ಊಟ ಮಾಡೋಕ್ಕಾಗತ್ತ? ನಿದ್ದೆ ಮಂಡಿತಿ ಬರ್ತದೆ ನಿಮ್ಗೆ ಸಾಧ್ಯತೆ? ಕ್ಲಾಸ್ ಮೇಲೆ ಕುತ್ಕೊಳಕಾಗ್ತದ? ಸಾಧ್ಯನೇ ಇಲ್ಲ. ಯಾಕಂದ್ರೆ ಹಾವು ಐತೆ ಅಂದ್ರೆ ನಿಮ್ಗೆ ಬರ್ತೈತೆ ಅಲ್ಲಿ, ಅದು ನಿಮ್ಮ ಮನಸ್ಸೊಳಗೆ ಯಾವಾಗಲೂ ಇರ್ತದೆ, ಅರೆ ಇಲ್ಲಿ ಹಾವು ಐತೆ. ಹಾವಿರುವಾಗ ಅಲ್ಲಿ ಶಾಂತಿಯಲ್ಲಿ. ಅದೇ ರೀತಿ ಮೃತ್ಯು ಬರ್ತಾ ಇದೆ ನಮಗೆ, ಯಾವ ಕ್ಷಣದಲ್ಲಿ ಆದ್ರೂ ಬಂದು ಹಾವಿನ ರೀತಿಯಲ್ಲಿ ನಮ್ಗೆ ಅದು ನಮ್ಮ ಜೀವನ ತಗೊಂಡು ಹೋಗ್ಬೋದು. ಅದು ಹಂಗಿರುವಾಗ ಶಾಂತಿಯಲ್ಲಿ ಇರ್ಬೇಕು ಸರ್. ಅಷ್ಟು ಮಾತ್ರ ಅಲ್ಲ, ಬೇರೆ ಎಲ್ಲ ಇಷ್ಟೆಲ್ಲ ಸಮಸ್ಯೆ, ಮೃತ್ಯು ಒಂದೊಂದು ದೊಡ್ಡ ಸಮಸ್ಯೆ ಐತಿ, ಜೊತೆಗೆ ಅನಾರೋಗ್ಯ, ಆನಂತರ ಮಕ್ಕಳು ಮತ್ತು ಇತ್ಯಾದಿ ಇಲ್ಲ ಅನಾ ಸಮಸ್ಯೆಗಳಿದೆ, ಇಷ್ಟೆಲ್ಲ ಸಮಸ್ಯೆಗಳು. ಮತ್ತು ಇನ್ಕಮ್ ಟ್ಯಾಕ್ಸ್, ಅದು ಇದು, ಎಕ್ಸಾಮ್ಸ್, ರಿಸಲ್ಟ್ಸ್. ಎಕ್ಸಾಮ್ ಬಂದ್ರೆ ಸಮಸ್ಯೆ, ರಿಸಲ್ಟ್ ಬಂದ್ರೆ ಇನ್ನೂ ದೊಡ್ಡ ಸಮಸ್ಯೆ. ಹೌದಲ್ಲ, ಇಷ್ಟೆಲ್ಲ ಸಮಸ್ಯೆಗಳಿರುವಾಗ ಶಾಂತಿಯಲ್ಲಿ ಸಿಗ್ಲಿಕ್ಕೆ ಸಾಧ್ಯ. ಒಂದು ವೇಳೆ ಒಬ್ಬ ವ್ಯಕ್ತಿಗೆ ಶಾಂತಿ ಇಲ್ಲ ಅಂದ್ರೆ ಅವನ ಜೀವನ ನರಕ ಕಸ್ಮ. ಒಂದ್ ವೇಳೆ ನರಕ, ಅದರಿಂದ ನರಕ ಏನಿದಲ್ಲ ಅಲ್ಲಿದೆ, ಅತಲ ವಿತಲ ಸುತ ತಲಾತಲ ಮಹಾತಲ ರಸಾತಲ ಪಾತಾಲದೊಳಗೆಲ್ಲ ಅದೇನಿದಲ್ಲ ನರಕ. ಆಗ ನರಕ ಅಲ್ಲಿ ಹೋಗಿದ ಮೇಲೆನ ಅಲ್ಲಿ ನರಕ ಉಂಟಾಗ್ತದಂತನೂ ಏನಿಲ್ಲ. ಒಬ್ಬ ವ್ಯಕ್ತಿ ಒಬ್ಬ ಭಗವಂತನ ಭಕ್ತಿ ಮಾಡಿದ್ರೆ ಆ ನರಕವನ್ನು ಇಲ್ಲೇ ಕಂಡುಕೊಳ್ತಾನೆ, ಇಲ್ಲೇನ ನೋಡ್ಬಿಡ್ತಾನೆ ನರಕ. ಮತ್ತೆ ಅಲ್ಲಿ ಹೋಗೋದು ಅದು ಸಪ್ರೇಟ್, ಅಲ್ಲಿನೂ ಹೋಗ್ಬೇಕಾಗುತ್ತೆ. ಇಲ್ಲಿ ಹೋಗೋದಿ ಅಲ್ಲಿ ಹೋಗಿದ್ದ ಮೊದಲೇ ಇಲ್ಲೊಂದು ಟ್ರೈಲರ್ ಕೊಡ್ತಾನೆ ದೇವರು, ನೋಡಪ್ಪ ಹಿಂಗೈತಿ. ಆದ್ರಿಂದ ವಿಗತ ಕುಂಠ ಐತಿ ವೈಕುಂಠ. ವೈಕುಂಠಕ್ಕೆ ಅಲ್ಲಿ ನಾವೇ ಯಾಕೆ ಹೋಗ್ಬೇಕು ವೈಕುಂಠಕ್ಕೆ? ಅಲ್ಲಿ ಅಶಾಂತಿ ಅನ್ನೋದಿಲ್ಲ, ಅಲ್ಲಿ ಚಿಂತೆ ಅನ್ನೋದಿಲ್ಲ. ಆದ್ರಿಂದ ವೈಕುಂಠಕ್ಕೆ ಹೋಗ್ಬೇಕು, ಆದ್ರಿಂದ ಭಕ್ತಿ ಮಾಡಬೇಕು, ಅದರ ಅವಶ್ಯಕತೆ ಈ ರೀತಿ ಇದೆ. ಆನಂತರ ಪ್ರಭುಪಾದರು ಹೇಳ್ತಾರೆ, ಇದು ಇಂಡಿವಿಜುವಲ್ ಲೆವೆಲ್ ನೋಡೋದು ನಾವು ಮಾತಾಡ್ತೀವಿ. ಇಫ್ ಯು ವಾಂಟ್ ಟು ಡಿಸ್ಕಸ್ ಆನ್ ಗ್ಲೋಬಲ್ ಲೆವೆಲ್, ಜಾಗತಿಕ ನೀವೊಂದು ದೃಷ್ಟಿಕೋನದೊಳಗೆ ನೀವು ಶಾಂತಿಯನ್ನು ಹೆಂಗೆ ತರ್ಲಿಕ್ಕೆ ಸಾಧ್ಯ? ಪ್ರಭುಪಾದ ಹೇಳ್ತಾ ಇದ್ದಾರೆ, ಯುನೈಟೆಡ್ ನೇಷನ್ಸ್ ಅಂತಂದದ. ಯುನೈಟೆಡ್ ನೇಷನ್ಸ್ ಅಂದ್ರೆ ಸಂಯುಕ್ತ ರಾಷ್ಟ್ರ ಸಂಘ. ಹೌದಲ್ಲ, ಸಂಯುಕ್ತ ರಾಷ್ಟ್ರ ಸಂಘ ಯಾಕೆ ಮಾಡಿದ್ರು? ಎರಡನೇ ಮಹಾಯುದ್ಧದಿಂದ ಇವೆಲ್ಲ ಒಟ್ಟಿಗೆ ಕುಡಿದ್ರೆ, ಇಲ್ಲ ಎಲ್ಲ ರಾಷ್ಟ್ರಗಳನ್ನ ಒಟ್ಟಿಗೆ ಕುಡಬೇಕು, ಮತ್ತು ಯಾವುದೇ ರೀತಿ ಯುದ್ಧಗಳನ್ನು ಆಗದಂತೆ ನಾವು ತಡೆಯಬೇಕು ಅಂತಂದೇಳಿ ಯುನೈಟೆಡ್ ನೇಷನ್ಸ್ ಅಂದ್ರೆ, ಯುನೈಟೆಡ್ ಅಂದ್ರೆ ಒಟ್ಟು ಕೂಡಿದ ರಾಷ್ಟ್ರಗಳು. ಬೇರೆ ಬೇರೆ ರಾಷ್ಟ್ರ ಇದ್ರೆ ಸಮಸ್ಯೆ ಉಂಟಾಗ, ಎಲ್ಲರೂ ಒಟ್ಟಿಗೂ ಇದ್ರೆ ಸಮಸ್ಯೆ ಉಂಟಾಗೋದ್ರ ಅಂತೇಳಿ ಸಂಯುಕ್ತ ರಾಷ್ಟ್ರ ಅವರು ಸಂಘ ಸ್ಥಾಪನೆ ಮಾಡಿದರು. ಆದರೆ ಎರಡನೇ ಯುದ್ಧದಿಂದ ಮಹಾಯುದ್ಧದ ನಂತರ ಎಷ್ಟು ಯುದ್ಧಗಳಾಗಿದೆ ನೋಡು, ವಿಯೆಟ್ನಾಂ ವಾರ್ ಆಯ್ತು, ಗಲ್ಫ್ ವಾರ್ ಆಯ್ತು, ಇಂಡೋ ಚೈನಾ, ಇಂಡಿಯಾ ಆ್ಯಂಡ್ ಚೈನಾ ವಾರ್ ಆಯ್ತು, ಇಂಡೋ ಪಾಕಿಸ್ತಾನ್ ವಾರ್ ಆಯ್ತು, ಆಮೇಲೆ ಗಲ್ಫ್ನೊಳಗೆ ಇರಾಕ್ ಇರಾನ್ ಆಗ್ತಾನೆ ಇದೆ, ಆಮೇಲೆ ಅಫ್ಘಾನಿಸ್ತಾನ್ ಮತ್ತು ಅಮೇರಿಕಾದ ನಡೆಯುವಂತೂ ಅದನ್ನು ನಡೆದೇ ಇರ್ತದೆ. ಮತ್ತು ಅಷ್ಟು ಮಾತ್ರ ಅಲ್ಲ, ಎಲ್ಲ ಕಡೆಯೂ ಆತಂಕವಾದ ಶುರುವಾಗ್ತದೆ. ಭಾರತದಲ್ಲಿ ಇಷ್ಟೆಲ್ಲ ಸಮಸ್ಯೆಗಳು, ಟೆರರಿಸಮ್ ಆಗ್ತಾ, ಮತ್ತು ಯುನೈಟೆಡ್ ನೇಷನ್ ಆಗಿದ ಮೇಲೆ ಇದಕ್ಕೆಲ್ಲಿ ಅವರೇನು ಪರಿಹಾರ ಕೊಟ್ಟರು? ಜಸ್ಟ್ ಬೈ ರೈಟಿಂಗ್ ಅ ಪೀಸ್ ಆಫ್ ಪೇಪರ್ ಯು ಕೆನಾಟ್ ಸಾಲ್ವ್ ದ ಪ್ರಾಬ್ಲಮ್. ಕೇವಲ ನೀವು ಮೀಟಿಂಗ್ ಮಾಡಿ ಒಪ್ಪಂದಕ್ಕೆ ಬಂದು ಹಿಂಗಾಗ್ಬೇಕು ಹಂಗಾಗ್ಬೇಕು ಅಂದ್ರೆ ಅದು ಶಾಂತಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಜಾಗತಿಕ ಮಟ್ಟದೊಳಗೆ ಜಾಗತಿಕ ಮಟ್ಟದ ಇರ್ಬೋದು ಅಥವಾ ವೈಯಕ್ತಿಕ ಇರಬಹುದು, ಎಲ್ಲಿವರೆಗೆ ಒಂದು ಒಂದು ಕೇಂದ್ರದಿಂದ ಬೇಕು. ಆ ಕೇಂದ್ರದಿಂದ ಭಗವಂತ ಇರ್ಬೋದು, ಅವಾಗ ಏನಾಗ್ತದೆ ನಿಜವಾಗಿಯೂ ಅಲ್ಲಿ ಶಾಂತಿ ಅಂತ. ಎಲ್ಲರಿಗೂ ರಾಮರಾಜ್ಯ ಬೇಕು, ಆದ್ರೆ ರಾಮ ಪೂಜೆ ಯಾರು ಮಾಡಾಗ್ತಾ ಇರಲಿ. ರಾಮನ ರಾಜ್ಯ ಯಾಕೆ ಬೇಕು? ಯಾವಕ್ಕಂದ್ರೆ ಅಲ್ಲಿ ಶಾಂತಿ ಅನ್ನೋದು ಇತ್ತು, ಸಮಾಧಾನ ಇತ್ತು, ಸುಭಿಕ್ಷೆ ಇತ್ತು. ಸಮಯಕ್ಕೆ ತಕ್ಕಂತೆ ಮಳೆ ಬರ್ತಾ ಇತ್ತು, ರಾತ್ರಿಯೆಲ್ಲ ಮಳೆ ಬರ್ತಾ ಇತ್ತು, ಹಗಲೆಲ್ಲ ಬಿಸಿಲು ಇರ್ತಾ ಇತ್ತು. ಈಗ ಉಲ್ಟ. ಆಮೇಲೆ ರಾಮನ ರಾಜ್ಯದೊಳಗೆ ಬೇಕಂದ್ರೆ ನಿಮಗೆ ಸಾವು, ಇಲ್ಲಾಂದ್ರೆ ನೀವು ಹಂಗ ಇರ್ಬೋದು. ಕೊನಿದಂಬ ಸಾವು ಅನ್ನೋದು ಇಲ್ಲ, ಇಲ್ಲ ಸಾವಿಗೆ ನೀವು ಅಪ್ಲಿಕೇಶನ್ ಕೊಡ್ಬೇಕು, ಜೀವನ ಸಾಕಾತು ಬಂದ್ಬಿಡಪ್ಪ ಈಗ ನಾನು ಕಲ್ತ್ಕೊಂಡು ಹೋಗ್ಬಿಡು ಅಂತ ಹೇಳಿ. ಅಲ್ಲಿವರೆಗೂ ನೀವು ಸಾವು ನಿಮ್ಮ ಮನೆಗೆ ಬರ್ತಾ ಇರ್ತೀವಿ, ಅದು ರಾಮನ ರಾಜ್ಯ. ಯಾಕೆ ಹಂಗಿತ್ತು? ಯಾಕಂದ್ರೆ ಎಲ್ಲರಿಗೂ ರಾಮ ಭಗವಂತ ಅನ್ನೋದು ಗೊತ್ತಿತ್ತು, ಅವ ಹೇಳಿದಂತೆ ಕೇಳ್ತಾ ಇದ್ರು, ಅವ ಹೇಳಿದಂತೆ ಜೀವನ ನಡೀತಾ ಇತ್ತು. ಮತ್ತು ರಾಮ ಭಗವಂತ ಭಗವಾನ್ ರಾಮಚಂದ್ರ ಈ ಜಗತ್ತಲ್ಲಿ ಇಲ್ಲಿದ್ದಾಗ ವೈಕುಂಠನ ಇಲ್ಲಿ ಧರೆ ಇಳಿದಿತ್ತು. ವೈಕುಂಠ ಹೋಗ್ಲಿಕ್ಕೆ ಯಾಕೆ ಇಷ್ಟನ ಪಡೋದು? ಯಾಕಂದ್ರೆ ಇಲ್ಲೇ ಇದೇ ವೈಕುಂಠ. ವೈಕುಂಠ ಅಂದ್ರೇನು? ಎಲ್ಲಿ ಚಿಂತೆ ಇಲ್ಲೋ ಅದು ವೈಕುಂಠ. ವೈಕುಂಠ ಪತಿ ಇಲ್ಲಿ ಬಂದಿರುವಾಗ ಮತ್ತೆ ಇದು ವೈಕುಂಠ ಆಗ್ಲಿಕ್ಕೆ ಇನ್ನೇನು ಆಗ್ಲಿಕ್ಕೆ ಸಾಧ್ಯ? ಆದ್ರಿಂದ ಪದ್ಮ ಪುರಾಣದೊಳಗ ಸ್ವಯಂ ವಿಷ್ಣು ಹೇಳ್ತಾನೆ ನಾರದನಿಗೆ, ಏನ್ ಹೇಳ್ತಾನ? ಯತ್ರ ಗಾಯತ್ತಿ ಮತ್ ಭಕ್ತ ತತ್ರ ತಿಷ್ಠಾಮಿ ನಾರದ, ನಾಹಂ ತಿಷ್ಠಾಮಿ ವೈಕುಂಠೆ ಯೋಗಿ ನಾಮ ಹೃದಯ ಶಿವ, ಯತ್ರ ಗಾಯಂತಿ ಮತ್ ಭಕ್ತ ತತ್ರ ತಿಷ್ಠಾಮಿ ನಾರದ. ಆ ವೈಕುಂಠವನ್ನ ಇಲ್ಲಿ ನಾವು ತಗೊಂಡ್ಬರ್ಬೋದು. ಹೆಂಗೆ? ಕೃಷ್ಣ ಏನ್ ಹೇಳ್ತಾನ? ವೈಕುಂಠದ ನಾನು ವೈಕುಂಠದಲ್ಲಿ ಇಲ್ಲ, ನಾಹಂ ತಿಷ್ಠಾಮಿ ವೈಕುಂಠೆ ವೈಕುಂಠದಲ್ಲಿ ನಾನಿಲ್ಲ, ಯೋಗಿಗಳ ಹೃದಯದೊಳಗೂ ನಾನಿಲ್ಲ, ನಾನೆಲ್ಲಿದ್ದೀನಿ? ಎತ್ತ ಗಾಯತ್ರಿ ಮತ್ ಭಕ್ತ, ಎಲ್ಲಿ ನನ್ನ ಭಕ್ತರು ನನ್ನನ್ನು ಹರಿನಾಮ ಸಂಕೀರ್ತನೆ ಮಾಡ್ತಾ ಇರ್ತಾರೋ. ಹರೇ ಕೃಷ್ಣ ಹರೇ ಕೃಷ್ಣ
ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ.
ಎತ್ತ ಗಾಯತ್ರಿ ಮತ್ ಭಕ್ತ ತತ್ರ ತಿಷ್ಠಾನಿ ನಾರದ. ತತ್ರ ಅಂದ್ರೆ ಅಲ್ಲಿ, ತಿಷ್ಠಾನಿ ಅಂದ್ರೆ ಅಲ್ಲಿ ನಾನು ನೆಲೆಸಿದ್ದೇನೆ. ನಾರದನಿಗೆ ಹೇಳ್ತಾರ, ಸ್ವಯಂ ವಿಷ್ಣು ಹೇಳ್ತಾರೆ. ಸೊ ಅಲ್ಲಿ ಒಂದು ವೈಕುಂಠ ಇದೆ, ಆ ವೈಕುಂಠವನ್ನು ನಾವು ಇಲ್ಲೇ ಕಂಡ್ಕೋಬಹುದು ಇದೇ ಜೀವನದಲ್ಲಿ. ಹೆಂಗೆ? ಹರಿನಾಮ ಸಂಕೀರ್ತನೆ ಮತ್ತು ಕೀರ್ತನೆ ಮತ್ತು ಜಪ ಮತ್ತು ಭಗವಂತ ಭಕ್ತಿ ಮಾಡೋದಲ್ಲಿ. ಮತ್ತು ಅಲ್ಲಿ ಒಂದು ನರಕ ಇದೆ, ಆ ನರಕವನ್ನು ಇಲ್ಲಿನೂ ನಾವು ಕಂಡ್ಕೋಬಹುದು. ವೈಕುಂಠನೂ ನಾವು ಈ ಜಗತ್ತಿನೊಳಗೆ ನೋಡ್ಬೋದು, ನರಕವನ್ನು ಈ ಜಗತ್ತಿನಲ್ಲಿ ಎರಡೂ ಸಹ. ಮತ್ತು ಅಲ್ಲಿ ಒಂದು ನಿಜವಾದ ವೈಕುಂಠನೂ ಇದೆ, ಅಲ್ಲಿ ನಿಜವಾದ ನರಕನೂ ಇದೆ. ಅಲ್ಲಿನೂ ಹೋಗ್ತಾ ಇದ್ದಾನೆ, ಆದರೆ ಅಲ್ಲಿ ಹೋಗಕ್ಕಿಂತ ಮತ್ತೆ ಟ್ರೇಲರ್ ಇಲ್ಲೇ ನಿಮ್ಗೆ ಸಿಗ್ತದೆ. ವೈಕುಂಠಕ್ಕೆ ಹೋಗೋರಿಗೆ ವೈಕುಂಠ ಟ್ರೈಲರ್ ಸಿಗ್ತದೆ, ನರಕಕ್ಕೆ ಹೋಗೋರಿಗೆ ನರಕ ಟ್ರೈಲರ್ ಸಿಗ್ತದೆ. ಟ್ರೈಲರ್ ಇಲ್ಲೇ ಕೊಡ್ಮಾಡ್ತೇವೆ. ದಟ್ ಡಿಪೆಂಡ್ಸ್ ಆನ್ ಅಸ್, ನಮ್ಮ ಮೇಲೆ ಅದು ಅವಲಂಬಿತ ಆಗಿದೆ. ನಾವು ಯಾವ ಕಡೆಗೆ ಹೋಗ್ತಾ ಇದ್ದೀವಿ? ಉತ್ತರಕ್ಕೆ ಹೋಗ್ತಾ ಇದ್ದೀವಿ, ದಕ್ಷಿಣಕ್ಕೆ ಹೋಗ್ತೀವಿ? ಉತ್ತರದಲ್ಲಿ ಎಲ್ಲ ವೈಕುಂಠ ಉತ್ತರತ್ತಿದೆ, ಸ್ವರ್ಗಗಳೆಲ್ಲ ಉತ್ತರತ್ತಿದ. ದಕ್ಷಿಣಕ್ಕೆ ಏನಿದಾರಲ್ಲ ನರಕರು, ಆದ್ದರಿಂದ ದಕ್ಷಿಣಕ್ಕೆ ತಲೆ ನರಕ ಮಾಡೋಣ ಅಂತ. ಉತ್ತರ ಅಥವಾ ಪೂರ್ವ ಪರಿಮಾಣ ಮಲಗು. ಅದನ್ನ ನಿಜವಾದ ಶಾಂತಿ ಯಾವಾಗ ಉಂಟಾಗ್ತದೆ ಒಬ್ಬ ವ್ಯಕ್ತಿಗೆ? ಯಾವಾಗ ಅವನು ನಿಜವಾಗಿ ಭಗವಂತನ ಭಕ್ತಿಯಲ್ಲಿ ಆಳವಾಗಿ ಹೋಗ್ಬೇಕಾಗ್ತದೆ. ಭಗವಂತನ ಭಕ್ತಿನೂ ಅದು ಕಾಳ ಅನ್ನೋದನ್ನ ಇಲ್ಲ, ಅದಕ್ಕೆ ಕೊನೆ ಅನ್ನೋದನ್ನ ಇಲ್ಲ. ಎಷ್ಟು ನೀವು ಮಾಡಿದ್ರು ಕಡಿಮೆ. ಅದರಿಂದ ನಾವು ಹೆಚ್ಚು ಹೆಚ್ಚು ಆಳದಲ್ಲಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಅವಾಗ ನಾವು ನಿಜವಾದ ಸಂತೋಷ ಮತ್ತು ಶಾಂತಿಯನ್ನು ಕಂಡುಕೊಳ್ಳಬಹುದು. ಮತ್ತು ಒಬ್ಬ ವೈಷ್ಣವಾಗಿದ್ದಲ್ಲಿ ಈ ರೀತಿ ಶಾಂತಿ ಗುಣವನ್ನು ನಾವು ಅಳವಡಿಸ್ಕೊಳಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೆ ನಾವು ನಿಜವಾದ ಭಕ್ತಿಯನ್ನು ಆಳವಾಗಿ ಮಾಡಬೇಕು. ಆಳವಾಗಿ ಮಾಡೋದಂದ್ರೇನು? ನಮ್ಮ ಸಾಧನ ಹದಿನಾರು ಮಾಳ ಇದೆ, ಅದನ್ನು ಮಾಡಿ ಮುಗಿಸ್ಬೇಕು. ಆದಷ್ಟು ಬೇಗ ಬೆಳಿಗ್ಗೆ ನಾಲ್ಕನೇ ಮಾಡೋದು, ಪಾಲನೆ ಮಾಡೋದು, ಮತ್ತು ಸತ್ಸಂಗ ಕಾರ್ಯಕ್ರಮ ಬರೋದು, ಬಂದು ಈ ರೀತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜ್ಞಾನವನ್ನು ಪಡೆಯೋದು, ಇದು ನಿಜವಾದ ಜ್ಞಾನ, ಇದು ನಿಜವಾದ ವಿದ್ಯೆ. ಆಧ್ಯಾತ್ಮ ವಿದ್ಯೆ, ಆಧ್ಯಾತ್ಮ ವಿದ್ಯಾ ವಿದ್ಯಾನ ಸ್ವಯಂ ಕೃಷ್ಣ ಗೀತದಲ್ಲಿ ಬರ್ತಾನೆ. ಇದು ನಿಜವಾದ ವಿದ್ಯೆ, ಉಳಿದಿದ್ದೆಲ್ಲ ಅವಿದ್ಯೆ. ಅವಿದ್ಯೆ ಅಂದ್ರೆ ಈ ಜಗತ್ತಿನಲ್ಲಿಗೆ ಬಂಧನಕ್ಕೆ ಕಾರಣ ಉಂಟಾಗ್ತದೆ. ಸೈನ್ಸ್, ಮ್ಯಾಥಮೆಟಿಕ್ಸ್, ಸೋಷಿಯಲ್ ಸ್ಟಡೀಸ್ ಇವೆಲ್ಲ ಏನು ಮಾಡ್ತವೆ ನಮಗೆ, ಈ ಜಗತ್ತಿಗೆ ಬಂಧನಕ್ಕೂ ಉಂಟು. ಆದರೆ ಈ ವಿದ್ಯೆ ಈ ಜಗತ್ತಿನಿಂದ ನಿಮ್ಗೆ ಪಾರಾಗ್ಲಿಕ್ಕೆ ಹೇಳ್ಕೊಡ್ತದೆ. ಆದ್ದರಿಂದ ಇದು ನಿಜವಾದ ವಿದ್ಯೆ. ಅದರಿಂದ ಈ ಕ್ಲಾಸಿಗೆ ನಾವು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಬರಬೇಕು. ಸಮಯಕ್ಕೆ ಸರಿಯಾಗಿ ಬಂದು ಕ್ಲಾಸನ್ನು ಅಟೆಂಡ್ ಮಾಡಿ ಸಾಕಷ್ಟು ವಿದ್ಯೆಯನ್ನು ಕಲಿಯುತ್ತೆ. ಇದೆಲ್ಲ ನಮಗೆ ಶಿಕ್ಷೆ ಯಾರು ಕೊಡ್ತಾರೆ? ಭಕ್ತವಿಧಾನ ಸ್ವಾಮಿ ಪ್ರಭುಪಾದರು ಅವರು ಈ ಶಿಕ್ಷೆ, ಈ ವಿದ್ಯಾವನ್ನು ಕೊಡ್ತಾರೆ ನಮಗೆ. ಅದರಿಂದ ಅವ್ರಿಗೆ ನಾವು ಅತ್ಯಂತ ಋಣಿಗಳಾಗಿರಬೇಕು. ಅವರು ಅವ್ರ ಶಿಷ್ಯರಿಗೂ ಕೂಡ ಅವರಿಂದ ಈ ಜ್ಞಾನ ನಮಗೆ ಸಿಗ್ತದೆ.
ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ ರಾಮ ರಾಮ.
ಯಾಕೆ ಏನಾದರೂ ಪ್ರಶ್ನೆ ಕೇಳಬೇಕು, ಒಂದು ಪ್ರಶ್ನೆ ಕೇಳಬೇಕು.
8:35
ವೆರಿ ಗುಡ್ ಕ್ವೆಶನ್. ಸೊ ನಿಮಗೆ ಶಾಂತಿ ಬೇಕು ಬೇಡ ಅದು ನಿಮ್ಮ ಕೈಯಲ್ಲಿ. ಫ್ರೀ ವಿಲ್, ಅದು ಫ್ರೀ ವಿಲ್ ಅಂದ್ರೆ ಕನ್ನಡದ ಬಗ್ಗೆ ಏನಂತ ಹೇಳಿ ಇಚ್ಛೆ. ಅದು ಈಗ ನನಗ ಸಬ್ಜೆಕ್ಟ್ ಐತಲ್ಲ, ಇಲ್ಲ ಸಬ್ಜೆಕ್ಟ್ ಹೋಗೋಕೋ ಹೋಗೋಕೋ ಬೇಡ, ಅದು ನನ್ನ ಕೈಗೊಳ್ಳಿ. ನಾನು ಇಷ್ಟಪಟ್ಟ ಸಬ್ಜೆಕ್ಟ್ ಈ ಕ್ಷಣನ ಹೋಗ್ಬೋದು, ಅಥವಾ ನಾನು ಇಷ್ಟಪಟ್ಟ ಸಬ್ಜೆಕ್ಟ್ ಈ ಜಗತ್ ಈ ಜೀವನದೊಳಗೆ ನಾನು ಹೆಜ್ಜೆ ಇಡಬಾರದು. ಆ ಫ್ರೀ ಲೈಫಿಲ್ಲ ನನ್ನ ಹತ್ರ ಐತಿಲ್ಲ. ಸಬ್ಜೆಕ್ಟ್ಗೆ ಹೋಗ್ಬೇಕಂದ್ರೆ ಏನು ಮಾಡ್ಬೇಕು? ಇಲ್ಲಿ ಪ್ರಭುಗಳು ಪೊಲೀಸರು ಬಂದಾಗ ಅವ್ರಿಗೆ ನಾನು ಏನಾದರೂ ಒಂದು ಅಪರಾಧ ಮಾಡಬೇಕು, ಅವರು ನನಗೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ? ಮತ್ತು ಅಲ್ಲಿ ಹೋಗ್ಬಾರ್ದು ಅಂದ್ರೆ ನಾವು ಜೊತೆಗೆ ಇವ್ರ ಜೊತೆಗೆ ಮಾತ್ರಲ್ಲ ಎಲ್ಲರ ಜೊತೆಗೂ ಒಳ್ಳೆ ರೀತಿ ಒಳಗೆ ವ್ಯವಹಾರ ಮಾಡಬೇಕು. ಸಬ್ಜೆಕ್ಟ್ ಹೋಗೋದ ಇಚ್ಛೆ ನನ್ನ ಹತ್ರ ಐತಿಲ್ಲ. ಫ್ರೀ ವಿಲ್ ಕೊಟ್ಟಾರಿಲ್ಲ ನನಗೆ ದೇವರು. ಹೌದು, ಈಗ ನಾನು ಕಾರು ತಗೊಂಡು ರೋಡ್ನಲ್ಲಿ ಹೋಗ್ತೀನಿ, ಈಗ ನಾನು ವಾಪಸ್ ಮನೆಗೆ ಬರ್ಬೇಕೋ ಬರಬಾರ್ದು ಅದು ಯಾರ ಕೈಗೊಳ್ಳಿ? 50% ನನ್ನ ಕಡೆಗೆ ಅದ, 50% ಎದುರಿಗೆ ಬರಕತ್ತಲ್ಲ ಅವನ ಕಡೆಗೆ. ಯಾಕಂದ್ರೆ ನಾನು ಲೆಫ್ಟಿಗೆ ಹೋಗ್ತಾ ಇದ್ದೀನಿ, ನಾನು ಕರೆಕ್ಟಾಗಿ ಡ್ರೈವ್ ಮಾಡ್ತಿದ್ದೆ, ಆದ್ರೆ ಅವ ಎದುರಿಗೆ ಬಂದ್ಬಿಟ್ರೆ ನಾನೇನು ಮಾಡಿ? ಆದ್ರೆ ಅಟ್ಲೀಸ್ಟ್ 50% ಗ್ಯಾರಂಟಿ ನನ್ನ ಹತ್ರ ಇದೆ. ನಾ ಇಂಜಿನ್ ಶುರು ಮಾಡಿದ ಕೂಡಲೇ ಏನು ತಿಳ್ಕೊಬೇಕು? 50% ಮಾತ್ರ ನನ್ನ ಮನೆಗೆ ವಾಪಸ್ ಬರ್ಲಿಕ್ಕೆ ಚಾನ್ಸ್ ಇಲ್ಲ, 50% ಮನೆಗೆ ಬರೋದು ಚಾನ್ಸ್ ಇಲ್ಲ. ಯಾಕೆ ನಾನು ಕರೆಕ್ಟಾಗಿ ರೋಡ್ನಲ್ಲಿ ಹೋದ್ರು, ನೀವು ಎದುರಿನವ್ರು ಬಂದು ಏನಾದ್ರು ಗಲಾಟೆ ಮಾಡಿದ್ರೆ ನೀವೇನು ಮಾಡೋಕೆ? ಓವರ್ಟೇಕ್ ಮಾಡೋ ಹೊತ್ನೊಳಗೆ ಎದುರಿನವ್ರು ಸ್ಲೋ ಮಾಡ್ಬೇಕು, ಅವ ಮಾಡಲಿಲ್ಲ ಅವ ಬಂದ್ಬಿಡ್ತಾ, ನೀವು ಹೋದ್ರೆ ಅಂದ್ರೆ ಮುಗಿದು. ಹೌದು, if you surrender unto me, this will happen. What will happen? You will become free from sinful reactions and you will come to me. So that means Krishna has given you free. If you perform bhakti, you bhakti maadidre nimage ella paapagalinda muktaragi nee vaikunthakke hogabahudu. Avale Krishna free will kottaru. If you don't perform bhakti, then what will happen? The other thing will happen. What is that? Karma will come and catch us. So Krishna has given that free will. This one shloka is the answer to your question. So although Krishna knows your past and present and future and everything, so therefore he knows that I am going to go to hell, therefore he gave me chance to perform bhakti, therefore he has given Bhagavad Gita. is telling, at least now you follow this. You don't follow this, now you are going to suffer in hell for eternity. So therefore Krishna has given us a chance, he has given us free will. So Krishna knows our future. What is our future? What is our future? Tell us. Tell me. We are destined to go to hell. So therefore Krishna is intervening. ಅವರು ಬಂದು ನಿಮ್ಮ ಮಧ್ಯಸ್ಥಿಕೆ ಮಾಡ್ತಾ ಇದಾರೆ, ತಮ್ಮ ಈಗಾದರೂ ಒಂದು ಮಾತು ಕೇಳೋದು ಬಿಟ್ಟು ಇದು ತೋ ಈ ರೀತಿ ಜೀವನ ಮಾಡ ಅದರಲ್ಲಿ ಶ್ಯೂರ್ ಟು ಗೋ ಟು ಹೆಲ್. ಕೃಷ್ಣ ನೋಸ್ ಮೈ ಫ್ಯೂಚರ್, ಕೃಷ್ಣ ನೋಸ್ ಯುವರ್ ಫ್ಯೂಚರ್, ಕೃಷ್ಣ ನೋಸ್ ಹೀಸ್ ಫ್ಯೂಚರ್. ಸೊ ದೇರ್ ಫೋರ್ ಹೀ ಈಸ್ ಟೆಲಿಂಗ್ ನಾಟ್ ಡೈರೆಕ್ಟ್ಲಿ ಬಟ್ ಇನ್ಡೈರೆಕ್ಟ್ಲಿ ಥ್ರೂ ಡಿವೋಟ್ಸ್. And Krishna, when Bhagavad Gita is in your home, so understand that Krishna is directly telling you, because Krishna is not different than his words. Follow? So he is not. So therefore, Krishna knowing your future, so he has given you bhakti. So how fortunate we are that knowing our future, Krishna is taking pity upon us. Therefore he is giving Bhagavad Gita and the knowledge of Bhagavad Gita. So now it is up to us. Either namaga ega nam ega free will namatre. If I want to, then I can do bhakti, otherwise I cannot. So free will namatre. And Krishna will future bhote tam. So therefore this is an arrangement. How the look? Correct? You got the answer? ಮತ್ತೆ ಯಾರಿಗೆ ಇನ್ನೊಂದು ಏನು ಪ್ರಶ್ನೆ ಅಂತ
ಹೇಳ್ಬೋದು.
ಯಾಕೆ ಯಾಕಪ್ಪ ಅಂತಂದ್ರೆ ಈ ಉದಾಹರಣೆ ಕೊಟ್ಟನಲ್ಲ ನಾನು, ಪುರೇಶ ಅವ್ರ ಪತ್ನಿ ಅವರು ಒಂದಿವಸ ಮಲ್ಕೊಂಡಿದ್ರು, ಅವ್ರ ಪತ್ನಿ ಗಾಬರಿ ಆಗಿಬಿಟ್ಲು. ಕಾರಣ ಏನ್ ಹೇಳಿದ್ರು ಅವರು? ಅದು ಹೋದ ತಂದ ಕೂಡಲೇ ಇಬ್ರು ಆರಾಮಾಗಿ ನಿದ್ದೆ ಹತ್ಬಿಡ್ತಾವ್ರಿ. ಅವ್ರಿಗೆ ನಿದ್ದೆ ಹತ್ತಿದ್ರು, ಅವ್ರ ಪತ್ನಿಗೆ ನಿದ್ದೆ ಹತ್ತಿದ್ದಿಲ್ಲ. ಆಮೇಲೆ ಎರಡನೇ ಉದಾಹರಣೆ ಸನಾತನ ಗೋಸ್ವಾಮಿ ಮತ್ತು ಸಂತೋಷ್ ದತ್. ಅರ್ಥಾತ್ ಭೌತಿಕ ಹಾ ಹೇಳ್ರಿ ಹೇಳ್ರಿ. ಯೋಗಕ್ಷೇಮ ವಾಹನ. ಸೊ ಬಟ್ ನಾಟ್ ಅಕಾರ್ಡಿಂಗ್ ಟು ಯುವರ್ ಕ್ಯಾಲ್ಕುಲೇಷನ್. ಸೊ ಕೃಷ್ಣ ವಾಟ್ ಎವರ್ ಇಸ್ ಗುಡ್ ಫಾರ್ ಮೀ ವಿಲ್ ಡು. ಕೃಷ್ಣ ನನಗೊಂದ್ ವೇಳೆ ಕ್ಯಾನ್ಸರ್ ಕೊಡ್ತಾನೆ ನನ್ನ ಭಕ್ತಿಗೆ ಒಳ್ಳೇದಿದ್ರೆ ನನಗೆ ಕ್ಯಾನ್ಸರ್ ಬರ್ತದೆ, ನನ್ನ ಭಕ್ತಿಗೆ ಒಳ್ಳೇದಿಲ್ಲ ಅಂದ್ರೆ ನನಗೆ ಕ್ಯಾನ್ಸರ್ ಕೊಡೋದಿರೋದು. ಕೃಷ್ಣ ವಿಲ್ ಗೋ ಟು ಎನಿ ಎಕ್ಸ್ಟೆಂಟ್. ಕೃಷ್ಣ ಎಂದೂ ಭಗವದ್ಗೀತದೊಳಗೆ ಹೇಳೋದಿಲ್ಲ ನಾನು ನಿಮ್ಮ ಆರೋಗ್ಯ, ನಿಮ್ಮ ಐಶ್ವರ್ಯ, ನಿಮ್ಮ ಎಲ್ಲದನ್ನು ನಾನು ಕಾಪಾಡ್ತೀನಿ ಅಂತ ಹೇಳಿ. ಅಲ್ಲ ಅದನ್ನ ಹೇಳ್ತೇನೆ ನಾನು. ಈಗ ಕೃಷ್ಣ ಯಾವಾಗ ಯೋಗಕ್ಷೇಮ ವಾಹಾಮ್ಯಹಂ ಅಂತ ಹೇಳ್ತಾನಲ್ಲ, ಅದಕ್ಕೇನರ್ಥ? ಅದು ಭೌತಿಕ ಅಲ್ಲ. ಈಗ ನಿಜವಾದ ವ್ಯಕ್ತಿ ವ್ಯಕ್ತಿತ್ವ ಏನು? ಒಂದು ವಿಶ್ವಾಸ. ಹೌದಲ್ಲ, ಕೃಷ್ಣನಲ್ಲಿ ಏನು ವಿಶ್ವಾಸ ಇದೆ ಅದನ್ನ ದೇವರು ಕಾಪಾಡ್ತಾನೆ. ವಿಶ್ವಾಸ ಕಡೆ ಅಂದ್ರೆ ಅವಿಶ್ವಾಸ ಜಾಸ್ತಿ ಕೊಡ್ತಾನೆ ಅಂತೇಳಿ ಅರ್ಥ ಮಾಡ್ಕೊಳ್ಬೇಕು. ಹೊರತು ನಾವು ಭೌತಿಕ ಏನು ವಸ್ತುಗಳಿದಾವಲ್ಲ ಅದನ್ನು ಕಾಪಾಡೋಕೆ ಕೃಷ್ಣ ಎಂದು ಇದನ್ನು ಕೊಡಬೇಕು. ಒಂದ್ ವೇಳೆ ಭೌತಿಕ ವಸ್ತುಗಳನ್ನು ಕಾಪಾಡ್ತಾನೆ ಕೃಷ್ಣ ಅಂದ್ರೆ ಅದು ಅವನಿಗೆ ಎಕ್ಸ್ಟ್ರಾ ಮರ್ಸಿ. ಅದು ತಿಳಿದಾ? ಈಗ ಧ್ರುವ ಮಹಾರಾಜನಿಗೆ ಮತ್ತು ಪಾಂಡವರಿಗೆ ಮತ್ತು ಅಂಬರೀಷ್ ಮಹಾರಾಜನಿಗೆ ಮತ್ತು ಪ್ರಹ್ಲಾದ್ ಮಹಾರಾಜನಿಗೆ ದೇವ್ರು ಏನ್ ಮಾಡಿದ? ಇಡೀ ಚಕ್ರವರ್ತಿ ಸಾಮ್ರಾಟ ಮಾಡಿಬಿಟ್ಟು ಇಡೀ ವಿಶ್ವಕ್ಕನ ಅವನು ರಾಜ ಅದ. ಒಂದು ಸಣ್ಣ ಹಳ್ಳಿಗೆ ರಾಜ ಅಲ್ಲ, ಯಾಕಂದ್ರೆ ಅವನಿಗೆ ಗೊತ್ತಿತ್ತು ಇವ್ರು ವಿಶ್ವದ ಸಾಮ್ರಾಟನ ಒಂದು ಸಿಂಹಾಸನ ಕೊಟ್ರು ಇವರಿಗೆಲ್ಲ ತೆರಿಗೆ ಇರೋದಿಲ್ಲ ಅನ್ನೋದು ಗೊತ್ತಿತ್ತು. ಆದ್ರಿಂದ ಅವ್ರಿಗೆ ಅದನ್ನು ಕೊಟ್ಟು ದೇವರು. ಒಂದ್ ವೇಳೆ ನಾನು ಇವತ್ತು ವಿಶ್ವದ ಸಾಮ್ರಾಟ ಅಲ್ಲ ಅಂದ್ರೆ ಅದಕ್ಕೇನು ಕಾರಣ? ಅದಕ್ಕೇನು ಕಾರಣ ಹೇಳು? ಯಾಕಂದ್ರೆ ನನ್ ಬಂದ್ಮೇಲೆ ವಿಶ್ವದ ಸಾಮ್ರಾಟ ಮಾಡಿದ ದೇವರು ಅಂದ್ರೆ ಏನಾಗ್ತಿತ್ತು? ನನಗ ಅಹಂಕಾರ ಉಂಟಾಗ, ಆದ್ರಿಂದ ನನಗೆ ಇಲ್ಲಿ ಕುಂದಿರ್ಸಂತೆ. ಇಲ್ಲ ಅಂದ್ರೆ ಒಂದ್ ವೇಳೆ ನಾನೇನಾದ್ರೂ ಅಹಂಕಾರ ನನ್ನಲ್ಲಿ ಇದ್ದಿದ್ದೆ ಇಲ್ಲ ಅಂದ್ರೆ ನನಗೆ ವಿಶ್ವ ಸಾಮ್ರಾಟ ಮಾಡ್ತಿದ್ದೆ. ಯಾಕಂದ್ರೆ ವಿಶ್ವ ಸಾಮ್ರಾಟ ಮಾಡಿದ ಮೇಲೂ ನಿಮ್ಗೆ ಅಹಂಕಾರ ಬರದೇ ಇದ್ರೆ ದೇವ್ರು ನಿಮ್ಗೆ ಮಾಡ್ಬೋದು. ದೇವ್ರ ಏನ್ ನೋಡ್ತಾನ, ಭಕ್ತಿಗೆ ಏನು ಅನುಕೂಲ ಐತಿ ಅದನ್ನ ಕೊಡ್ತಾನೆ. ಭಕ್ತಿಗೆ ಏನು ಅನುಕೂಲ ಐತಿ ಅದನ್ನ ಮಾತ್ರ ಕೊಡ್ತಾನೆ. ದೇವ್ರ ಏನ್ ಮಾಡ್ತಾನ, ನಾವು ಕೇಳಿದ್ದನ್ನು ಕೊಟ್ಟು ನಮಗ ನಮ್ಮ ಜೀವನ ಹಾಳು ಮಾಡೋದಿಲ್ಲ. ಯಾಕಂದ್ರೆ ಅವನು ನಮ್ಮ ಹಿತೈಷಿ, ನಮ್ಮ ತಂದೆ, ನಮ್ಮ ತಾಯಿ. ಮಗುಗೇನ್ ಗೊತ್ತೈತೆ ಹೇಳ್ರಿ, ತನ್ನ ಬಗ್ಗೆ ನನಗೇನು ಗೊತ್ತು, ನನಗೇನ್ ಬೇಕು, ತನಗೇನು ಬೇಡ ಅನ್ನೋ ಗೊತ್ತಿಲ್ಲ, ಗೊತ್ತಿಲ್ಲ. ಆದ್ರೆ ತಂದೆ ಗೊತ್ತಿದೆ ಈ ಮಗುಗೆ ಏನು ಅವಶ್ಯಕತೆ. ನಾವೆಲ್ಲರೂ ದೇವರ ಎದುರು ಮಕ್ಕಳಿದ್ದಾನೆ, ಎಷ್ಟು ದೊಡ್ಡರಾದ್ರು ತಂದೆ ತಾಯಿ ಎದುರು ನಾವು ಮಕ್ಕಳಾದರು. ಹಂಗಿರುವಾಗ ನಮ್ಮ ಭಕ್ತಿಗೆ ಏನು ಅವಶ್ಯಕತೆ ಇದೆ ಅದು ದೇವ್ರು ನಮ್ಗೆ ನಿಶ್ಚಿತ ಕೊಟ್ಟೆ ಕೊಡ್ತಾನೆ. ಆಮೇಲೆ ನಮ್ಮ ಭಕ್ತಿಗೆ ಏನು ಅವಶ್ಯಕತೆ ಇಲ್ಲ ಅದನ್ನು ವಾಪಸ್ ತಗೊಳ್ತಾನೆ. ಆ ರೀತಿ ನಾವು ಈ ವಿಶ್ವಾಸ ನಮ್ಮಲ್ಲಿ ಇರಬೇಕು. ಒಂದ್ ವೇಳೆ ನಾಳೆ ನನಗೇನೋ ಒಂದು ಸಮಸ್ಯೆ ಆಯ್ತು ಅಂತಂದ್ರೆ ನನಗೇನು ವಿಶ್ವಾಸ ಇರಬೇಕು? ಕೃಷ್ಣನಿಗೆ ಗೊತ್ತೈತಿ, ಆದ್ರಿಂದ ಇದನ್ನ ನಾವು ಎತ್ಕೊಂಡು ಬಿಟ್ಟಿದ ಅಂತಂದು ಹೇಳಿ ನಾವು ಸಮಾಧಾನ ಪಡಬೇಕು. ಹೊರತು ಏ ನೋಡಿ ಹಿಂಗಾಗ್ತದೆ, ಇದಕ್ಕೆ ಕೃಷ್ಣನೇ ಕಾರಣ, ಇದು ಹಿಂಗಾಗ್ಲಿಕ್ಕೆ ಏನು ಹೆಂಗ ಸಾಧ್ಯ ಅಂತೇಳಿ ನಾವು ಕೃಷ್ಣಗೆ ಅಪವಾದ ಹೊರಿಸ್ಬಿಟ್ರೆ ನಾವು ದೊಡ್ಡ ಸಮಸ್ಯೆಗೆ ಮುಂದೆ ಪರಿಣಾಮ ಉಂಟಾಗ್ತದೆ, ಮತ್ತೆ ಸಮಸ್ಯೆಗಳು ಜಾಸ್ತಿ ಆಗ್ತವೆ, ಕಡಿಮೆ ಆಗಬೇಕು. ಆದ್ದರಿಂದ ಯೋಗಕ್ಷೇಮ ವಹಾಮ್ಯಂ ಏನದಲ್ಲ ಶ್ಲೋಕ, ಆ ಶ್ಲೋಕದ ತಾತ್ಪರ್ಯ ಏನಪ್ಪ ಅಂತಂದ್ರೆ ಭಕ್ತಿಗೆ ಏನು ಅವಶ್ಯಕತೆ ಇದೆ ಅದನ್ನು ಕಾಪಾಡ್ತಾನೆ, ಭಕ್ತಿಗೆ ಏನು ಅವಶ್ಯಕತೆ ಇದೆ ಅದನ್ನು ಎಕ್ಸ್ಟ್ರ ತಂದು ಕೊಡ್ತಾನೆ, ಹೊರತು ಭೌತಿಕ ಸಾಮಗ್ರಿಗಳನ್ನು ಅಂತ ಕೊಡ. ಯಾಕಂದ್ರೆ ಭೌತಿಕ ಸಾಮಗ್ರಿಗಳಿಂದ ಏನು ಉಂಟಾಗ್ತದೆ, ನಮಗೆ ಅಟ್ಯಾಚ್ಮೆಂಟ್ ಉಂಟಾಗ್ತದೆ, ಅದರದ್ದು ಏನು ಉಂಟಾಗ್ತದೆ, ಆಸಕ್ತಿ ಉಂಟಾಗ್ತದೆ. ಆಸಕ್ತಿ ಉಂಟಾದ್ರೆ ಭಕ್ತಿಗೆ ಅದು ವಿರುದ್ಧ ಐತಿ, ಅದು ಹಂಗಿರೋ ಕೊಡೋದಿಲ್ಲ ಕೃಷ್ಣ. ಒಂದೊಳಗೆ ಕೊಟ್ಟಿದ್ದಾನೆ ಅಂತಂದ್ರೆ ಅದು ಅವನು ವಿಶೇಷ ಕರುಣ. ಆದ್ರೆ ನೀವೆಲ್ಲ ಭಕ್ತರಿಗೆ ನೀವು ನೋಡ್ರಿ, ಅವ್ರು ಭಗವಂತ ಎದುರಿಗೆ ಬಂದು ನಿಲ್ತಾನ, ಅವ್ರಿಗೆ ಭಾಗವತದೊಳಗೆ ಎಷ್ಟು ಮಂದಿ ಧ್ರುವ ಮಹಾರಾಜನ ಎದುರಿಗೆ ಬಂದ, ವಿಷ್ಣು ನರಸಿಂಹ ದೇವನ ಎದುರಿಗೆ, ಪ್ರಹ್ಲಾದನ ಎದುರಿಗೆ ಬಂದ, ಪಾಂಡವರ ಎದುರಿಗೆ ಕೃಷ್ಣ ಬಂದ, ಅಂಬರೀಷನ ಎದುರಿಗೆ ಸ್ವಾಮಿ ವಿಷ್ಣು ಬಂದ, ಪ್ರಚೇತನ ಎದುರಿಗೆ ವಿಷ್ಣು ಬಂದ, ಇಂದ್ರನ ಎದುರಿಗೆ ವಿಷ್ಣು ಬರ್ತಾನ, ಕಾಳಿಯಾನಪದ ಎದುರಿಗೆ ಕೃಷ್ಣ ಬರ್ತಾನ, ಕಾಳಿಯಾನ ಪತ್ನಿಯ ಎದುರಿಗೆ ಕೃಷ್ಣ ಬರ್ತಾನ. ಪ್ರತಿಯೊಬ್ಬ ಜೀವನ ಅನ್ನದಲ್ಲಿ ಕೃಷ್ಣ ಬಂದಾಗ ಅವ್ರು ಏನ್ ಕೇಳಿದ್ರು ನೋಡಿರಲ್ಲ, ಓದ್ರಿ ಭಾಗವತ ಓದ್ರಿ, ಅವ್ರು ಏನ್ ಕೇಳ್ತಾರೆ, ಎಂದೆಂದಿಗೂ ಭೌತಿಕ ಸಾಮಗ್ರಿಗಳನ್ನು ಎಂದೂ ಕೇಳ. ಅವ್ರು ಉಲ್ಟಾ ಹೇಳ್ತಾರೆ, ಭೌತಿಕ ಸಾಮಗ್ರಿಗಳಿಂದ ನನ್ಗೆ ಆಸಕ್ತಿ ಉಂಟಾಗ್ತದ. ಕುಂತಿದೇವಿ ಏನ್ ಹೇಳ್ತಾಳ, ಕುಂತಿದೇವಿ ಏನ್ ಹೇಳ್ತಾಳ, ಹಾ ಇವೆಲ್ಲ ಏನಿದಲ್ಲ, ಪಾಂಡವ್ರನ್ನು ಕರ್ಕೊಂಡು ಹೋಗ್ಬಿಡಂತ. ಪಾಂಡವ್ರಿಗೆ ತನ್ನ ಮಕ್ಕಳು, ತನ್ನ ಇವ್ರು ನನ್ನ ಮಕ್ಕಳು ಅನ್ನೋ ಒಂದು ನನ್ನ ಮಮಕಾರ ಇದೆ, ಆ ಮಮಕಾರ ನೀನು ಕಟ್ ಮಾಡ್ಬಿಡ್ತೇವ್ರೆ ಅಂತ ಧ್ರುವಮಹಾರಾಜನ ಅದನ್ನೇ ಕೇಳ್ತಾನೆ. ಧ್ರುವಮಹಾರಾಜನ ಏನ್ ಕೇಳ್ತಾನೆ, ಧ್ರುವಮಹಾರಾಜನ ಗೊತ್ತ, ಸ್ವಾಮಿ ಕೃತಾರ್ಥ ವರನ್ನ ಯಾಚೆ, ನಾನು ನಿಮ್ಮನ್ನು ನೋಡ್ದೆ ಈಗ ನನ್ಗೆ ಇನ್ನೇನು ವರ ಬೇಕು, ಬೇಡ ಬೇಡ ವರ ಅಂತ. ಹಾಗೆ ಇಲ್ಲ, ನೀವೇನಾದ್ರೂ ಕೇಳು. ಕೃಷ್ಣ ಹೇಳ್ತಾನ ವಿಷ್ಣು, ಹೌದು ನೀನು ಬಂದಿದ್ದಕ್ಕ ಸಾಮ್ರಾಜ್ಯ ಕೇಳಲಿಕ್ಕೆ, ಸಾಮ್ರಾಜ್ಯ ಕೊಟ್ಟು ತಗೊಂಡು ತಗೊಂಡು ಹೋಗಲ್ಲ ಕೊಡ್ತೇನೆ, ಬೇಡ ಬೇಡ ಬೇಡ. ಯಾಕೆ ನಾನು ಹುಡುಕ್ತಾ ಇದ್ದೇನು, ಇಲ್ಲ ನಾನು ಹುಡುಕ್ತಾ ಇದ್ದದ್ದು ಕಾಚಿನ ತುಂಡುಗಳು, ಈಗ ನನಗೇನು ಸಿಕ್ಕಿದೆ, ವಜ್ರಕ್ಕೆ ಬೆಲೆ ಇದೇನೋ ಕಾಚಿನ ತುಂಡಿಗೆ ಬೆಲೆ ಇದೆ. ಭೌತಿಕ ಸಾಮಗ್ರಿಗಳಿಗೆ ನಾವು ಇಷ್ಟು ಬೆಲೆ ಕೊಡ್ತೇವಿ, ಅದರದ್ದು ಕೃಷ್ಣ ಭಕ್ತಿ ವಜ್ರ ಇದ್ದಂಗೆ, ಕಾಜಿನ ಚೂರು ಹೆಂಗಿರ್ತಾವ ಅವು ಬೆಳಿತಾವ, ವಜ್ರನು ಬೆಳಿತದ, ವಜ್ರಕ್ಕೆ ಒಂದು ಬೆಲೆ ಇದೆ. ಆಮೇಲೆ ವಜ್ರ ನೀವು ಹಂಗ ಹಿಡಿದ್ರು ನಿಮ್ ಕೈ ಕಟ್ಟಾಗೋದಿಲ್ಲ, ಕಾಚಿನ ತುಂಡನ್ನು ನೀವು ಕೈಯಲ್ಲಿ ಹಿಡಿಸ್ಬಿಟ್ರಿ ಏನಾಗ್ತಿ, ಅದಕ್ಕೇನೆ ಬೆಲೆ, ಬೆಲೆ ಅಂತೂ ಇಲ್ಲ. ಮುಟ್ಟಿದ್ರೆ ಕೈಯೆಲ್ಲ ಮೈಯೆಲ್ಲ ರಕ್ತ ಆಗ್ತದೆ, ಹೌದಲ್ಲ? ಅದ್ರ ಎರಡು ಹೊಳಿತಾವ, ಕಾಜು ಹೊಳಿತೀವಿ, ವಜ್ರನು ಹೊಳಿತಾವ. ವಜ್ರಕ್ಕೆ ಬೆಲೆ ಕಟ್ಟಕ್ಕಾಗತ್ತ, ವಜ್ರ ನೀವು ಕೈಯಲ್ಲಿ ಹಿಡಿದ್ರೆ ನಿಮ್ ಕೈ ಕಟ್ಟಾಗ್ತದ, ಭಗವಂತನ ಭಕ್ತಿ ಬರ್ತದೆ. ಈ ಜಗತ್ತಿನ ಸಾಮಗ್ರಿಗಳು ಹಂಗಿದ್ದಂಗ ಅವು ಒಳಿತಾವ, ಎರಡೂ ಒಳಿತಾವ, ಆದ್ರೆ ಯಾವ್ದನ್ನ ಹೇಳಬೇಕು ಅದ್ರ. ಆದ್ರಿಂದ ಧ್ರುವ ಮಹಾರಾಜ್ ಹೇಳ್ತಾನ, ನನ್ಗೆ ಇದು ಬೇಡ ಬೇಡ, ಯಾಕಂದ್ರೆ ಇದು ಇದರಿಂದ ಏನಾಗ್ತದೆ, ಕೈಯೆಲ್ಲ ರಕ್ತಾರೆ. ನನಗ ನೀವ್ ಎದುರು ಬಂದಿರಿ, ನೀವ್ ವಜ್ರ ಇದ್ದಂಗ, ಮತ್ತೆ ನೀವಿರುವಾಗ ಆ ಕಾಜಿನ ತುಂಡು ನಾನು ತಗೊಂಡು ಏನ್ ಮಾಡಿ, ಅವನಿಗೆ ಏನ್ ಬೇಕಾಗಿತ್ತು, ಸಾಮ್ರಾಜ್ಯ ಬೇಕಾಗಿತ್ತು. ಯಾಕಂದ್ರ ಅವನಿಗೆ ಅಪಮಾನ ಮಾಡಿದ್ದ ಅವ್ರ ತಂದೆ ಉತ್ತಾನ ಪಾದ. ಅವ ಹೇಳ್ದ, ನಮ್ಮ ಅಜ್ಜನಿಗಿಂತನು ದೊಡ್ಡದು ನನಗೆ ಸಾಮ್ರಾಜ್ಯ ಬೇಕು ಅಂತ ಹೇಳ್ಬಿಟ್ಟ ಅಂತ ಹೇಳಿ ಅವ ವಿಷ್ಣು ಕುರಿತು ತಪಸ್ಸೆ ಮಾಡಿದ. ಆಮೇಲೆ ವಿಷ್ಣು ನೋಡ್ರಿ, ವಿಷ್ಣು ಹೆಂಗದಾನಂದ್ರ ವಿಷ್ಣು ಭಕ್ತಿ ಮತ್ತು ದೇವಿ ದೇವತೆಗಳ ಭಕ್ತಿ ನಿನ್ನ ಹೇಳಕ್ ಆಗ್ಲಿಲ್ಲ. ಇವತ್ತು ಹೇಳ್ತೀನಿ, ವಿಷ್ಣು ಭಕ್ತಿ ಮಾಡುವಾಗ ಏನಾಗ್ತದ, ಬಾಡೋದ್ಕಿಂತ ಮತ್ತೆ ನಮ್ದು ದೊಡ್ಡ ವಿಷ್ಣು ಭಕ್ತಿ, ನನ್ಗೆ ಇದು ಬೇಕು, ಕುಡಿ ಬೇಕು, ಇದು ಬೇಕು, ಇದು ಬೇಕು, ಎಲ್ಲ ಕಡೆ ಎರಡು ಪೇಜ್ ತುಂಬ ಅದ ಇಟ್ಕೊಂಡು ನಾವು ಒಳಗ್ ಕಾರ್ಯ ಇರ್ತೀವಿ. ಆಮೇಲೆ ಕೃಷ್ಣ ಭಕ್ತಿ ಸಿಕ್ಕ ಮೇಲೆ ಅದು ಚೀಟಿ ಎಲ್ಲಿ ಹೋಯ್ತು ಅದೋ ಗೊತ್ತಾಗೋದಿಲ್ಲ, ಅದೆಲ್ಲೋ ಬಿದ್ದು ಹೋಗ್ಬಿಡ್ತದೆ. ಅದ್ರೊಳಗೆ ಬರ್ದದ ಐಟಮ್ ಅಂತಾರೆ, ಯಾಕೆ ನಮ್ಗೆ ಸಿಕ್ಕಿರೋದು ವಜ್ರ. ನಾವು ಹುಡ್ಕೊಂಡು ಬಂದಿದ್ದು ನಮ್ಗೆ ಆ ಬಳಿದ ತುಂಡಾಗಿದ್ದು ಅದರದ್ದು ಕಾಚಿನ ತುಂಡು ಬೇಕು, ಆಮೇಲೆ ಬಾಟ್ಲಿ ಚೂರು ಇರ್ತಾರಲ್ಲ ಅದ್ರದ್ದು ಅದ್ರದ್ದು ಸಾಕಷ್ಟು ತುಂಡು ಬೇಕು, ಆಮೇಲೆ ಇವು ಬಲ್ಬ್ ಇರ್ತಾವಲ್ಲ ಬಲ್ಬ್ ಹೊಡೆದ್ಮೇಲೆ ಅದು ತುಂಡು ಬೇಕಾಗಿತ್ತು, ತುಂಡು ಬೇಕು ಅದ್ರದ್ದೊಂದು ಅದೊಂದು ಎಂಟು ತುಂಡು ಬೇಕು, ಆಮೇಲೆ ಬಾರ್ ಲೈಟ್ ಇರ್ತಾವ ಅದ್ರದ್ದೊಂದು ಸ್ವಲ್ಪ ತುಂಡು ಬೇಕು, ಅಲ್ಲಿ ಚಸ್ಮಾದ್ದು ಅವು ಒಂದಿಷ್ಟು ತುಂಡು ಬೇಕು, ಹಿಂಗೆ ಒಂದು ದೊಡ್ಡದಷ್ಟು ಇರ್ತದ. ಆದ್ರೆ ಕೃಷ್ಣನ ಅದೇ ಇರ್ತಮ್ಮ, ನಿಮ್ಗೆ ನೀವು ತಗೊಂಡು ಏನಾಗ್ತದೆ. ಆದ್ರೆ ನಮ್ಗೇನೋದೇ ಇಲ್ಲ, ಇಷ್ಟು ದೊಡ್ಡ ಲಿಸ್ಟ್ ಐತಿ ಕೃಷ್ಣ ನಮ್ಗೆ ಕೊಡ್ತಾನ. ಆದ್ರೆ ಕೃಷ್ಣ ಭಕ್ತಿ ಮಾಡ್ತಾ 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 ಏನಾಗ್ಬಿಡ್ತದೆ, ಅವು ಬಿಟ್ಟು ಹೋಗುದು. ಕೊನೆಗೆ ನಮ್ಗೆ ಏನ್ ಸಿಗ್ತದೆ, ವಜ್ರ ಸಿಗ್ತದೆ. ಯಾವ್ದನ್ನು ಹುಡುಕೊಂಡು ಹೋಗಿದ್ವಿ ನಮ್ಗೆ ಏನ್ ಸಿಕ್ಕಿದೆ ನೋಡ್ರಿ, ನಾವು ವಿಷ ಹುಡ್ಕೊಂಡು ಹೋಗಿ ನಮ್ಗೆ ಅಮೃತ ಸಿಕ್ತದೆ. ಅದು ಕೃಷ್ಣನ ದೊಡ್ಡ ಗುಣ ಅಲ್ಲ, ನಾವು ಕೇಳಿದ್ದೇನು ನಮ್ಗೆ ಕೃಷ್ಣ ಕೊಟ್ಟಿದ್ದೇವೆ, ಹೌದಾ. ಆದ್ರಿಂದ ನಾವು ವೈಷ್ಣವರ ಪ್ರಾರ್ಥನೆಯನ್ನು ಓದ್ಬೇಕು, ಅದರಿಂದ ನಮ್ಗೆ ದೇವರತ್ರ ಹೋಗಿ ಏನ್ ಕೇಳೋದನ್ನ ಗೊತ್ತಾಗ್ತದೆ. ಆಮೇಲೆ ದೇವಿ ದೇವತೆ ಪೂಜೆ ನಾವು ಯಾವಾಗ ಮಾಡಿದೀವಿ ಏನಾಗ್ತದೆ, ನಮ್ಮ ಲಿಸ್ಟ್ ಇರ್ತಾವಲ್ಲ ನಾವೇನ್ ಚೀಟಿ ಬರ್ಕೊಂಡು ಹೋಗಿರ್ತೇವಲ್ಲ, ಆ ಚೀಟಿ ಎಂದೂ ಕಡಿಮೆ ಆಗೋದಲ್ಲ, ಉಲ್ಟಾ ಹೆಚ್ಚಿಗೆ ಆಗ್ತದೆ ಅದು. ಯಾಕಂದ್ರೆ ದೇವಿ ದೇವತೆ ಪೂಜೆ ಮಾಡೋದ್ರಿಂದ ಭೌತಿಕ ಆಸಕ್ತಿಗಳು ಕಡಿಮೆ ಆಗೋದಿಲ್ಲ, ಹೆಚ್ಚಿಗೆ ಆಗ್ತದೆ. ಆದ್ರೆ ವಿಷ್ಣು ಭಕ್ತಿ ಮಾಡೋದ್ರಿಂದ ಉಲ್ಟಾ ಆಗ್ತದೆ. ಆದ್ರೂ ಕೂಡ ಇಷ್ಟ ಆದ್ರೂ ಕೂಡ ಧ್ರುವನಿಗೆ ವಿಷ್ಣು ಏನ್ ಹೇಳ್ತಾನ, ಹೌದು ನೀನು ಬಂದಿದ್ದಕ್ಕ ಸಾಮ್ರಾಜ್ಯ ಕೇಳಕ್ಕ, ನೀನ್ ಈ ಖಾಲಿ ಕೈಯೊಳಗೆ ಹೋಗ್ಬಿಡ್ರ ಜನ ಏನ್ ಅನ್ಕೊಂತಾರ, ಅದೇ ನೋಡಿ ಅವನ್ ವಿಷ್ಣು ಭಕ್ತಿ ಮಾಡಕ್ ಹೋದ, ವಿಷ್ಣುವಿನ ತೆರಿ ಏನ ಸ್ವಲ್ಪ ಟೈಟ್ ಮಾಡ್ಬಿಟ್ಟನ, ಹಿಂಗಾಗಿ ಅವನು ಹೋಗಿದ್ದ ಒಂದು ಆಮೇಲೆ ಬರಿಗೆಯಿಂದ ವಾಪಸ್ ಬಂದ ಅಂತ ಜನರು ಅಂತಾರ ಅಂತಂದ ಹೇಳಿ ವಿಷ್ಣು ಹೇಳ್ತಾನೆ. ಇದನ್ನ ತೋಡವ್ ನೀನು, ಯಾಕಂದ್ರೆ ನಾಳೆ ಯಾರು ನಿನ್ನ ಮುಖ ನೋಡಿದ್ರೆ ಅವ್ರು ವಿಷ್ಣು ಭಕ್ತಿ ಮಾಡೋದನ್ನ ಬಿಟ್ಬಿಡ್ತಾರೆ. ಯಾಕಂದ್ರೆ ಇವಾಗ ವಿಷ್ಣು ಭಕ್ತಿ ಮಾಡಕ್ ಹೋದ ಅವ ಎದಕ್ಕೆ ಹೋಗಿದ್ದ ಅದನ್ನ ಮರೆತು ಬಿಟ್ಟ, ಅದ ವಿಷ್ಣು ಏನ್ ಮಾಡಿದ, ವಿಷ್ಣು ಏನ್ ಮಾಡಿದ, ಅದನ್ನ ಮಂತ್ರ ಮಾಯ ಮಾಡಿ ಅವನ ತಲೆನೇ ಕೇಳಿಸ್ಬಿಟ್ಟ ಅಂತಂದ ಹೇಳಿ ಜನರು ನನ್ನ ಮೇಲೆ ಅಪವಾದ ಬರ್ತಾರ. ಆದ್ರಿಂದ ತಗೊಂಡು ಹೋಗಪ್ಪ ನೀನು, ಹೌದು ಮತ್ತೆ ತಗೊಂಡೋದ್ರೆ ಮತ್ತೆ ತೆಗಿತಿರ್ತದ ನಾಳೆ, ಅದೇನ್ ಚಿಂತೆ ಮಾಡ್ಬೇಕು. ಯಾಕಂದ್ರೆ ಈ ಯೋಗ ಮಾಯದೊಳಗ ಮಹಾಮಾಯದೊಳಗಿದ್ದಾಗ ಏನಾಗ್ತದ, ಭೌತಿಕ ಸಾಮಗ್ರಿ ನೋಡಿ ನಮ್ಗೆ ತೆರಿತೀರಿ. ಯೋಗ ಮಾಯದೊಳಗಿದ್ದಾಗ ಭೌತಿಕ ಸಾಮಗ್ರಿಗಳು ಎಷ್ಟೇ ಇದ್ರು ಕೂಡ ಆ ವ್ಯಕ್ತಿ ತೆರಿತಿರುವುದಿಲ್ಲ ಅಂತ ಹೇಳಿ ಕೃಷ್ಣ ಅವನಿಗೆ ಇದನ್ ಕೊಡ್ತಾನ, ಆಶೀರ್ವಚನ ಗ್ಯಾರಂಟಿ ಕೊಡ್ತಾನ. ಅವಾಗ ಅವನು ತಗೊಂಡು ಹೋಗ್ತಾನ ನೋಡ್ರಿ, ಯಾಕಂದ್ರೆ ಅವನಿಗೂ ಗ್ಯಾರಂಟಿ ಬೇಕಾಗಿತ್ತು. ಹೌದು ಇದೆಲ್ಲ ತಗೊಂಡೋಗಿ ಮತ್ತೆ ನಾನು ಮತ್ತೆ ನಾಳೆ ನಂದು ಭಕ್ತಿಯಿಂದ ಬಿದ್ದು ಬಿಟ್ರ ಪತನ ಆದ್ರೆ ಏನು ಗತಿ. ವಿಷ್ಣು ಹೇಳ್ತಾನೆ ಇರಲಿಲ್ಲ ಹಂಗೇನಾಗೋದಿಲ್ಲ, ಯಾಕಂದ್ರೆ ಈಗ ನೀನು ನಾವು ಪೂರ್ಣ ಶರಣಾಗಿದ್ದೆ, ನಿಮಗೆ ಈಗ ಭೌತಿಕ ವಸ್ತುಗಳು ಆಜುಬಾಜು ಇದ್ದರೂ ಕೂಡ ನಿಮಗೆ ಅದರ ರುಚಿ ಈಗ ಪಾಯಸ ಸಿಕ್ಕಿದ ಮೇಲೆ ಹರಳೆಣ್ಣೆ ನೆನಪಾಗುತ್ತೆ ನಮ್ಗೆ, ಹರಳೆಣ್ಣೆ ಕುಡ್ದೇವಿಲ್ಲ ನಾವೆಲ್ಲರೂ ಕುಡಿಬೇಕಾಗ್ತದೆ ಒಂದೊಂದ್ಸರಿ, ಒಳ್ಳೇದದು ಹೊಟ್ಟಿಗೆ ಒಳ್ಳೇದು. ಪ್ರತಿ ದಿವಸ ಹರಳೆಣ್ಣೆ ಕೊಡ್ರಿ ಸ್ವಲ್ಪ ಅಂತಂದು ಡಾಕ್ಟರ್ ಹತ್ರ ಹೋಗಿ ಹರಳೆಣ್ಣೆ ಕೊಡ್ರಿ ಅಂತಂದು ಬರ್ತೀವಿ. ಅದ್ರ ಪ್ರತಿಷ್ಠಿತ ಪಾಯಸ ಈ ಪ್ರಭುಗಳು ನಮ್ಮ ಪಾಯಸ ಮಾಡ್ಯಾರೀಗ ಎಲ್ಲರಿಗೂ ಕೊಡ್ತಾರೆ. ನಾವು ಕೊಡೋದು ಹರಳೆಣ್ಣೆ ಇದ್ದಂಗ ನಮ್ಮ ಉಪದೇಶ ಪ್ರಭುಗಳು ಕೊಡಸ ಪಾಯಸ ಅವ್ರ ಪಾಯಸ ಕುಡೀರೀಗ ಎಲ್ಲರೂ. ಆದ್ರಿಂದ ಹರಳೆಣ್ಣೆ ಪಾಯಸ ಸಿಕ್ಕಮೇಲೆ ಹರಳೆಣ್ಣೆ ತಯಾರು ಮಾಡ್ತಾರ್ರಿ. ಪ್ರಸಾದ ಸಿಕ್ಕಮೇಲೆ ನಮ್ಮ ಉಪದೇಶಗಳಲ್ಲಿ ಹೌದಲ್ಲ ಏನೇ ಇರ್ಲಿ, ಆದ್ರ ಭಗವಂತನ ಭಕ್ತಿ ಹೆಂಗೈತಂದ್ರ ಅದು ಪಾಯಸ ಇರ್ತದೆ. ಭೌತಿಕ ಸಾಮಗ್ರಿಗಳು ಹರಳೆಣ್ಣೆ ಇದ್ದ ಆದ್ರ ಒಬ್ಬ ಇನ್ನು ಯಾರು ಯಾರಿಗೆ ಭಗವಂತನ ಭಕ್ತಿ ಇನ್ನೂ ಸಿಕ್ಕಿಲ್ವೋ ಅವನಿಗೆ ಇವೆಲ್ಲ ಅಗ್ನಿ ಚಂದ ಕಾಣಿಸ್ತಾವ ಭೌತಿಕ ವಸ್ತು ಕಾಣಲೇಬೇಕು. ಯಾಕೆ ಹೇಳ್ರಿ, ಅವು ಕೂಡ ಭಗವಂತನಿಂದನ ಉತ್ಪತ್ತಿ ಆಗಿತ್ತು. ಭೌತಿಕ ಸಾಮಗ್ರಿಗಳು ಹುಟ್ಟೋದು ಎಲ್ಲಿಂದ, ನಾವು ಹುಟ್ಟಿಸೋದಿಲ್ಲ, ನಾವು ಬರಿಗೆಯಲ್ಲಿ ಬರ್ತೀವಿ, ಬರಿಗೆಯಲ್ಲಿ ಹುಟ್ಟು. ಭೌತಿಕ ಸಾಮಗ್ರಿಗಳನ್ನು ಭಗವಂತನ ಉತ್ಪತ್ತಿ ಮಾಡಿದ್ರು. ಮತ್ತೆ ಹೇಗಿರುವಾಗ ಭಗವಂತನಷ್ಟೇ ಆಕರ್ಷಣೆ ಅದಕ್ಕೂ ಇದೆ. ಆದ್ರ ಎಷ್ಟು ಆಕರ್ಷಣೆ, ಎರಡೂ ಬೆಳೀತದ, ಒಂದು ವಜ್ರನು ಬೆಳೀತದ, ಒಂದು ಕಂಚು ಕಾಚುನು ಬೆಳೀತದ, ಆದ್ರೆ ಅಂತರ ಎಷ್ಟಿದೆ ಅಜುಗಿದ ಅಂತ. ರೋಡ್ ಗೋಲ್ಡ್ ಅದು ಬೆಳೀತದ, ಇದು ಇಲ್ಲದ ನೋಡ್ರಿ ಇವೆಲ್ಲ, ಇದು ಗೋಲ್ಡ್ ಕಣ ಕಾಣಿಸ್ತದ, ಅದ್ರ ಗೋಲ್ಡ್ ಅದು ಅದಲ್ಲ, ಅದರದ್ದು ಬಂಗಾರದ ಬಣ್ಣ, ಇದು ಬಂಗಾರದ ಬಣ್ಣ, ಅದ್ರ ಬೆಲೆಗೆ ಎಷ್ಟು ವ್ಯತ್ಯಾಸ. ಅದು ಭಗವಂತನ ಸೇವೆ ಒಳಗೆ ಅದು ಉಪಯೋಗ ಆಗಲ್ಲ, ಆದ್ರಿಂದ ಅದು ಬಂಗಾರಕ್ಕಿಂತ ಹೆಚ್ಚು ಬೆಲೆ ಅದು. ಹಂಗಂತೇಳಿ ನಾವು ಅದಕ್ಕೆ ತಿರಸ್ಕಾರ ಮಾಡೋಕ್ಕಾಗುದಿಲ್ಲ. ಯಾಕಂದ್ರೆ ಅದು ಯಾರಿಗೆ ಅಲಂಕಾರ ಮಾಡ್ತಾರ, ಕೃಷ್ಣಗೆ ಅಲಂಕಾರ ಮಾಡ್ತಾರೆ, ಆದ್ರಿಂದ ಅದು ಬಂಗಾರಕ್ಕಿಂತ ಹೆಚ್ಚು ಬೆಲೆ. ಅದ್ರ ಒಂದು ಉದಾಹರಣೆ ಏನು ಕೊಡ್ತಾರೆ, ಎರಡೂ ಹೇಳಿದ್ದಾರೆ, ಹಾಲು ಬೆಳೆಯಿದೆ, ಸುಣ್ಣದ ನೀರು ಒಂದು ಕುಡಿದ್ರೆ ಏನಾಗ್ತದ, ಇನ್ನೊಂದು ಕುಡಿದ್ರೆ ಪುಷ್ಟಿ ಉಂಟ. ಅದೇ ರೀತಿ ಎರಡೂ ಹಂಗೆ ಕಾಣಿಸ್ತವೆ, ಭೌತಿಕ ಸಾಮಗ್ರಿಗಳು ಭಕ್ತಿ ಎರಡು ಹಂಗೆ. ಅದ್ರ ಬೆಲೆ, ಅದ್ರದ್ದು ಗುಣಧರ್ಮ, ಕಾಗೆನೂ ಕಪ್ಪಿದೆ, ಕೋಗಿಲೆನೂ ಕಪ್ಪಿದೆ, ಕಾಗೆ ಕಾಗೆನೇ ಕೋಗಿಲೆ, ಕಾಗಿಲೆ ಎಂದು ಕೋಗಿ ಆಗುತ್ತೆ. ಸುಣ್ಣದ ನೀರು, ಬಂಗಾರ, ಸಾಕಷ್ಟು ಉದಾಹರಣೆ. ಅದರಿಂದ ನಾವು ಇದು ಎಲ್ಲ ಶಾಸ್ತ್ರದ ಇದೇನಿದು ಮರ್ಮ ಏನು, 14 ಲೋಕದೊಳಗ ಹುಡುಕಿದ್ರೆ ಯಾವ ವಸ್ತು ಸಿಗೋದಿಲ್ಲ ಆ ವಸ್ತು ನೀವು ಹುಡುಕ್ರಿ ಅಂತಂದು ಹೇಳ್ತಾರೆ ವ್ಯಾಸದೇವರು. 14 ಲೋಕದೊಳಗೆ ಎಲ್ಲ ವಸ್ತುಗಳು ಸಿಗ್ತಾವ, ಒಂದು ವಸ್ತು ಬಿಟ್ಟು ಅದೇನು ಅದನ್ನು ಹುಡುಕ್ರಿ ಅಂತಂದು ಹೇಳ್ತಾರೆ. ಯಾಕಂದ್ರೆ ಆ ವಸ್ತು ನಿಮ್ಮ ಹತ್ರ ಇದ್ರೆ ನಿಮಗೆ ವೈಕುಂಠಕ್ಕೆ ಹೋಗ್ಲಿಕ್ಕೆ ಹೊರತು ಭೌತಿಕ 14 ಬ್ರಹ್ಮಾಂಡದೊಳಗೆ ಏನು 14 ಲೋಕದೊಳಗೆ ಏನೇನು ವಸ್ತುಗಳಿದಾವಲ್ಲ ಅವನ್ನ ನಾವು ಕೂಡಿ ಹಾಕೊಂತ ಹೋದ್ರೆ ಅವೆಂದು ನಮ್ಮ ಜೊತೆಗೆ ಬರೋದಿಲ್ಲ. ಆಮೇಲೆ ಒಂದಿವ್ಸ ನಾವು ಜಾಗ ಖಾಲಿ ಮಾಡೋಗ್ತದೆ ನೋಡ್ರಿ ಇಲ್ಲಿಂದ, ಆ ಸಮಯದೊಳಗೆ ದೊಡ್ಡ ಸಮಸ್ಯೆ ಉಂಟಾಗ್ತದೆ. ಅರೆ ಇದನ್ನ ಹೆಂಗ್ ಬಿಟ್ಟು ಹೋಗೋದು, ಅದನ್ನ ಹೆಂಗ್ ಬಿಟ್ಟು ಹೋಗೋದು, ಇದನ್ನ ಹೆಂಗ್ ಬಿಟ್ಟು ಹೋಗೋದು. ಹಿಂಗಾಗಿ ಏನಾಗ್ತದೆ, ಆ ವ್ಯಕ್ತಿಗೆ ಭಗವಂತನ ನಾಮಸ್ಮರಣೆ ಆಗೋದಿಲ್ಲ. ಹೌದಲ್ಲ, ಭೌತಿಕ ವಸ್ತು ಸಾಮಗ್ರಿಗಳ ನಾಮಸ್ಮರಣೆ ಅದರದ ಸ್ಮರಣೆ ಉಂಟಾಗ್ಬಿಡ್ತದೆ. ಅಂದ್ರೆ ಮುಂದ ಏನಾಗ್ತದೆ, ಮತ್ತ ಅದ ವಾಪಸ್ ಬರ್ತದೆ. ಮನುಷ್ಯ ಜೀವನ ಸಿಗೋದಿಲ್ಲ, ಮುಂದಿನ ಜಿರಳೆ ಜೀವನ ಸಿಗ್ಬೋದು. ಜಿರಳೆ ಗೊತ್ತಲ್ಲ, ಜಿರಳೆ ಅಂದ್ರೆ ಏನು, ಕಾಕ್ರೋಚ್. ಅವು ಏನ್ ಮಾಡ್ತಾವ, ಬಂದು ಆ ಟ್ರಿಜರಿ ಆಜುಬಾಜುಕನ ಅಡ್ಡಾಡ್ತಾವ. ಟ್ರಿಜರಿ ಆಜುಬಾಜುಕ ಯಾವ ಜಿರಳಿ ಬಂದು ನೋಡಿದ್ರೆ ನೀ ತಿಳ್ಕೋಬೇಕು. ಇರ್ಬಿ ಇರ್ಬಿಯಲ್ಲಿ ಬರ್ತಾವು, ಸಿ ಇದ್ದಲ್ಲಿ ಬರ್ತಾವ. ಅಂದ್ರೆ ಅವನ್ ನಾವೇನ್ ತಿಳ್ಕೋಬಹುದು, ಹಾ ಇವನಿಗೆ ಸಿ ಬಹಳ ಹಿಡಿಸಿ ಜಿರಳಿ. ಯಾಕಂದ್ರೆ ಮನುಷ್ಯ ಜೀವನ ಸಿಕ್ಕ ಮೇಲೆ ಭಗವಂತನ ಭಕ್ತಿ ಮಾಡ್ದೇನೆ, ಕೇವಲ ಭೌತಿಕ ಸಾಮಗ್ರಿಗಳನ್ನು ಕೂಡಿಸ್ಲಿಕ್ಕೆ ಅವ ವೇಸ್ಟ್ ಮಾಡಿದ ಟೈಮ್ ಅಂದ್ರೆ ಅದು ಖತ್ರನೇ ಇರ್ತಾನ. ಯಾಕಂದ್ರೆ ಅದನ್ನ ಬಿಟ್ಟು ಹೋಗೋಕ್ಕಾಗಲಿಲ್ಲ. ಆದ್ರೆ ಜಿರಳಿಗೆ ಅಂತ ಅದ್ರ ಅದ್ರದ್ದು ಅನುಭವ ಮಾಡ್ಲಿಕ್ಕೆ ಸಾಧ್ಯ ಇದೆ, ಅನುಭವಿಸ್ಲಿಕ್ಕೆ ಸಾಧ್ಯ ಇದೆ, ಐಶ್ವರ್ಯ ಅನುಭವಿಸೋ ಸಾಧ್ಯ ಇದೆ. ಹಂಗಾಗಬಾರ್ದು ನನ್ನ ಜೀವನ. ಅದರಿಂದ ಎಂದೆಂದಿಗೂ ಭಗವಂತನ ಭಕ್ತಿನೇ ಶ್ರೇಷ್ಠ ಈ ಜಗತ್ತು. ಅದಕ್ಕಾಗಿ ಬ್ರಹ್ಮ, ಇಂದ್ರ, ಅಗ್ನಿ, ವಾಯು, ವರುಣ, ಶಿವ ಕೂಡ ಅವರು ಭಾಳ ತೊಡಿತಾರೆ ಭಗವಂತನ ಭಕ್ತಿ ಅಂದ್ರ. ಒಂದ್ ವೇಳೆ ನಾವು ಭಗವಂತನ ಭಕ್ತಿ ಮಾಡಿ ವೈಕುಂಠಕ್ಕೆ ಹೋದ್ರೆ ನಾವು ಆಜು ಬಾಜುಕ್ ನಮ್ಮ ಬಾಜುಕ್ ಯಾರು ಕೊಡ್ತಾರ ಅಲ್ಲಿಂದ ಸತ್ಸಂಗ ಆಗ್ತದೆ, ಅಲ್ಲಿನೂ ಭಗವಂತನ ಸೇವೆ ಇರ್ತದೆ. ಅಲ್ಲಿ ಮಾಜಿ ಬಾಜಿಕ ಇರ್ತಾನ ಶಿವ ಇರ್ತಾನ, ಅವನು ಕೂಡ ಭಗವಂತನ ಗುಣಗಾನ ಮಾಡ್ತಾನೆ. ಈ ಕಡೆ ಬ್ರಹ್ಮ ಇದನ್ನ ಬ್ರಹ್ಮ ಆರತಿ ಮಾಡ್ತಾನೆ, ಇಂದ್ರ ಇದನ್ನ, ಚಂದ್ರ ಇದನ್ನ, ಅಗ್ನಿ ವಾಯುವರ್ಣ ಸೂರ್ಯ ಎಲ್ಲ ದೇವಿ ದೇವತೆಗಳು, ಲಕ್ಷ್ಮೀದೇವಿ ಸ್ವಯಂ ಇದ್ದಾಳೆ. ಅಲ್ಲಿ ಧ್ರುವ ಮಹಾರಾಜನ್ ನೋಡ್ಬೋದು ನೀವು, ಪ್ರಹ್ಲಾದ್ ಮಹಾರಾಜನ್ ನೋಡ್ಬೋದು, ಪಾಂಡವರು ನೋಡ್ಬೋದು, ಎಲ್ಲರೂ ನಿಮ್ಮ ಆಜು ಬಾಜಿಕನ ಕುಂತಿರ್ತಾರೆ. ಯಾಕೆ? ಅವ್ರದ್ದು ಮಾರ್ಗ ಒಂದೇ, ನಿಮ್ದು ಮಾರ್ಗ ಒಂದೇ, ಭಕ್ತಿ ಮಾರ್ಗ ಒಂದ್ ವೇಳೆ ಈ ಮಾರ್ಗ. ಯಾಕಂದ್ರೆ ಅವರೆಲ್ಲ ಮಹಾಜನರು ಹೇಳ್ತಾ, ಅವ್ರು ನಡೆದ ದಾರಿಯಲ್ಲಿ ನಾವು ನಡೆದ್ರೆ ನಾವು ಅವ್ರನ್ನ ನೋಡ್ತೀವಿ, ಜೊತೆ ಕೃಷ್ಣದನ್ನು ನೋಡ್ತೀವಿ. ಒಂದ್ ವೇಳೆ ನಾವು ಅವ್ರ ಮಾರ್ಗ ಹಿಡಿದೆ, ಬೇರೆಯವ್ರ ಮಾರ್ಗ ಹಿಡಿದ್ರೆ ನಮಗ ನಮ್ಮ ಆಜು ಬಾಜು ಯಾರು ನೋಡ್ಬೋದು, ಹಿಂದ ಕಂಸ, ಈ ಕಡೆ ಹಿರಣ್ಯಕೇಶ, ಆ ಕಡೆ ಹಿರಣ್ಯಾಕ್ಷ, ಎದುರುಗಳಿಗೆ ರಾವಣ, ಮೇಲೆ ಕುಂಭಕರ್ಣ, ಶೂರ್ಪಣಖ, ಇವ್ರನ್ನೆಲ್ಲ ನೋಡ್ಬೋದು. ಯಾಕಂದ್ರೆ ಅವರೆಲ್ಲರೂ ಭಗವಂತನ ವಿರುದ್ಧವಾಗಿ ಹೋಗ್ಬೋದು. ಆದ್ದರಿಂದ ಭಕ್ತನ ಭವಿಷ್ಯ ಎಂದೆಂದಿಗೂ ಉಜ್ವಲ. ಆ ಡಿವೋಟೀಸ್ ಫ್ಯೂಚರ್ ಇಸ್ ಆಲ್ವೇಸ್ ವೆರಿ ವೆರಿ ಬ್ರೈಟ್. ಆದ್ದರಿಂದ ನಾವೆಂದಿಗೂ ಚಿಂತೆ ಮಾಡೋ ಕಾರಣನೇ ಇಲ್ಲ, ಶಾಂತವಾಗಿರ್ಬೋದು. ಯಾಕಂದ್ರೆ ನಮ್ಮ ಭವಿಷ್ಯ ನೋಡ್ರಿ ಹೆಂಗೈತೆ, ನಮ್ಮ ಪ್ರಾಸ್ಪೆಕ್ಟಸ್ ಹೆಂಗೈತೆ, ಭವಿಷ್ಯ ಉಜ್ವಲ ಐತೆ. ಯಾಕೆ? ನಾವು ಭಕ್ತಿ ಮಾಡ್ತಾ ಇದ್ದೀವಿ, ಪ್ರಹ್ಲಾದ್ ಮಹಾರಾಜ್ ಹೇಳ್ದಂತ ಕೇಳ್ತಾ ಇದ್ದೀವಿ, ಧ್ರುವ ಮಹಾರಾಜ್ ಹೇಳ್ದಂಗೆ ನಾವು ನಡ್ಕೊಳ್ತಾ ಇದ್ದೀವಿ, ಪಾಂಡವ ರೀತಿಯಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ. ಅದು ಹಂಗಿರುವಾಗ ನಾವೇ ಚಿಂತೆ ಅವ್ರು ಮಾಡ್ಬೇಕು. ಅವರು ಭಗವಂತನ ಭಕ್ತಿ ಮಾಡ್ತಾರಲ್ಲ, ಅವ್ರು ಚಿಂತೆ ಮಾಡ್ಬೇಕು, ನಾವ್ಯಾಕ್ ಮಾಡ್ಬೇಕು ಚಿಂತೆ? ಅದ್ರ ಉಲ್ಟ ಆಗ್ತಾ ಇದೆ ಈಗ. ಏನು ಏ ನಾವು ಇಷ್ಟೆಲ್ಲ ಮಾಡಾಕತ್ತೀವಿ, ಏನು ಕೃಷ್ಣ ಏನು ಮಾಡ್ತಾ ಇಲ್ಲ, ಅದಾನ ಇಲ್ಲ, ಹಿಂಗ್ಯಾಕ್ ಮಾಡಾಕತ್ತ, ನಮ್ಗೆ ಫೋನ್ ಹತ್ತಾಕತ್ತೆ ಇಲ್ಲ, ರೀಚ್ ಅಲ್ಲಿ ನೆಟ್ವರ್ಕ್ ಆಗಿಲ್ಲ ಅಂತ ವೈಕುಂಠದೊಳಗ. ಇಲ್ಲಿಂದ ಕಾಲ್ ಹೋಗ್ತಾ ಇದೆ, ಅಲ್ಲಿ ನೀನು ವಾಪಸ್ ಕಾಲ್ ಮಾಡ್ತಾನೆ ಇಲ್ಲ. ಅದಲ್ಲ ಚಿಂತೆ ನಾವು ಮಾಡ್ಬಾರ್ದು, ಅವ್ರು ಮಾಡ್ಬೇಕು. ಅವ್ರ ಜೀವನ ಕೆಲವೇ ವರ್ಷಗಳಲ್ಲಿ ಸಮಾಪ್ತಿ ಆಗ್ತದೆ. ಮೃತ್ಯು ಬಂದಾಗ ಅವ್ರಿಗೆ ಅತ್ಯಂತ ಕಠಿಣ ಸಮಯ ಉಂಟಾಗ್ತದೆ. ಏನ್ ಮಾಡ್ಬೇಕು, ಏನ್ ಮಾಡ್ಬೇಕು, ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಜನರು. ಮೃತ್ಯು ಬಂದಾಗ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ಯಾಕಂದ್ರೆ ಆಮೇಲೆ ಆಜು ಬಾಜುಕಿದ್ದವ್ರು ಅವ್ರೇನ್ ಮಾಡ್ತಾರೆ, ಅವರು ಅಳ್ಕೊಂಡು ತಕೊಂಡ್ಬಿಡ್ತಾರೆ. ಅದೇ ಯಾಕಂದ್ರೆ ಯಾರು ಗೊತ್ತೇ ಇಲ್ಲ, ಮೃತ್ಯು ಸಮಯದೊಳಗೆ ವ್ಯಕ್ತಿಗೆ ನಾವು ಹರಿನಾಮ ಹೇಳ್ಬೇಕು, ಕೀರ್ತನ ಮಾಡ್ಬೇಕು ಅನ್ನೋದು ಗೊತ್ತಾನೆ. ಅದು ನಮ್ಮ ಗುರುರಾಜವ್ರು ಪ್ರಭು ತಂದೆಯವರು ಶರೀರ ಬಿಡೋ ಸಮಯದಲ್ಲಿ ಒಬ್ಬಳೆ ಬಾಂಬೆಯಿಂದ ಹರಿಬೋಲ ಅಂತ ಹೋಗಿದ್ರು, ಮತ್ತೆ ಇವರು ಇಬ್ರು ಎಲ್ಲರೂ ಎಲ್ಲ ಕೀರ್ತನೆ ಮಾಡಿದ್ರು. ಯಾಕೆ? ನಮ್ಗೆ ಬರ್ತೈತಿ ಅದಕ್ಕೆಲ್ಲ. ಯಾವ ಕಾರಣ? ನಮ್ಮ ಗುರುಗಳು ಅವ್ರು ಹೇಳ್ಕೊಟ್ರು ಅಂತ ಬರ್ತ ಅದು. ಇವ್ರು ನಮ್ಗೆ ಏನಾದ್ರೆ ಏನು ಗೊತ್ತು ಆಯ್ತಾ? ನಿಮ್ಮ ಪ್ರಶ್ನೆ ಉತ್ತರಿಸಿದ್ದು ಕಾಣಿಸ್ತದೆ. ಮಾಡೋಣ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಶ್ರೀಪಾದುಕೀ ಜಯ.